ತ್ರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ದೃಷ್ಟಿಸ್ಥಿತ್ಯಪ್ಯಯೇಹಾನಿತಿ ನಾತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಶಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಋಷಿರುವಾಚ: ಬಾಢಮುದ್ಬೋಢುಕ ಉದ್ಬೋಢುಕಾಮೋಹಂ ಅಪ್ರಮತ್ತಾತವಾತ್ಮಜ ಆವಯೋರ ರೂಪೋಸೌ ಆದ್ಯೋ ವೈವಾಹಿಕೋ ವಿಹಿಹಿ. ಬಾಢಂ ಉದ್ಬೋಢುಕಾಮಃ ಅಹಂ ಅಪ್ರಮತ್ತ ತವ ಆತ್ಮಜ ಆವಯೋಃ ಅನುರೂಪಃ ಅಸೌ ಆದ್ಯಃ ವೈವಾಹಿಕಃ ವಿಹಿಹಿ. ಬಾಢಂ ಸರಿ ಅಂತ ಸಂಸ್ಕೃತ ಬಾಢಂ ಮಂತ್ರ ಆಗಲಿ. ಉದ್ಬೋಢು ಕಾಮಃ ಅಹಂ ಏನ ಅದೇ ಆಗಲಿ ಅಂತ ಹೇಳಿದ್ನಲ್ಲ, ಆಗಲಿ ಒಪ್ಕೊಳ್ಳೋದು ಅಂತ ಅರ್ಥ. ಬಾಢಂ ಸ್ವಭಿಮತೆ ಭೃಷೆ ಎಸ್ ಅಂತ ಅರ್ಥ. ಇನ್ನು ಇಂಗ್ಲಿಷ್ ಹೇಳ್ಬೇಕಾದ್ರೆ ಬಾಢಂ ಉದ್ಬೋಢು ಕಾಮಃ ಅಹಂ ನಾನು ಉದ್ಬೋಢು ಅಂದ್ರೆ ವಿವಾಹವಾಗಲಿಕ್ಕೆ ಕಾಮಃ ಬಯಸಿದ್ದೇನೆ. ನೀವು ಹೇಳಿದ್ ಸರಿ ಅಂತ ಒಪ್ಕೊಂಡ್ರು. ಅಹಂ ಅಪ್ರಮತ್ತ ತವಾತ್ಮಜ ತವ ಆತ್ಮಜ ಮಗಳು ಸಹ ಒಪ್ಕೊಂಡಿದ್ದಾಳೆ. ನಾನು ಒಪ್ಕೊಂಡಿದ್ದೇನೆ, ಮಗಳು ಒಪ್ಕೊಂಡಿದ್ದಾಳೆ. ಆವಯೋಹೋ ಅನುರೂಪೋ ಅಸೌ ಆದ್ಯೋ ವೈವಾಹಿಕೋ ವಿಹಿ. ಆವಯೋಹೋ ನಮ್ಮಿಬ್ಬರಿಗೂ ಕೂಡ ಅಸೌ ಈ ಆದ್ಯ ಮೊದಲನೆಯದಾದ ವೈವಾಹಿಕ ವಿಧಿ ಅಂದ್ರಿಂದ ಈಗಾಗತಕ್ಕಂಥ ವೈವಾಹಿಕವಾದ ವಿಧಿ ಅನುರೂಪ ಅನುರೂಪವಾಗಿದೆ ಅಂತ ಒಪ್ಪಿಕೊಂಡು ನಾನು ಮದುವೆಗೆ ಒಪ್ಪಿದ್ದೇನೆ, ಅವಳು ಒಪ್ಪಿದ್ದಾಳೆ. ಆದ್ದರಿಂದ ಈಗ ಆಗತಕ್ಕಂಥ ವಿವಾಹದ ಕಾರ್ಯ ಅತ್ಯಂತ ಅನುರೂಪವಾದದ್ದು. ಕಾಮಸ್ಸ ಭೂಯಾತ್ ನರದೇವತೇಶ್ಯಾಹ ಪುತ್ರ್ಯಾ ಸಮಾಮ್ನಾಯ ವಿಧೌ ಪ್ರತೀತಃ ಕಯೇವತೇ ತನಯಾಂ ನಾದ್ರಿಯೇತ ಸ್ವಯೈವ ಕಾಂತ್ಯಾ ಕ್ಷಿಪತೀಮಿವ ಶ್ರಿಯಂ. ಕಾಮಃ ಸಹ ಭೂಯಾತ್ ನರದೇವತೆ ಅಸ್ಯಾಹ ಪುತ್ರ್ಯಾಹ ಸಮಾಮ್ನಾಯ ವಿಧೌ ಪ್ರತೀತಃ. ಸಹ ಕಃ ಏವತೆ ತನಯಾಂ ನಾ ಆದ್ರಿಯೇತ ಸ್ವಯಾ ಏವ ಕಾಂತ್ಯಾ ಕ್ಷಿಪತೀಂ ವಿವಶ್ರಿಯಂ. ಕಾಮಃ ಸಭೂಯಾತ್ ನರದೇವತೆ ಅಸ್ಯಾಹ ಹೇ ನರದೇವ ರಾಜನಾದಂತಹ ಸ್ವಾಂಭೋಮನುವೇ ತೇ ಅಸ್ಯಾಹ ಕಾಮಃ ಸಭೂಯಾತ್ ಇವಳ ಅಪೇಕ್ಷೆಯಂತೆ ಆಗಲಿ, ಇವಳ ಅಪೇಕ್ಷೆಯಂತೆ ಆಗಲಿ. ಪುತ್ರ್ಯಾಹ ಸಮಾಮ್ನಾಯ ವಿಧೌ ಪ್ರತೀತ ಇವಳು ಇಚ್ಛೆ ಕೆಟ್ಟದ್ದಲ್ಲ. ಸಮಾಮ್ನಾಯ ವಿಧೌ ಪ್ರತೀತ ಸಮಾಮ್ನಾಯ ಅಂದ್ರೆ ವೇದ, ವೇದದಲ್ಲಿ ಒಪ್ಕೊಂಡಿರ್ತಕ್ಕಂಥ ವಿಚಾರ ಇದು. ಮತ್ತೆ ಗೃಹಸ್ಥನಾಗ್ತಕ್ಕಂಥದ್ದು ನಿಷಿದ್ಧವಲ್ಲ, ಅವಳು ಒಪ್ಪಿದ್ರೆ ಅದು ಆಶ್ಚರ್ಯ ಅಲ್ಲ, ನಾನು ಹೇಳಿದ್ರೆ ಅದು ತಪ್ಪಲ್ಲ ಅಂತ ಒಪ್ಕೊಂಡ್ರು. ಕಯೇವತ್ ಇದು ಒಂದಾಯ್ತು ಅಂದ್ರೆ ಮದುವೆ ಆಗ್ಲಿಕ್ಕೆ ಅವಳು ಇಷ್ಟಪಟ್ಟರೂ ತಪ್ಪಿಲ್ಲ. ಮತ್ತೆ ನಿನ್ನ ಮಗಳು ನನ್ನನ್ನು ನೋಡಿ ಒಪ್ಪಿದ್ದಾಳೆ, ನಾರದರಿಂದ ನನ್ನ ಗುಣ ಕೇಳಿದ್ದಾಳೆ ಅಂತ ಹೇಳಿದ್ರಿ. ನಾನು ಹಾಗೆ ಒಪ್ಪಿದ್ದೇನೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಕಹ ಏವ ಯಾವನು ತಾನೆ ತೇ ತನಯಾಮ್ ನಾದ್ರಿಯೇತ ನಿನ್ನ ಮಗಳನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅವಳು ಹೇಗಿದ್ದಾಳೆ ಅಂದ್ರೆ ಸ್ವಯಾ ಏವ ಕಾಂತ್ಯ ತನ್ನ ಕಾಂತಿಯಿಂದ. ಸುಮ್ಮನೆ ಓದಿದ್ರೆ ಏನರ್ಥ ಆಗುತ್ತದೋ, ಶ್ರೀಯಂ ಕ್ಷಿಪತೀಮಿವ ಮಹಾಲಕ್ಷ್ಮಿನೂ ಮಿರುಸಾಗಿದ್ದಾಳೆ. ಅರ್ಥ ಆಯ್ತಾ? ತನ್ನ ಕಾಂತಿಯಿಂದ ಮಹಾಲಕ್ಷ್ಮಿನೂ ಮಿರುಸಾಗಿದ್ದಾಳೆ. ಇದು ಸಾಮಾನ್ಯ ಕವಿಗಳು ಹೇಳತಕ್ಕಂಥ ರೀತಿ ಇದು. ವೇದವ್ಯಾಸ ಆ ರೀತಿ ಹೇಳ್ತಾರ, ಸಾಧ್ಯ ಇಲ್ಲ. ಅದು ಆಚಾರ ತಾತ್ಪರ್ಯ ಬರೀತಾರೆ, ಹಾಗಲ್ಲ. ಎಷ್ಟು ಅಪಾರ್ಥ ಆಗ್ತಿತ್ತು ಅದಕ್ಕೆ. ಹಾಗಲ್ಲ, ಅವಳು ಹೇಗಿದ್ದಾಳೆ ಅಂದ್ರೆ ಸ್ವಯೈವ ಕಾಂತ್ಯ ಕ್ಷಿಪತೀಂ ಶ್ರೀಯಂ ಇವ ತನ್ನ ಕಾಂತಿಯಿಂದ ಉಳಿದವರನ್ನು ಮಿರಿಸ್ತಾ ಇದ್ದಾಳಲ್ಲ, ಅದು ಮಹಾಲಕ್ಷ್ಮಿ ಅಂತ ಇದ್ದಾಳೆ. ಇಲ್ಲಿ ನೋಡೋದಕ್ಕೆ ಅರ್ಥ ಮಾಡ್ಕೋಬೇಕು. ಮೊದಲೇದಾಗಿ ಮಹಾಲಕ್ಷ್ಮಿಯನ್ನೇ ಮೀರಿಸಾಗಿದ್ದಾಳೆ ಅಂಥೇಳಿ ನೋಡೋದರ್ಥ. ಮಹಾಲಕ್ಷ್ಮಿಯೇ ತನ್ನ ಕಾಂತಿಯಿಂದ ಮೀರಿಸ್ತಾ ಇದ್ದಾಳೆ ಅಂತೇಳಿ ಅರ್ಥ ಆಯ್ತಾ? ಮಹಾಲಕ್ಷ್ಮಿಯನ್ನು ಮೀರಿಸ್ತಕ್ಕಂಥ ಯಾರಿದ್ದಾರೆ ಜಗತ್ತಿನಲ್ಲಿ? ಯಾರೂ ಇಲ್ಲ. ಗೊತ್ತಾಯ್ತಾ? ಆದರೆ ಆ ಶ್ಲೋಕ ಹೇಗೆ ಅರ್ಥ ಮಾಡಬೇಕೀಗ? ಆಚಾರ್ಯರು ತೋರಿಸ್ತಾರೆ, ಸ್ವಯೈವ ಕಾಂತ್ಯ ಅನ್ಯಾಹ ಕ್ಷಿಪತೀಂ ಶ್ರೀಯಂ ಇವ ತನ್ನ ಕಾಂತಿಯಿಂದ ಬೇರೆ ಎಲ್ಲರನ್ನು ಮೀರಿಸಿದ್ದಾಳಲ್ಲ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಂತ ಇದ್ದಾಳೆ. ಮೊದಲೇ ಅರ್ಥ ಏನಾಗಿತ್ತು? ಮಹಾಲಕ್ಷ್ಮಿಯನ್ನು ಮೀರಿಸಿದ್ದಾಳೆ ಅಂತೇಳಿ, ಮಹಾಲಕ್ಷ್ಮಿ ಅಂತ ಇದ್ದಾಳೆ. ಇದು ಕೂಡ ಸರಿ ಹೋಗೋದಿಲ್ಲ ಅಂದ್ರೆ ಹಿಂದೆ ಹೇಳಿದ್ರೆ ಈಗಾಗಲೇ ಏನಂತ, ದೃಷ್ಟಾಂತಗಳು ಮೂರು ವಿಧ: ಉಚ್ಚ ದೃಷ್ಟಾಂತ, ಹೀನ ದೃಷ್ಟಾಂತ, ಸಮದೃಷ್ಟಾಂತ ಅಂತೇಳಿ. ಉಚ್ಚ ದೃಷ್ಟಾಂತ ಅಂದ್ರೆ ಕೆರೆಯನ್ನು ನೋಡಿ ಸಮುದ್ರ ಅಂತ ಹೇಳಿದ್ರೆ ಏನರ್ಥ? ಕೆರೆ ಸಮುದ್ರಗಳ ಸಾಧ್ಯತೆನೇ ಇಲ್ಲ, ದೊಡ್ಡದು ಅಂತ ಅಷ್ಟೇ ಅರ್ಥ. ಆ ರೀತಿಯಲ್ಲಿ ಹೇಳಿದ್ದಾರೆ ಹೊರತು ಇನ್ನೇನು ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಅಲ್ಲೂ ಇಡಿ ಎಂಬುದು, ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಅಂತ ಹೇಳೋದು ಇಡಿ ಎಂಬುದು. ಆದ್ರಿಂದ ಆರ್ಥದಲ್ಲಿ ಉಪಯೋಗಿಸಿದ್ರೆ ಹೊರತು ಬೇರೆ ಅರ್ಥದಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಅಪಾರ್ಥ ಆಗೋದನ್ನು ಆಚಾರ್ಯ ಏನು ಮಾಡಲಿ, ಅನ್ವಯ ಹೆಚ್ಚು ಕಡಿಮೆ ಮಾಡಿದ್ರಷ್ಟು ಈ ಕಡೆ ಆ ಕಡೆ ಸೇರಿಸ್ಕೊಂಡ್ಬಿಟ್ರೆ ಅರ್ಥ ಬೇರೆ ಆಗೋಯ್ತು. ಪುರಾಣಗಳನ್ನು ಹೇಗೆ ಓದಬೇಕು ಎಂಬುದನ್ನು ತೋರಿಸಿಕೊಡ್ತಾರೆ. ಸಿದ್ಧಾಂತಕ್ಕೆ ವಿರೋಧ ಆಗಬಾರ್ದು, ಅಲ್ಲಿರೋ ಕಾವ್ಯಕ್ಕೆ ನ್ಯಾಯ ಸಲ್ಲಿಸಬೇಕು. ಕ್ಷಿಪಂತಿಮ ಕ್ಷಿಪತಿ ಅಂದ್ರೆ ಮೀರಿಸೋಳು, ಹೀನ ದೃಷ್ಟ ಅಂತ ಉಚ್ಚದೃಷ್ಟ ಸಮದೃಷ್ಟ ಅಂತ. ಸಮದೃಷ್ಟ ಇಬ್ಬರು ಈಕ್ವಲ್ ಆಗಿ ಹೇಳ್ಬೇಕು, ಈ ಕೆರೆ ಆ ಕೆರೆ ಇದ್ದಾಗಿದೆ ಸಮದೃಷ್ಟ ಅಂತ. ಅದು ರಾಮದೇವರು ಹೇಗಿದ್ದ, ಕೃಷ್ಣ ಇದ್ದಾಗಿದ್ದಾನೆ, ಕೃಷ್ಣ ಇದ್ದಾಗ ರಾಮದೇವರು ಭೀಮಸೇನ ಇದ್ದಾಗಿದ್ದಾನೆ ಕಡಿಮೆ ಆಗೋಯ್ತು, ಭೀಮಸೇನ ರಾಮದೇವರು ಇದ್ದಾಗಿದ್ದಾರೆ ಜಾಸ್ತಿ ಆಗೋಯ್ತು. ಆ ರೀತಿ ಮೂರೇ ಒಂದೇ ವ್ಯತ್ಯಾಸ. ಕಾಮಸ್ಸ ಭೂಯಾತ್ ನರದೇವತೆ ಅಸ್ಯಾಹ ಪುತ್ರ್ಯಾ ಸಮಾಂನಾಯ ವಿಧೌ ಪ್ರತೀತಃ ಕಯೇವತೆ ತನಯಾಂ ನಾದ್ರಿಯೇತ ಸ್ವಯೈವ ಕಾಂತ್ಯ ಕ್ಷಿಪತೀಮಿವ ಶ್ರೀಯಂ. ಇಲ್ಲಿ ಈ ರೀತಿ ಹೇಳಿದ್ರಿಂದ ಬೈಕೆ ಇರೋದು ತಪ್ಪಲ್ಲ, ಅದೇನಾಗಿರಬೇಕು, ಶಾಸ್ತ್ರೋಕ್ತವಾಗಿರಬೇಕು. ಸಮಾಂನಾಯ ವಿಧೌ ಪ್ರತೀತಃ, ಆದ್ದರಿಂದ ನಿಷಿದ್ಧ ಬೈಕೆ ಬಂದಾಗ ಒಪ್ಪಿಕೊಳ್ಳೋದೇನಾಗುತ್ತೆ, ಇವತ್ತು ಒಪ್ಕೊಂಡ್ಬಿಟ್ರೆ ಏನಿಸ್ತಾರೆ ಅದನ್ನ ಬ್ರಾಡ್ ಮೈಂಡೆಡ್ ಅಂತ, ಅರ್ಥ ಆಯ್ತಾ? ಸಂಪ್ರದಾಯಕ್ಕೆ ವಿರುದ್ಧ ಹೋಗಿಬಿಟ್ರೆ ಶಾಸ್ತ್ರಕ್ಕೆ ವಿರುದ್ಧ ಅವರೇ ಅಂತ ಕರೀತಾರೆ, ಬಾರಿ ಫಾರ್ವರ್ಡ್ ಅಪ್ರೋಚು, ಬ್ರಾಡ್ ಮೈಂಡೆಡ್ ಅಂತ ಕರೀತಾರೆ. ಅದು ಹೇಳ್ತಾರೆ ಸಾಧ್ಯ ಇಲ್ಲ, ರೂಲ್ಸ್ ಪ್ರಕಾರ ರೂಲ್ಸ್ ಸೆಕೆಂಡ್ ಎಷ್ಟು ಹೋದ್ರೆ ಬ್ರಾಡ್ ಮೈಂಡೆಡ್, ಯಾವುದಕ್ಕೆ ಸೈನ್ ಮಾಡಿಬಿಡ್ತಾರೆ, ಬ್ರಾಡ್ ಮೈಂಡ್ ಕರೀತಾರೆ. ಯಾರು ಅದನ್ನ ಏನಂತಾರೆ, ಅದನ್ನ ಕಾನೂನು ಉಲ್ಲಂಘನೆ ಅಂತ ಕರೀತಾರೆ. ಲೈಟ್ ಇಲ್ಲದ ಹೋದ ಬ್ರಾಡ್ ಮೈಂಡೆಡ್ ಅಂತ ಕರೀತಾರ? ಆಕ್ಸಿಡೆಂಟ್ ಮಾಡಿದ ಭಾರಿ ಬ್ರಾಡ್ ಮೈಂಡೆಡ್, ಯಾಕೆ ಕೊಂದ್ಬಿಟ್ನಲ್ಲ ಕರೀತಾರೆ. ಅದು ತಪ್ಪು, ತಪ್ಪು ತಪ್ಪೆ. ಇವತ್ತು ಟ್ರೆಂಡೇ ಚೇಂಜ್ ಆಗಿಬಿಟ್ಟಿದೆ. ಯಾಂ ಹರಿಮೆ ಪೃಷ್ಠೆ ಒಣದಂಗ್ರಿ ಶೋಭಾಂ ವಿಕ್ರೀಡತೀಂ ಕಂದುಕ ವಿಹ್ವಲಾಕ್ಷೀಂ ವಿಶ್ವಾವಸುರ್ನ್ಯಪತತ್ ಸ್ವಾದ್ವಿಮಾನಾತ್ ವಿಲೋಕ್ಯ ಸಮೋಹ ವಿಮೂಢ ಚೇತಾಹ. ಈಗ ಅವಳು ಬಹಳ ಚೆನ್ನಾಗಿದ್ಲು. ಮೊದಕಿನೊಂದು ಒಂದು ಕಾರಣವನ್ನು ಹೇಳ್ತಾರೆ. ಯಾಂ ಹರಿಮೆ ಪೃಷ್ಠೆ ಕೊಣದಂಘ್ರಿ ಶೋಭಾಂ ವಿಕ್ರೀಡತೀಂ ಕಂದುಕ ವಿಹ್ವಲಾಕ್ಷೀಂ ವಿಶ್ವಾವಸು ನೆಪತತ್ ಸ್ವಾತ್ವಿಮಾನಾತ್ ವಿಲೋಕ್ಯ ಸಮೋಹ ವಿಮೂಢ ಚೇತಾಹ. ಯಾಂ ವಿಲೋಕ್ಯ, ಈ ದೇವಹೂತಿಯನ್ನು ನೋಡಿ ಅವಳು ಎಲ್ಲಿದ್ಲು? ಹರಿಮೆ ಪೃಷ್ಠೆ, ಹರಿಮೆ ಅಂದ್ರೆ ಉಪ್ಪರಿ, ಹರಿಮೆ ಪೃಷ್ಠ ಉಪ್ಪರಿಗೆ ಮೇಲೆ ಇದ್ಲು. ಏನ್ ಮಾಡ್ತಿದ್ಲು? ಕೊಣದಂಘ್ರಿ ಶೋಭಾಂ, ಕಾಲ್ಗೆಜ್ಜೆಗಳನ್ನ ಹಾಕೊಂಡು ಓಡಾಡ್ತಾ ಇದ್ಲು ಶೋಭಿಸ್ತಾ. ಮತ್ತೆ ವಿಕ್ರೀಡತೀಂ ಕಂದುಕ ವಿಹ್ವಲಾಕ್ಷೀಂ, ಚಂಡಾಟ ಆಡ್ತಾ ಓಡಾಡ್ತಿದ್ದಾಳಂತೆ. ಒಂದು ಉಪ್ಪರಿಗೆ, ರಾಜನ ಅರಮನೆ ಉಪ್ಪರಿಗೆ ಮೇಲೆ ಚಂಡಾಟ ಆಡ್ತಾ ಓಡಾಡ್ತಾ ಇದ್ದಾಳೆ. ಆಗ ಏನಾಯ್ತು? ವಿಶ್ವಾವಸು, ಒಬ್ಬ ಗಂಧರ್ವ ವಿಶ್ವಾವಸು ಅವಳನ್ನು ನೋಡಿಬಿಟ್ಟು ಸ್ವಾತ್ವಿಮಾನಾತ್ ಸಮೋಹ ವಿಮೂಢ ಚೇತ, ಅವಳನ್ನು ನೋಡಿ ಮೋಹಗಂಡ ಮನಸ್ಸೇನವನಾಗಿ ಸ್ವಾತ್ವಿಮಾನಾತ್ ಅನ್ನ ವಿಮಾನದಿಂದ ನೆಪತತ್ ಕೆಳಬಿದ್ಬಿಟ್ಟ, ಮೈ ಮರೆತುಬಿಟ್ಟು. ಅಷ್ಟು ಸುಂದರಿ ಇವಳು, ಅಂಥವಳನ್ನು ನಾನು ಬೇಡ ಅಂತೇನಾ ಅಂತ ಹೇಳ್ತಾರೆ. ಅದು ಎರಡು ಕಾರಣ ಕೊಟ್ಟಾಗುತ್ತೆ. ಮೊದಲು ಹೇಗಿದ್ದಾಳೆ ಅಂತ ಹೇಳಿದ್ರು, ಎರಡನೇ ಸರಿ ಇದೆ, ಎರಡನೇ ಸರಿ ವಿಶ್ವಾಸ ಬಿದ್ದ ಅಂದ್ರೆ ಸರಿನೇ, ಮಾಲಶ್ವಿನೇ ಮೀರಿಸ್ತಾಳೆ ಸರಿ ಹೋಗ್ತಿರ್ಲಿಲ್ಲ. ಅದಕ್ಕೆ ತಾತ್ಪರ್ಯ ಬರೋದು, ಇದು ಕಾವ್ಯ ಇದು. ಸಲೋಕ್ಯ ಸಮೋಹ ವಿಮೂಢ ಚೇತಾಹ, ಯಾವುದೋ ಹಿಂದೆ ನಡೆದ ಘಟನೆಯನ್ನು ಹೇಳಿದರು. ಅನೇನ ಕರ್ದಮಸ್ತಿ ಋಷಿತ್ವ ಅನ್ವರ್ಥಮಸ್ತಿ ಇತಿ ದರ್ಶಿತಂ ಪಾರವಶ್ಯಂ ತೇನ ಮೂಢಚೇ ಅಥವಾ ಸಮೋಹ ನಾಮ ವಸ್ತುನಿ ಸ್ನೇಹ ವಿಶೇಷ ತೇನಾ. ಆದ್ರಿಂದ ಇದರಲ್ಲಿ ಯಾವ ತಪ್ಪು ಇಲ್ಲ, ನಾನು ಒಪ್ಪುಗೊತ್ತೇನೆ ಎಂಬುದನ್ನು ಈ ರೀತಿ ಹೇಳಿದರು. ತಾಂ ಪ್ರಾರ್ಥಯಂತೀಂ ಲಲನಾ ಲಲಾಮಾಂ ಅಸೇವಿತ ಸ್ತ್ರೀ ಚರಣೈದ ಸೃಷ್ಟಾಂ ಸುತಾಂ ಮನೋರುಚ್ಯ ಪದ ಸ್ವಸಾರಂ ಪುನಾನು ಮನ್ನೇತ ಬುಧೋಭಿಜಾತ. ತಾಂ ಪ್ರಾರ್ಥಯಂತೀಂ ಲಲಲಾ ಲಲಾಮಾಂ ಅಸೇವಿತ ಸ್ತ್ರೀ ಚರಣೈ ಅದೃಷ್ಟಾಂ ಸುತಾಂ ಮನೋ ಉಚ್ಚ ಪದ ಸ್ವಸಾರಂ ಕಹ ನ ಅನುಮನ್ನೇತ ಅನುಮನ್ಯೇತ ಬುಧ ಅಭಿಜಾತ. ಪ್ರಾರ್ಥಯಂತೀಮ್ ಇತ್ಯಾದಿ, ಅಂಥವಳು ನನ್ನನ್ನು ಅವಳೇ ಮೆಚ್ಚಿ ಬಂದ್ಬಿಡ್ಕಾರ ಬೇಡ ಅಂತ ಹೇಳ್ತೇನ. ವಿಶ್ವಾಸ ನೋಡಿದ, ಆದರೆ ಇವಳು ಅವನು ಮೆಚ್ಚಲಿಲ್ಲ, ಆದರೆ ಇವಳು ನನ್ನ ಮೆಚ್ಚಿದ್ದಾಳೆ ಅಂದಮೇಲೆ ನಾನು ಒಪ್ತೇನೆ. ತಾಂ ಪ್ರಾರ್ಥಯಂತೀಂ ಲಲಲಾ ಲಲಾಮ ಚಂದ್ರ ಲಲಾಮ, ಲಲಲಾ ಲಲಾಮ, ಲಲಾಮ ಅಂದರೆ ಶ್ರೇಷ್ಠ, ಲಲಲಾ ಲಲಾಮ ಸ್ತ್ರೀಯರಲ್ಲಿ ಸ್ತ್ರೀರತ್ನ, ಸ್ತ್ರೀಯರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಅವಳನ್ನ ಅಸೇವಿತ ಸ್ತ್ರೀ ಚರಣೈಹಿ ಅಧೃಷ್ಟಂ ನಸೇವಿತವು ಸ್ತ್ರೀಯ ಚರಣೈಹಿ ತಥಾತೆ. ಅವಳು ಎಂಥವಳು ಅಂದರೆ, ಯಾರು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಲ್ಲ ಅಂಥವ್ರ ಕಣ್ಣಿಗೆ ಇವಳು ಬೀಳೋದೇ ಇಲ್ಲ, ಅಷ್ಟು ಪುಣ್ಯವತಿ ಇವಳು ಅಂತ ಅರ್ಥ. ಸುತಾಂ ಮನೋರುಚ್ಚ ಪದ, ನಿನ್ನಂಥ ಮನುವಿನ ಮಗಳು, ಒಂದೊಂದೇ ಪ್ಲಸ್ ಪಾಯಿಂಟ್ಗಳು. ಅವಳು ಹಾಗಿದ್ದಾಳೆ, ಇದನ್ನ ಪ್ರಸಂಗ ಆಗಿದೆ, ಗುಣವತಿ ನಿನ್ನಂಥ ರಾಜನ ಮಗಳು. ಉಚ್ಚ ಪದ ಸ್ವಸಾರಂ ಕಹ ನಾ ಅನ್ನುಮನೆ ತಬುಧೋ ಅಭಿಜಾತ ಕಿಂಪುನಃ ಸ್ವೀಕಾರ ಮನೋಹೋ ಸುತಾಮಿತಿ ಕುಲಂ ಉಚ್ಚಪದೆ ಉತ್ಥಾನಪಾದಸ್ಯ ಸ್ವಸಾರಂ ಭಗಿನೀಮಿತಿ ಮಾತೃಪತಿತ್ವಂ. ಇನ್ಯಾರವಳು? ಉಚ್ಚಪದ ಸ್ವಸಾರ, ಉಚ್ಚಪದ ಅಂದ್ರೆ ಉತ್ಥಾನಪಾದ, ಉಚ್ಚ ಅಂದ್ರೆ ಉತ್ಥಾನ, ಪದ ಅಂದ್ರೆ ಪಾದ, ಉತ್ಥಾನಪಾದ ರಾಜನ ಸಹೋದರಿ ಇವಳು. ನಿನ್ನ ಮಗಳು ಉತ್ಥಾನಪಾದರ ಸಹೋದರಿ, ಉತ್ಥಾನಪಾದ ರಾಜ ಮುಂದೆ ಗೊತ್ತಾಗ ಧ್ರುವರಾಜನ ತಂದೆ, ಈಗೆಲ್ಲ ಲಿಂಕ್ ಇದೆ. ಕೋ ನಾನು ಮನ್ನೇತ ಬುಧೋಭಿಜಾತ ಅಭಿಜಾತ ಸತ್ಕುಲ ಪ್ರಸೂತನಾದಂತಹ ಬುಧ ಜ್ಞಾನಿಯಾದವನು, ಕಹ ಯಾವನು ತಾನೆ ನಾನು ಮೊನ್ನೆ ತಾವು ಒಪ್ಪೋದಿಲ್ಲ, ಸೊ ಆದ್ದರಿಂದ ನಾನು ಒಪ್ತೇನೆ. ತಾಂ ಪ್ರಾರ್ಥಯಂತೀಂ ಲಲಲಾಲಲಾಮಾಂ ಅಸೇವಿತ ಶ್ರೀ ಚರಣೈಹಿ ಅದೃಷ್ಟಾಂ ಸುತಾಂ ಮನೋಹ ಉಚ್ಚಪದಃ ಸ್ವಸಾರಂ ಕಹ ನಾನು ಮನ್ನೇತ ಬುಧೋ ಅಭಿಜಾತಃ ಅತೋ ಭಜಿಷ್ಯೇ ಸಮಯೇನ ಸಾಧ್ವೀಂ ಯಾವತ್ ತೇಜೋ ವಿಭ್ರೂಯಾದಾತ್ಮನೋ ಮೇ ಅತೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲೋಪದಿಷ್ಟಾನ್ ಬಹುಮನ್ನೇ ಅವಿಹಿಂಸ್ರನ್. ಈಗ ಒಂದು ಕೊನೆಗೆ ಹೇಳ್ತಾರೆ, ಅತೋ ಭಜಿಷ್ಯೇ ಸಮಯೇನ ಸಾಧ್ವೀಂ ಯಾವತ್ ತೇಜ ವಿಭ್ರೂಯಾತ್ ಆತ್ಮನಃ ಮೇ ಅತಃ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲೋಪದಿಷ್ಟಾನ್ ಬಹುಮನ್ಯೇ ಅವಿಹಿಂಸ್ರಾನ್. ಅತಃ ಆದ್ದರಿಂದ ಇವಳ ಸಾಧ್ವೀಂ ಸಾಧ್ವಿಯಾದ ಇವಳನ್ನು ನಾನು ಭಜಿಷ್ಯ ಒಪ್ತೇನೆ, ಆದರೆ ಸಮಯ ಏನೋ ಒಂದು ಕರಾರು ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ ಒಂದು ಕಂಡೀಷನ್, ಸಮಯ ಅಂದರೆ ನಿರ್ಬಂಧ, ಕಣ್ಣು ಒಂದು ಒಪ್ಪಂದ ಅಂತ ಅರ್ಥ. ಏನದು? ಯಾವತ್ ತೇಜೋ ಬಿಫುರಿಯಾದ ಆತ್ಮನಃ ಮೇ ಮೇ ಇವಳು ನನ್ನ ತೇಜ ತೇಜಸ್ಸನ್ನು ಹೊರಲಿ ಅಂದರೆ ಸಂತಾನವನ್ನು ಪಡೀಲಿ. ಆದರೆ ಮುಂದೆ ಅಥೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್, ಮುಂದೆ ನಾನು ಪರಮಹಂಸರಿಗೆ ವಿಯೋಚಿತವಾದ ಧರ್ಮ ಇದೆಯಲ್ಲ, ಸನ್ಯಾಸಾಶ್ರಮ ಇದೆಯಲ್ಲ, ಅದನ್ನು ತಗೊಳ್ತೇನೆ, ಅದು ಒಪ್ಪದಾದರೆ ಮದುವೆ ಆಗ್ತೇನೆ ಅಂತ ಹೇಳಿದ್ರು. ಅಂದರೆ ಮುಂದೆ ಸನ್ಯಾಸದೊಳಗೆ ಇಲ್ಲೇ ಹೇಳಿಬಿಡ್ತಾರ, ಶುಕ್ಲೋಪದಿಷ್ಠಾನ್ ಬಹುಮನ್ಯೇ ಅಹಿಂಸ್ರಾನ್. ಎಂಥ ಮಂತ್ರಗಳವು, ಎಂಥ ಸನ್ಯಾಸಾಶ್ರಮ ಅಂದರೆ ಶುಕ್ಲೋಪದಿಷ್ಠಾನ್ ನಿತ್ಯ ಶುದ್ಧೇನ ಹರಿಣಾ ಉಪದಿಷ್ಠಾನ್, ಹಂಸನಾಮಕ ಪರಮಾತ್ಮನಿಂದ ಪ್ರವರ್ತಿತವಾದಂತಹ ಸನ್ಯಾಸಾಶ್ರಮ ಅದು. ಅದನ್ನು ಅವಿಹಿಂಸ್ರಾನ್, ಇನ್ನೆಂಥದ್ದು ಯಾರಿಗೆ ಹಿಂಸೆ ಮಾಡದೇ ಇರತಕ್ಕಂಥ ಶ್ರೇಷ್ಠವಾದ ಧರ್ಮ ಅದು. ಉದಾಹರಣೆಗೆ ಯಾವ ಗೃಹಸ್ಥನಾದವನು ಯಜ್ಞಯಾಗಾದಿಗಳನ್ನು ಮಾಡಬೇಕು, ಅದರ ಪರಿಹಾರಕ್ಕೋಸ್ಕರ ಕೆಲವು ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು. ಆದರೆ ಗೃಹ ಸನ್ಯಾಸಿಗಳಿಗೆ ಆ ಪ್ರಶ್ನೆನೇ ಇಲ್ಲ. ಅಂದರೆ ಹಿಂಸೆ ಮಾಡಿ ಪಾಪ ಕಳ್ಕೊಳ್ಳೋದಲ್ಲ, ಅಡುಗೆ ಮಾಡಿ ವಿಷ್ಣುವೇ ಮಾಡಬೇಕು, ಅಡುಗೆನೇ ಮಾಡಾಗಿಲ್ಲ ಫಸ್ಟ್ ಅವರು, ಅದು ಏನು ತಪ್ಪಿದೆ ಅಲ್ಲಿಗೆ? ಅವಳದೆಲ್ಲ ತಪ್ಪಿಬಿಡ್ತು ಪೂರ್ತಿಯಾಗಿ. ಅಂತ ಶುದ್ಧವಾದ ಧರ್ಮ ಇದೆಯಲ್ಲ ಸನ್ಯಾಸಾಶ್ರಮ, ಅದನ್ನು ಸ್ವೀಕಾರ ಮಾಡ್ತೇನೆ ಮುಂದೆ ನಾನು, ಅದಕ್ಕೆ ಒಪ್ಪಿಕೊಳ್ಳೋದಾದರೆ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ. ಅಥೋ ಭಜಿಷ್ಯೇ ಸಮಯೇನ ಸಾಧ್ವೀಂ ಯಾವತ್ ತೇಜ ಬಿಭ್ರೂಯಾದ ಆತ್ಮನಃ ಮೇ ಅಥೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲೋಪದಿಷ್ಟಾನ್ ಬಹುಮನ್ನೇ ಅವಿಹಿಂಸ್ರಾನ್. ಯಥೋಭವದ್ವಿಶ್ವಮಿದಂ ವಿಚಿತ್ರಂ ಸಂಸ್ಥಾಪ್ಯತೆ ಯತ್ರ ಚ ವಾವತಿಷ್ಠತೆ ಪ್ರಜಾಪತೀನಾಂ ಪತಿರೇಶ ಮಹ್ಯಂ ಪರಂ ಪ್ರಮಾಣಂ ಭಗವಾನನಂತಃ. ಯತಃ ಅಭವತ್ ವಿಶ್ವಂ ಇದಂ ವಿಚಿತ್ರಂ ಸಂಸ್ಥಾಪ್ಯತೆ ಯತ್ರ ಚ ವಾ ಅವತಿಷ್ಠತೆ ಪ್ರಜಾಪತೀನಾಂ ಪತಿ ಏಷಃ ಮಹ್ಯಂ ಪರಂ ಪ್ರಮಾಣಂ ಭಗವಾನ್ ಅನಂತಃ. ಇದು ಸತ್ಯವಾದ ಮಾತು ಅಂತ ಹೇಳೋದಕ್ಕೆ ಅತ್ರ ಪ್ರಮಾಣ, ಇದು ದೇವರಾಣಿ ಅಂತಾರಲ್ಲ ಹಾಗೆ ಹೇಳ್ತಾರೆ, ದೇವರೇ ಇದಕ್ಕೆ ಸಾಕ್ಷಿ. ಎಂಥ ದೇವರು ಅಂದರೆ ಯಥ ಅಭವತ್ ವಿಶ್ವಂ ಇದಂ, ಯಾರಿಂದ ಇಡೀ ಜಗತ್ತು ಸೃಷ್ಟಿಯಾಯಿತು, ಎಂಥ ಜಗ ವಿಚಿತ್ರಂ ವಿಚಿತ್ರಂ ವಿಶ್ವಂ, ಅದೇ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ವಿಚಿತ್ರವಾದ ಜಗತ್ತು ಯಾರಿಂದ ಸೃಷ್ಟಿಯಾಯಿತೋ, ಸಂಸ್ಥಾಪ್ಯತೆ ಯಾರಿಂದ ರಕ್ಷಿತವಾಗಿದೆಯೋ, ಯತ್ರ ಚ ಅವತಿಷ್ಠತೆ ಯಾರಲ್ಲಿ ಕೊನೆಗೆ ನೆನೆಸುತ್ತೋ ಅದರ ಪ್ರಳಯವನ್ನು ಕಾಣುತ್ತೋ, ಅಂತಹ ಏಷಃ ಈ ಪ್ರಜಾಪತೀನಾಂ ಪತಿ ಎಲ್ಲ ಪ್ರಜಾಪತಿಗಳಿಗೆ ಪತಿಯಾದಂತಹ ಭಗವಾನ್ ದೇವರಾದಂತಹ ಅನಂತಃ ಶ್ರೀಹರಿಯು ಪರಂ ಪ್ರಮಾಣಂ ಮಹ್ಯಂ ನನಗೆ ದೊಡ್ಡ ಸಾಕ್ಷಿ. ಅಂದರೆ ಇದು ಮದುವೆ ಆಗೋದು ಮುಂದೆ ಸನ್ಯಾಸ ಎಲ್ಲ ನಿಶ್ಚಿತ ಅಂತ ಹೇಳಿಬಿಟ್ರು. ಮೈತ್ರೇಯ ಉವಾಚ ಸಬುಗ್ರಧನ್ವನ್ ಇಯದೇವಾಪಭಾಷ ಆಸಿತ್ಯ ತೂಷ್ಣೀಂ ಅರವಿಂದನಾಭಂ ಧಿಯೋಪಗೃಹನ್ ಸ್ಮಿತಶೋಭಿತೇನ ಮುಖೇನ ಚೇತೋ ದುಲುಭೇ ದೇವಹುತ್ಯಾಹ. ಸಹ ಉಗ್ರಧನ್ವನ್ ಯದೇವ ಅವಭಾಷೆ ಆಸಿತ್ಯ ತೂಷ್ಣೀಂ ಅರವಿಂದನಾಭಂ ಧಿಯಾ ಉಪಗೃಹನ್ ಸ್ಮಿತಶೋಭಿತೇನ ಮುಖೇನ ಚೇತಃ ಲುಲುಭೇ ದೇವಹುತ್ಯಾಹ. ಸಹ ಆ ಕರ್ದಮರು ಉಗ್ರಧನ್ವನ್ ವಿದುರನೆ ಸಂಬೋಧನೆ ಅಲ್ಲಿ ಉಗ್ರಧನ್ವನಾದ ವಿದುರನೆ ಇಯತ್ ಏವ ಅವಭಾಷೆ ಇಷ್ಟನ್ನೆಲ್ಲ ಹೇಳಿಬಿಟ್ಟು ಇಷ್ಟು ಮಾತುಗಳನ್ನು ಹೇಳಿ ಆಸಿತ್ಯ ತುಷ್ಣೀಂ ಸುಮ್ಮನಾಗ್ಬಿಟ್ರು. ಯಾರು ತುಷ್ಣೀಂ ಆಸೀತ್ ಇಲ್ಲಿ ಬಂತು, ತುಷ್ಣೀಂ ಆಸಿ ಎಲ್ಲಿ ಬಂದಿದೆ ಈಗ? ನಯೋಚ್ಚೈತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವಃ. ತೂಷ್ಣಿ ಅನ್ನೋ ಪದ ಇಲ್ಲೇ ಬಂದು ನೆನ್ಪಿಟ್ಕೊಂಡಿರ್ಬೇಕು. ತೂಷ್ಣೀಂ ಸುಮ್ಮನೆ, ಅರವಿಂದ ಆಸೀಚ್ಯ ಸುಮ್ಮನಾಗ್ಬಿಟ್ರು ಇಷ್ಟು ಮಾತಾಡಿಬಿಟ್ರು. ಅರವಿಂದನಾಭಂ ಧಿಯಾ ಉಪಗೃಹನ್ ಮನಸ್ಸಿನೊಳಗೆ ದೇವರ ಧ್ಯಾನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಏನಿತ್ತು? ದೇವರ ಧ್ಯಾನ ಮಾಡೋದೇ ಮುಖ್ಯ ಉದ್ದೇಶವಾಗಿತ್ತು. ಈ ವಿಷಯ ಮಾತಾಡಿದಾಗಲೂ ಮನಸ್ಸೆಲ್ಲ ಎಲ್ಲಿತ್ತು ಅವರಿಗೆ? ದೇವ್ರ ಸ್ಮರಣೆನೆ ಮಾಡ್ತಾ ಇದ್ದ. ಅರವಿಂದನಾಭಂ ಧಿಯಾ ಉಪಗೃಹನ್, ಅರವಿಂದನಾಭನ ಪದ್ಮನಾಭನಾದ ಶ್ರೀಹರಿಯನ್ನ ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ, ಸ್ಮಿತಶೋಭಿತೇನ ಮುಖೇನ, ನಗುಮುಖದಿಂದ ಕೂಡಿದವರಾಗಿ, ದೇವಹೂತ್ಯಾಹ ಚೇತಃ ಲುಲುಭೆ, ದೇವಹೂತಿಯ ಮನಸ್ಸನ್ನ ಅಪಹರಿಸಿಬಿಟ್ರು. ದೇವಹೂತಿ ಕಡೆ ನೋಡಿದ್ರು ಅವಳಿಗೇನಾಯ್ತು, ಮೊದಲೇ ಒಪ್ಪಿದ್ಲು, ಇನ್ನೂ ಹೆಚ್ಚು ವಿಶೇಷವಾಗಿ ಅವಳಿಗೆ ಆಸಕ್ತಿ ಉಂಟಾಯಿತು. ಸಮುಗ್ರಧನ್ವನ್ ಯದೇವಾಬಭಾಷ ಅಸಿಚ್ಯ ತುಷ್ಣೀಂ ಅರವಿಂದನಾಭಂ ಧಿಯೋಪಗೃಹನ್ ಸ್ಮಿತಶೋಭಿತೇನ ಮುಖೇನ ಚೇತಃ ಲುಲುಭೆ ದೇವಹೂತ್ಯಾಹ. ಸೋನುಜ್ಞಾತ್ವಾ ವ್ಯವಸಿತಂ ಮಹಿಷ್ಯಾ ದುಹಿ ದುಸ್ಫುಟಂ ತಸ್ಮೈ ಗುಣಗಣಾಢ್ಯಾಯ ತದೌ ತುಲ್ಯಾಂ ಪ್ರಹರ್ಷಿತಃ. ಸಹ ಅನುಜ್ಞಾತ್ವಾ ವ್ಯವಸಿತಂ ಮಹಿಷ್ಯಾಃ ದುಹಿತುಃ ಸ್ಫುಟಂ ತಸ್ಮೈ ಗುಣಗಣಾಢ್ಯಾಯ ದದೌ ತುಲ್ಯಾಂ ಪ್ರಹರ್ಷಿತಃ. ಸಹ ಆ ಸ್ವಾಂಭವ ಮುನಿಗಳು ಮಹಿಷ್ಯಾಃ ವ್ಯವಸಿತಂ ದುಹಿತುಃ ವ್ಯವಸಿತಂ ಸ್ಫುಟಂ ಅನುಜ್ಞಾತ್ವ. ಹೆಂಡತಿ ಕಡೆ ನೋಡಿದರು, ಒಪ್ಪಿಗೆ ಎಲ್ಲರೂ ಒಪ್ಪಬೇಕಲ್ಲ ಇದಕ್ಕೆ, ಆಕೆ ಒಪ್ಪಿದ್ಲು. ಮಗಳ ಕಡೆ ನೋಡಿದ್ರು, ಮಗಳು ಒಪ್ಪಿದ್ಲು. ಯಾವ್ದು ಯಾವ ಕಂಡೀಷನ್ಗೆ ಮುಂದೆ ಸನ್ಯಾಸಿ ಆಗ್ತೇನೆ ಆ ಪಾಯಿಂಟ್ಗೆ, ಅದಕ್ಕೆ ಸಹ ಅವರು ಅಂದ್ರೆ ತಾವು ಇದರಲ್ಲೂ ಕೂಡ ಎಷ್ಟಿದೆ, ಒಪ್ಪಿಗೆ ತಗೊಳ್ಳಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾತಾಡಿರೋಲಿಲ್ಲ, ಯಾರು ಮದುವೆ ಆಗ್ಬೇಕಾದ್ರು ಅಭಿಪ್ರಾಯ ಬೇಕಲ್ಲ, ಅದಕ್ಕೋಸ್ಕರ ತನ್ನ ಹೆಂಡತಿ ಒಪ್ಪಿಗೆನೂ ತಗೊಂಡ್ರು, ಮಗಳ ಒಪ್ಪಿಗೆನೂ ತಗೊಂಡ್ರು. ಅನುಜ್ಞಾತ್ವ ಮಹಿಷ್ಯಾಹ ದುಹಿತು ಸ್ಫುಟ, ಮಹಿಷಿ ಅಂದರೆ ರಾಣಿಯಾದಂತಹ ಶತರೂಪಾದೇವಿ, ದುಹಿತು ಅಂದ್ರೆ ಮಗಳು, ಮಗಳಾದಂತಹ ದೇವಹೂತಿ ದೇವಿ, ಅವರಿಬ್ಬರ ವ್ಯವಸ್ಥಿತ ತೀರ್ಮಾನವನ್ನ ಸ್ಫುಟಂ ಅನುಜ್ಞಾತ್ವ ಸ್ಪಷ್ಟ ತಿಳ್ಕೊಂಡ್ಬಿಟ್ಟು, ತಸ್ಮೈ ಗುಣಗಣಾಢ್ಯಾಯ ತದೌ ತುಲ್ಯಾಂ ಮಹರ್ಷಿತ. ತುಲ್ಯಾಂ ಅನುಗುಣರಾದ ಅವಳನ್ನ ತಸ್ಮೈ ಆ ಗುಣಗಣಾಢ್ಯಾಯ ಗುಣಗಣಗಳಿಂದ ತುಂಬಿದಂತಹ ಕರ್ದಮ ಪ್ರಜಾಪತಿಗಳಿಗೆ ಪ್ರಹರ್ಷಿತ ತುಂಬಾ ಸಂತೋಷದಿಂದ ದದೌ ಧಾರೆಯೇರಿದರು, ಮದುವೆ ಮಾಡಿ ಕೊಟ್ಟೇಬಿಟ್ರು. ಶತರೂಪ ಮಹಾರಾಜ್ಞಿ ಪಾರಿವರ್ಹಾನ್ ಮಹಾಧನಾನ್ ದಂಪತ್ಯೋ ಪರ್ಯತಾತ್ ಪ್ರೀತ್ಯ ಗೃಹವಾಸ ಪರಿಚ್ಛದಾನ್. ಅಲ್ಲೇ ಮದುವೆ ಮಾಡಿ ಕೊಟ್ಟು ಮನೆಗೆ ಬಂದು ತಮ್ಮ ರಾಜಧಾನಿ ಕರ್ಕೊಂಡು ಮದುವೆ ಎಲ್ಲ ಏನಿಲ್ಲೇ ಇಲ್ಲ, ಸಿಂಪ್ಲೆಸ್ಟ್ ಪಾಸಿಬಲ್ ಮ್ಯಾರೇಜ್ ಇದು. ಶತರೂಪ ಮಹಾರಾಜ್ಞಿ ಪಾರಿಬರ್ಹಾನ್ ಮಹಾಧನಾನ್ ದಂಪತ್ಯೋ ಪರ್ಯದಾತ್ ಪ್ರೀತ್ಯ ಗೃಹವಾಸ ಪರಿಚ್ಛದ. ಶತರೂಪ ಮಹಾರಾಜ್ಞಿ, ಮಹಾರಾಜ್ಞಿ ಅಂದ್ರೆ ಮಹಾರಾಣಿ, ರಾಜ್ಞಿನೇ ಕನ್ನಡದಲ್ಲಿ ರಾಣಿ ಅಂತಾಯ್ತು, ರಾಜ್ಞಿ ಸಂಸ್ಕೃತದ ಪದ, ರಾಣಿ ಅಂತಾಗಿತ್ತು. ಮಹಾರಾಣಿ ಯಾದ ಶತರೂಪಾದೇವಿಯು ಮಹಾಧನಾನ್ ಪಾರಿಬರ್ಹಾನ್, ಮಹಾ ಬೆಲೆ ಬಾಳತಕ್ಕಂತಹ ಪಾರಿಬರ್ಹ ಅಂದ್ರೇನು, ಉಡುಗೊರೆಗಳು, ಉಡುಗೊರೆಗಳನ್ನ ಕಾಣಿಕೆಗಳನ್ನ ಕೊಟ್ರು. ದಂಪತ್ಯೋಹ ಆ ದಂಪತಿಗಳಿಗೆ, ಯಾರ್ಯಾರಿಗೆ ಕರ್ದಮ ಮತ್ತು ದೇವಹೂತಿ ದಂಪತಿಗಳಿಗೆ ಪ್ರೀತ್ಯಾ ಪರ್ಯದ ಒತ್ತಾಯ ಮಾಡ್ಕೊಂಡು ತಗೊಂಡಿದ್ದಲ್ಲ, ಅತ್ಯಂತ ಪ್ರೀತಿಯಿಂದ ಕೊಟ್ರು. ಏನೇನು ಕೊಟ್ರು ಅಂದ್ರೆ ಗೃಹ ವಾಸ ಪರಿಚ್ಛದಾನ್, ಗೃಹ ಅಂದ್ರೆ ಮನೆ ಕೊಟ್ರಂತೆ, ವಾಸ ವಸ್ತ್ರಗಳನ್ನು ಕೊಟ್ರಂತೆ, ಪರಿಚ್ಛಾದಾನ್ ಅಲಂಕಾರ ಸಾಮಗ್ರಿಗಳನ್ನು ಎಲ್ಲ ಮನೆ ಕೊಟ್ರು. ಅದು ಬಹಳ ಇಂಪಾರ್ಟೆಂಟ್, ಬಹುಶಃ ಅಡಿಗೆನೇ ಮನೆ ಕೊಟ್ಟ ಕಥೆ ಇದು. ಆ ಋಷಿಗಳಿಗೆ ಮನೆ ವಸ್ತ್ರ ಎಲ್ಲ ಕೊಟ್ಬಿಟ್ಟು ಸಂಭ್ರಮದಿಂದ ವಿವಾಹವನ್ನು ಮಾಡಿಕೊಟ್ರು. ವರಬದ್ಧೋ ದೀಯಮಾನ ದ್ರವ್ಯಾಣಿ, ವಧುವರಿಗೆ ಕೊಡಬೇಕಾದಂತಹ ಕಾಣಿಕೆಗಳನ್ನೆಲ್ಲ ಉಡುಗೊರೆಗಳನ್ನ ಕೊಟ್ರು ಅಂತ ಹೇಳಿದ್ರು. ಪ್ರತ್ವಾ ದುಹಿತರಂ ಸಮ್ರಾಟ್ ಸದೃಕ್ಷಾ ಜಗತವ್ಯಥಃ ಉಪಗುಹ್ಯ ಚ ಬಾಹುಭ್ಯಾಂ ಔತ್ಕಂಠೋನ್ಮಥಿತಾಶಯ. ಪ್ರತ್ವಾ ದುಹಿತರಂ ಸಮ್ರಾಟ್ ಸದೃಕ್ಷಾಯ ಗತವ್ಯಥ ಉಪಗುಹ್ಯ ಚ ಬಾಹುಭ್ಯಾಂ ಔತ್ಕಂಠೋನ್ಮಥಿತಾಶಯ. ಸಮ್ರಾಟ್, ಸಮ್ರಾಟನಾದಂಥ, ಕನ್ನಡದಲ್ಲಿ ಸಾಮ್ರಾಟ್ ಅಂತ, ಸಂಸ್ಕೃತದಲ್ಲಿ ಸಾಮ್ರಾಟ್ ಅಂತ ಆಗೋದಿಲ್ಲ, ಸಮ್ರಾಟ್ ಶಬ್ದ ಅದಷ್ಟೇ. ಸಮ್ರಾಟ್ ಸಮ್ರಾಜವು ಸಮ್ರಾಜ, ಕನ್ನಡದಲ್ಲಿ ಎಷ್ಟೋ ಬದಲಾವಣೆ ಹೊಂದಿಬಿಡುತ್ತೆ. ಕನ್ನಡದಲ್ಲಿ ಸಮ್ರಾಟ್ ಅಂದ್ರೆ ಸಾಮ್ರಾಟ್ ಸಾ ಅಂತ ಮಾಡ್ಬಿಡುತ್ತೆ, ದೀರ್ಘ ಮಾಡ್ಬಿಡ್ತಾರೆ. ರಾಜ್ಞಿ ಅದೇ, ರಾಜ್ಞಿ ಅಂದ್ರೆ ರಾಣಿ, ಅದು ತತ್ಸಮ ತದ್ಭವ ಗೊತ್ತಾಯ್ತಾ, ವಿಕಾರ ಹೊಂದ್ಬಿಡುತ್ತೆ, ವರ್ಣ ಬರೋದು ಒಂದು ಅಕ್ಷರ ಬರೋದು ಹೋಗೋದೆಲ್ಲ ಭಾಷೆಯಿಂದ ಭಾಷೆಗೆ ಹೋದಾಗ ವ್ಯತ್ಯಾಸಗಳಾಗುತ್ತೆ. ಆ ರೀತಿಯಾಗಿರುತ್ತೆ. ಪ್ರತ್ವ ಅಂದ್ರೆ ದತ್ವ ಅಂತ ಅರ್ಥ. ದುಹಿತರ ಮಗಳನ್ನ ಸಮ್ರಾಟ್ ಸಮ್ರಾಟರಾದ ಸ್ವಾಂಭವ ಮನಗಳು ಪ್ರತ್ವ ದಾನ ಮಗಳನ್ನ ದಾನ ಧಾರೆ ಇರೋದು ಯಾರಿಗೆ ಕೊಟ್ಟರು? ಸದೃಕ್ಷಾಯ, ಸದೃಕ್ಷ ಅಂದ್ರೆ ಸದೃಶ್ಯ, ಅನುರೂಪನಾದ ವರನಿಗೆ ಕೊಟ್ಟು ಮದುವೆ ಮಾಡಿದ್ರಿಂದ ಗತವ್ಯಥ, ಒಳ್ಳೆ ಮನಸ್ಸು ಸಮಾಧಾನ ಆಯ್ತು, ಮದುವೆ ಮಾಡಬೇಕೆಂಬ ಯೋಚನೆ ತಪ್ಪಿತು, ಯಾರಿಗೋ ಕೊಟ್ಬಿಟ್ಟೇನು ದುಃಖನೂ ತಪ್ಪಿತು. ಗತವ್ಯಥ ವ್ಯಥೆ ಇಲ್ಲದವನಾಗಿ ಬಾಹುಭ್ಯಾಂ ಉಪಗುಹ್ಯ ಮಗಳನ್ನ ಎರಡೂ ತಗೊಂಡು ಆಲಿಂಗನ ಮಾಡಿಕೊಂಡು ಯಾತಕ್ಕೆ ಔತ್ಕಂಠ ಉನ್ಮಥಿತಾಶಯ. ಔತ್ಕಂಠ ಅಂದ್ರೆ ಉತ್ಕಂಠ ಕುಂಠ ಕೋಲಾಹಲ ನೆನಪಿದೆಯಲ್ಲ, ಉತ್ಕಂಠಸ್ಯ ಭಾವ ಔತ್ಕಂಠ್ಯಂ ಅಷ್ಟೆ, ಕಾತರತೆಯಿಂದ ಉನ್ಮಥಿತಾಶಯ, ಮನಸ್ಸಿ ಬಹಳ ಇದಾಯ್ತಂತೆ, ಮಗಳನ್ನ ಬಿಟ್ಟಿರಬೇಕಲ್ಲ ಅಂತೇಳಿ ಮನಸ್ಸಿಗೆ ಸ್ವಲ್ಪ ದುಃಖ ಆಯ್ತು. ಇದು ಎಂಥ ಮೋಹ ಅಲ್ಲ, ಇದು ಸಾತ್ವಿಕರನ್ನು ಬಿಟ್ಟಿರ್ಬೇಕಾದ್ರೆ ಆಗ ನೋವನ್ನು ಏನಂತ ಕರೀತಾರೆ, ಅದು ಒಳ್ಳೇದೇ, ಕೆಟ್ಟದಲ್ಲ, ಅದು ಕೇವಲ ಇದರಿಂದ ಬರೋ ಅಭಿಮಾನದಿಂದ ಬಂದರೆ ಕೆಟ್ಟದ್ದು, ಭಾರಿ ಒಳ್ಳೆಯವಳು, ಅವಳನ್ನು ದೂರ ಇರಬೇಕಾಗುತ್ತಲ್ಲ ಅಂತ ಆಶಂಕೆಯಿಂದ ಸ್ವಲ್ಪ ವ್ಯಥೆಪಟ್ಟನಂತೆ. ಅಶಕ್ನುವಂತ ದ್ವಿರಹಂ ಮುಂಚನ್ ಪಾಶ್ಪಕಲಾಂ ಮುಹು ಆಶಿಂಚನ್ ನಂಬವತ್ ಸೇತಿ ನೇತ್ರೋದೈಹಿ ದುಹಿತುಸ್ಸಿಖಾ. ಅಶಕ್ನುವನ್ ತದ್ವಿರಹಂ ಮುಂಚನ್ ಪಾಶ್ಪಕಲಾಂ ಮುಹು ಆಶಿಂಚನ್ ಅಂಬವತ್ಸೇತಿ ನೇತ್ರೋದೈಹಿ ದುಹಿತು ಸಿಖಾ. ಅಶಕ್ನುವನ್ ತದ್ವಿರಹಂ ತದ್ವಿರಹಂ ಅಶಕ್ನುವನ್, ಅವಳ ಅಗಲುವಿಕೆಯನ್ನು ಸಹಿಸಲಿಕ್ಕೆ ಆಗಲಿಲ್ಲವಂತ ರಾಜನಿಗೆ. ಮುಂಚನ್ ಪಾಶ್ಪಕಲಾಂ ಮುಹು ಮತ್ತೆ ಮತ್ತೆ ಕಣ್ಣೀರು ಸುರಿಸ್ತಾ ಇದ್ದಾರಂತೆ. ಆಶಿಂಚನ್ ಅಂಬವತ್ಸೇತಿ ಅವಳ ತಲೆಯ ಮೇಲೆ ಅವ್ರ ಕಣ್ಣೀರು ಹರಿತಾ ಇದೆ ಅಂತೆ. ದುಹಿತು ಸಿಖಾ, ಸಿಖಾ ಅಂದ್ರೆ ತಲೆಯ ಮೇಲೆ ನಾವು ಕೂದಲನ್ನ ಸಿಖಾ ಅಂತ ಕರೀತಾರೆ. ದುಹಿತು ಸಿಖಾಹ ಆಶಿಂಚನ್, ಮಗಳ ತಲೆಗೂದಗಳನ್ನ ತಮ್ಮ ಕಂಡೆಯಿಂದ ತೋರಿಸಿಬಿಟ್ರು. ಏನಂತ ಕರೀತಾ ಇದ್ದ? ನೇತ್ರೋದೈಹಿ, ನೇತ್ರೋದ ಅಂದ್ರೆ ಕಣ್ಣೀರು, ನೇತ್ರ ಕಣ್ಣು, ಉದಾ ನೀರು, ಉದಕುಂಭ ಅಂತ ಹೇಳಿ, ಉದಾ ಅಂದ್ರೆ ನೀರು, ಉದಕ ಅಂದ್ರೆ ನೀರು, ಉದಾ ಅಂದ್ರೆ ನೀರು, ಅದಕ್ಕೆ ಉದಧಿ, ಉದಧಿ ಅಂದ್ರೆ ಜಲಧಿ, ಸಮುದ್ರ. ಆಶಿಂಚನ್ ಅಂಬವತ್ಸೇತಿ, ಅಮ್ಮ ಮಗಳೇ ಅಂತ ಸಂಬಾಧನೆ ಸಂಬೋಧನೆ ಮಾಡ್ತಾ ಆಲಿಂಗನ ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಸ್ವಯಂಭೂಮನು ತಮ್ಮ ಪ್ರೀತಿಯನ್ನು ವ್ಯಕ್ತ ಮಾಡಿದರು ಅಂತ ಅರ್ಥ. ಯಾವ ಥರ ಮದುವೆ ಅಂದ್ರೆ ಏನೇನೇನು ಯಾರಿಗೆ ಸ್ಪಾಟಲ್ಲಿ ಮದುವೆ ಮಗ ತಪ್ಪೇನದ್ರೊಳಗೆ ಎಲ್ಲ ವಿವಾಹ ಮಂತ್ರಗಳಿದೆ. ಯಾರ ರಾಜ ಅದು ಮಿನಿಮಮ್ ಎಷ್ಟಿತ್ತು? ಒಂದು ರಾಜ ಒಬ್ಬನೇ ಬರ್ತಾನೆ, ಬಂದರೆ ಒಂದು ಪರಿವಾರ ಇದ್ದೇ ಇರ್ತದೆ. ಅದು ಬಹಳ ದೊಡ್ಡ ಪರಿವಾರ ತಂದಿಲ್ಲ, ಅದು ಮುಖ್ಯ. ದೊಡ್ಡ ಸೈನ್ಯ ಬಂದ ಬಂದಿಲ್ಲ, ಮದುವೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ. ಅಲ್ಲಿ ಕರೆದು ಅಲ್ಲಿ ಮದುವೆ ಅವೆಲ್ಲ ಇಲ್ಲ, ಸರಳವಾದ ಮದುವೆ ಮಾಡಿದ್ದಾರೆ. ಬಹುಶಃ ಅದು ಅತ್ಯಂತ ಸರಳ ವಿವಾಹ. ಗಾಂಧರ್ವ ಅಲ್ಲ ಇದು, ಗಾಂಧರ್ವ ಅಂದ್ರೆ ಏನು? ತಂದೆ ಅವರವರೇ ಒಂದು ಇಬ್ಬರೇ ಮದುವೆ ಮಾಡಿಕೊಡ್ರೆ ಇವತ್ತಿನ ಗಾಂಧರ್ವ ಅಂತ ಕರಿಬಾರ್ದು. ಮೋಸ ಅದು, ಗಾಂಧರ್ವ ಬೇರೆ, ಮೋಸ ಬೇರೆ. ಮೋಸದ ವಿವಾಹ ಗಾಂಧರ್ವ ಅಂತ ಕರೆಯೋದು ಎಲ್ಲ ಅನುರೂಪವಾಗಿದೆ. ಆಮೇಲೆ ತಂದೆ ಒಪ್ಪಾಗಿರ್ಬೇಕು, ನೋಡಿದ್ರೆ ಗುಡ್ ಅಂತ ಹೇಳಿ. ಯಾವುದೋ ಕಾರಣದಿಂದ ತಂದೆ ತಾಯಿನ ಕರ್ಕೊಂಡು ಬರ್ಲಿಕ್ಕಾಗಲಿಲ್ಲ. ಎಲ್ಲ ರೀತಿ ಸರಿಯಾಗಿದೆ, ಒಪ್ಪೇ ಒಪ್ಪಿದ ಮೇಲೆ ಗ್ಯಾರಂಟಿ ಕೂಡ ಇದೆ. ಧರ್ಮಕ್ಕೆ ವಿರುದ್ಧವಾಗಿ ಎಲ್ಲ ಸೇರಿಕೊಂಡಾದ ಮದುವೆ ಅಂತ ಕರೀತಾರೆ, ಗಾಂಧರ್ವ ಅಂತ ಕರೀತಾರೆ. ಇವತ್ತೆಲ್ಲ ಬಿಟ್ಟು ಪ್ರೊಟೆಸ್ಟ್ ಮಾಡಿ ಆಗೋ ಮದುವೆ ಗಾಂಧರ್ವ ಅಲ್ಲ. ರುಕ್ಮಿಣಿ ಕೃಷ್ಣ ಮದುವೆ ಆಗಿದ್ದು ಗಾಂಧರ್ವ ಹೌದು, ರಾಕ್ಷಸ ವಿವಾಹ ಹೌದು. ರಾಕ್ಷಸ ವಿವಾಹ, ರಾಕ್ಷಸ ವಿವಾಹ ಅಂದ್ರೆ ಏನು? ತಂದೆ ತಾಗಳ ಮನೆಯಿಂದ ಕನ್ಯನ ಬಲಾತ್ಕಾರ ಎತ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ರಾಕ್ಷಸ ವಿವಾಹ ಅಂತ ಕರೀತಾರೆ. ನೋಡೋದ್ರಷ್ಟೇ ಏನಾಯ್ತದ? ಕೃಷ್ಣ ಎತ್ಕೊಂಡು ಹೋಗ್ಬಿಟ್ಟ, ನೋಡೋದ್ರಷ್ಟೇ ರಾಕ್ಷಸ ವಿವಾಹ. ಆ ರೀತಿ ಅರ್ಥ ಅಲ್ಲ, ರಾಕ್ಷಸರ ಮಧ್ಯೆ ಇದ್ದ ರುಕ್ಮಿಣಿ ಕರ್ಕೊಂಡು ಹೋಗಿದ್ದಕ್ಕೆ ರಾಕ್ಷಸ ವಿವಾಹ. ಗೊತ್ತಾಯ್ತಾ? ಇಲ್ಲದವ್ರಿಗೆ ತಪ್ಪಾಗ್ತಿತ್ತು, ರಾಕ್ಷಸ ರೀತಿ ಮದುವೆ ಮಾಡ್ಕೊಂಡ್ಬಿಟ್ರೆ ಉಳಿದವರು ಕೃಷ್ಣನೇ ಮಾಡ್ಕೊಂಡು ಯಾವಾಗ ಪಡ್ಕೋಬಾರ್ದು ತಿಳ್ಕೊಂಡ್ಬಿಡ್ತಾರೆ ಜನಗಳು. ಹಾಗಲ್ಲ, ರಾಕ್ಷಸರ ಮಧ್ಯೆ ಯಾರು ಅವರಲ್ಲ? ಜರಾಸಂಧ, ರುಗ್ಮಿ ಎಲ್ಲ ಯಾರವರು? ಪರಮ ರಾಕ್ಷಸರುಗಳು. ಅದು ಭೀಷ್ಮಕರೊಳಗೆ ಏನಿತ್ತು? ರಾಕ್ಷಸನ ಆವೇಶ ಇತ್ತು. ಆಚಾರ ಹೇಳ್ತಾರೆ ಭೀಷ್ಮಕರಾದೆ ಒಳ್ಳೆಯವನೇ. ಯಾರವನು? ಮಿತ್ರನಾಮಕ ಸೂರ್ಯನ ಅವತಾರ. ಮಿತ್ರನ ದ್ವಾದಶಾದಿತ್ಯನ ಮಿತ್ರ ಅಂತ ಉಪಾದಿತ್ಯ ಇದ್ದಾನೆ, ಆತನ ಅವತಾರವೇ ಆತ. ಅದರೊಳಗೆ ಏನಿತ್ತಂತೆ? ರಾಹುವಂಶ ಯುಕ್ತಂತ, ರಾಹುವಿನ ಅಂಶ ಇತ್ತಂತೆ. ಅದಕ್ಕೋಸ್ಕರ ಬುದ್ಧಿ ಕೆಟ್ಟಿತ್ತು, ಸೂರ್ಯಗ್ರಹಣ ಆದಾಗಾಗಿತ್ತು. ಮಿತ್ರ ಸೂರ್ಯ, ಆತ ರಾಹು ಹೊರಗೆಲ್ಲ ಒಳಗೆ ಹಿಡಿದ್ಬಿಟ್ಟಿದ್ದಂತೆ. ರಾಹು ಪೂರ್ತಿ ಸಾಯವರೆಗೂ ಇರಬೇಕು, ಆ ರೀತಿ ಇದ್ರೆ ಅಂಶ ಅಂತ ಕರೀತಾರೆ. ರಾಹುವಂಶ ಯುಕ್ ಅಂತ ಕರೆದಿರೋದ್ರಿಂದ ಆತನ ದೋಷ ಬಂತು. ಎಲ್ಲರಿಂದ ಕರ್ಕೊಂಡು ಹೋದ್ನಲ್ಲ, ಅದಕ್ಕೇನಾಯ್ತದೋ? ರಾಕ್ಷಸರ ಮಧ್ಯದಿಂದ ಕರ್ಕೊಂಡು ಹೋಗಿ ಮಾಡಿಕೊಂಡ ವಿವಾಹ. ಅಲ್ಲ, ಪರಮರಾಕ್ಷಸ ವಿವಾಹ, ನಿಷಿದ್ಧ ವಿವಾಹ. ಗೊತ್ತಾಯ್ತಾ? ಹುಡುಗಿನೂ ಒತ್ಕೊಂಡು ಹೋಗ್ಬಿಡ್ತಾರೆ, ತಂದೆಗೆ ಇಷ್ಟ ಇಲ್ಲ, ಹುಡುಗಿಗೆ ಇಷ್ಟ ಇಲ್ಲ, ತಾರಿ ಯಾರ್ಯಾರು ಇಷ್ಟ ಇಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಗುಂಡಗಳು ಮಾಡ್ತಾರಲ್ಲ ಅವೆಲ್ಲ ಏನವು? ರಾಕ್ಷಸರು ಮಾಡ್ಕೊಳ್ಳೋ ವಿವಾಹ. ರಾಕ್ಷಸ ರೀತಿಯಲ್ಲಿ ಮಾಡ್ಕೊಳ್ಳೋ ವಿವಾಹ ಬೇರೆ, ರಾಕ್ಷಸರ ಮಧ್ಯದಿಂದ ಕರ್ಕೊಂಡು ವಿವಾಹ ಬೇರೆ. ಆಶಿಂಚನ ಸುರಿಸಿದರು ಕಣ್ಣೀರು, ನೇತ್ರೋದೈಹಿ ಕಣ್ಣೀರಿನಿಂದ ಸುರಿಸಿದರು ಅಂತ. ಆಮಂತ್ರಿತಂ ಮುನಿವರಂ ಅನುಜ್ಞಾತ ಸಹ ಅನುಗಹ ಪ್ರತಸ್ಥೇ ರಥಮಾಸ್ಥಾಯ ಸಭಾರ್ಯ ಸ್ವಪುರಂ ನೃಪ. ಆಮಂತ್ರಿತಂ ಮುನಿವರಂ ಅನುಜ್ಞಾತ ಸಹಾನುಗಹ ಪ್ರತಸ್ಥೇ ರಥಮಾಸ್ಥಾಯ ಸಭಾರ್ಯ ಸ್ವಪುರಂ ನೃಪ. ಆಮೇಲೆ ಮುನಿವರಂ ಆಮಂತ್ರ್ಯ, ಮುನಿಶ್ರೇಷ್ಠರಾದ ಕರ್ದವರನ್ನ ಬೀಳ್ಕೊಟ್ಟು ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಹೊರಟರು. ಅನುಜ್ಞಾತ ಅವರ ಅಪ್ಪಣೆ ಪಡ್ಕೊಂಡು ಸಹಾನುಗಹ ತನ್ನ ಪರಿವಾರದೊಂದಿಗೆ ಪ್ರತಸ್ಥೇ ರಥಮಾಸ್ಥಾಯ ರಥವನ್ನು ಏರಿ ಅಲ್ಲಿಂದ ಹೊರಟರು. ಸಭಾರ್ಯ ಸ್ವಪುರಂ ನೃಪ, ತನ್ನ ಪರಿವಾರದೊಂದಿಗೆ ಪತ್ನಿಯೊಂದಿಗೆ ತನ್ನ ಪಟ್ಟಣ ಪಟ್ಟಣಕ್ಕೆ ಬರಿಷ್ಮತಿ ಅಂತ ಹೆಸರು. ಬರಿಷ್ಮತಿ ಅಂತಕ್ಕಂಥ ಊರಿಗೆ ಮುಂದೆ ಹೇಳ್ತಾರೆ ಇಲ್ಲೇ. ನೃಪ ಸ್ವಯಂಭೂಮನು ಹೊರಟರು. ಉಭಯೋ ಋಷಿ ಕುಲ್ಯಾಯ ಸರಸ್ವತ್ಯಾ ಸುರೋಧಸೋ ಋಷೀಣಾಮುಪ ಶಾಂತಾನಾಂ ಪಶ್ಯನ್ನಾಶ್ರಮ ಸಂಪದ. ಉಭಯೋ ಋಷಿ ಕುಲ್ಯಾಯ ಸರಸ್ವತ್ಯಾ ಸುರೋಧಸೋ ಋಷೀಣಾಂ ಉಪಶಾಂತಾನಾಂ ಪಶ್ಯನ್ ಆಶ್ರಮ ಸಂಪದ. ಉಭಯೋ ಸರಸ್ವತ್ಯೋ ಸುರೋಧಸೋ ಸರಸ್ವತ್ಯಾ ಸುರೋಧಸೋ ಸರಸ್ವತಿ ನದಿಯ ಎರಡೂ ತೀರಗಳಲ್ಲಿ, ರೋಸಸ್ ಅಂದ್ರೆ ತೀರ, ಸರಸ್ವತಿ ಎರಡೂ ತೀರಗಳಲ್ಲಿ ಋಷಿಕುಲ್ಯಾಯಾಹ ಋಷಿಗಳಿಗೆ ಆಶ್ರಯವಾಗಿದ್ದಂಥ, ಅಂದರೆ ಎರಡೂ ಕಡೆಗೆ ಏನ್ ಮಾಡಿಕೊಂಡಿದ್ದಾರೆ, ಋಷಿಗಳಿಗೆ ಋಷಿಗಳ ಒಂದು ಗುಂಪಿಗೆ ಅತ್ಯಂತ ಪ್ರಿಯವಾದ ನದಿ ಸರಸ್ವತಿ ನದಿ. ಆದರೆ ಆ ಕಡೆ ದಡ ಈ ಕಡೆ ದಡ ಎರಡು ದಡದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ, ಆಶ್ರಮ ಕಟ್ಕೊಂಡ್ಬಿಟ್ಟಿದ್ದಾರೆ. ಇದು ಹೋಗ್ಬೇಕಾದ್ರೆ ನೋಡ್ಕೋತಾ ಹೋದ್ರೆ ಸ್ವಯಂಭವನ ವಾಪಸ್ ಹೋಗ್ಬೇಕಾದ್ರೆ ಆಶ್ರಮಗಳು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಉಭಯೋಹೋ ಋಷಿಕುಲ್ಯಾಯ ಸರಸ್ವತ್ಯ ಸುರೋಧಸೋಹೋ ಋಷೀಣಾಂ ಉಪಶಾಂತಾನಾಂ ಪಶ್ಯನ್ ಆಶ್ರಮ ಸಂಪದ. ಸರಸ್ವತಿ ನದಿಯ ಎರಡೂ ತೀರಗಳಲ್ಲಿ ಋಷಿಗಳಿಗೆ ಆಶ್ರಯವಾಗಿದ್ದಂತಹ ಆಶ್ರಮಗಳನ್ನ ಮತ್ತು ಋಷಿಗಳನ್ನ ಋಷಿಗಳ ಆಶ್ರಮ ಸಂಪತ್ತುಗಳನ್ನು ಕಾಣ್ತಾ ಸ್ವಯಂಭೂವನು ಹೊರಟ. ಅಂದ್ರೆ ಆಗಿರೋ ವಾತಾವರಣ ಹೇಗಿತ್ತು ಅಂತ ಹೇಳ್ತಾರೆ. ನದಿ ತೀರದಲ್ಲಿ ಋಷಿಗಳಿರೋದು ಪದ್ಧತಿ, ಸಮಂತರಾದಲ್ಲೇ ರಾಯರು, ಕಾಗಿನ ತೀರದಲ್ಲಿ ಟೀಕಾರಾಯರು, ಎಲ್ಲ ನದಿ ತೀರದಲ್ಲಿ ಋಷಿಗಳಿರೋದು ಯಾವ ಕಾಲಕ್ಕಿರೋ ಪದ್ಧತಿ. ಅದಕ್ಕೆ ನೀರಿಗೆ ಮುಖ್ಯ ನೀರಿಲ್ಲದ ಯಾವ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನೀರು ಶುದ್ಧವಾದ ನೀರು ಬೇಕು, ಜೊತೆಗೆ ನದಿ ನೀರು ಯಾವ ಹರಿಯೋ ನೀರು ಯಾವಾಗಲೂ ಶುದ್ಧ ಅಂತೇಳಿ, ನದಿ ವೇಗೇನ ಶುದ್ಧತೆ ಅಂತ ಮಾತು. ಆದ್ದರಿಂದ ಒಳ್ಳೆಯ ಜಾತ್ರೆ ಅಲ್ಲಿದ್ರು ಅಂತ ಅರ್ಥ. ಹೌದು, ಮನೆ ಕೊಟ್ಟರು ಅಂದೇನರ್ಥ, ಅವ್ರಿಗೆ ಮನೆ ಅಂದ್ರೆ ಏನರ್ಥ, ಒಳ್ಳೆ ಕೋಟಿ ಪರ್ಣ ಕೋಟಿಗಳಷ್ಟೇ. ಅದಕ್ಕೆ ಮನೆ ಅವರು ಋಷಿಗಳ ಮನೆ ಅಂದ್ರೆ ಅವೇ ಅದನ್ನು ಕೊಟ್ಟರು ಅಂತ ಅರ್ಥ. ಮತ್ತೆ ಟೆಂಟ್ ಹಾಕ್ಸಿ ಕೊಡ್ತಾನೆ ಆ ಥರ, ಅದು ಬೇಕಾದ್ರೆ ಹಾಕ್ಸಿಡ್ತಾರೆ. ಇವತ್ತು ಮದುವೆ ಮಾಡಿಕೊಟ್ಟು ಟೆಂಟ್ ಹಾಕ್ಸಿಬಿಟ್ಬಿಟ್ರೆ ಹೋಗೋದಾಯ್ತು. ಟೆಂಟ್ ಆಗಿರ್ಬೋದು, ಭಾಳ ಸುಲಭ ಆಗೋಗುತ್ತೆ. ಬಟ್ ಅವ್ರ ಟೆಂಟ್ ಅಂದ್ರೆ ಆ ರೀತಿ ಋಷಿ ಮನೆಗೆ ಅನುಕೂಲವಾದಂಥ ವಾತಾವರಣ ಇರಬೇಕಲ್ಲಿ, ಅಷ್ಟು ಮಾಡಿಕೊಟ್ಟು ಹೊರಟರು. ತಮಾಯಾಂತಮ ಅಥವಾ ಅಲ್ಲಿ ಕೊಟ್ಟರು ಅಂತ ಹೇಳಿ ಮನೆ ಕೊಟ್ಟರು ಅಂತ ತಿಳ್ಕೊಬೋಣ. ಅವ್ರು ತೊಗೋಬೇಕು ಅಂತ ಏನಿಲ್ಲ, ಅವ್ರು ಮತ್ತೆ ದಾನ ಮಾಡಿಬಿಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಮನೆ ಕೊಡಂತೆ ಕೊಟ್ಬಿಡಿ, ಇವ್ರಿಗೆ ಬೇಕಿಲ್ಲ ಅಂತ ಬಿಡೋದಲ್ಲ, ಕೊಡೋದು ಕೊಟ್ಬಿಡೋದು. ಅವ್ರೇನು ಮಾಡ್ತಾರೆ ಆಮೇಲೆ? ಇವತ್ತು ಸಾವು ಎಷ್ಟೋ ಕಾಲಕ್ಕೆ ಅವ್ರಿಗೆ ಬೇಕಿಲ್ಲ, ಯಾವುದಕ್ಕೆ ಉಪಯೋಗಿಸ್ತಾರೆ ಅದನ್ನು? ಸಾಮಾಜಿಕ ಹಿತಕ್ಕೋಸ್ಕರ ಉಪಯೋಗಿಸ್ತಾರಲ್ಲ ಆ ಥರ. ಇವತ್ತು ಕಾಣಿಕೆ ಎತ್ತುಗಳಿಗೆ ಕಾಣಿಕೆ ಕೊಡೋದು ಸಾಮಾನ್ಯವಾಗಿ ಎತ್ತುಗಳಿಗೆ ಕಾಣಿಕೆ ಕೊಡಬಾರ್ದು ಆ ಲೆಕ್ಕದೊಳಗೆ. ಎತ್ತುಗಳಿಗೆ ಭುಚ್ಚ ಅಷ್ಟೇ, ಎತ್ತುಗಳಿಗೆ ಹಾಕೋದೇನು? ಒಂದು ಭುಚ್ಚ ಕಳಿಸಿದ್ರು ದಾನ ಗೀನ ಅದೆಲ್ಲ ಇಲ್ಲ. ಸೊ ಬಿಡಿ ಸನ್ಯಾಸಿಗಳು ತಗೋ ಹಕ್ಕಿಲ್ಲ ಅವ್ರಿಗೆ ಯಾರಿಗೂ ಕೂಡ. ಮಠಾಧೀಶರು ಯಾತಕ್ಕೆ ಬಂತು ಅಂದ್ರೆ ಅವ್ರಿಗೇನಿದೆ? ಅವರಿಗೆ ಸಂಸ್ಥಾನ ಇದೆ, ಇಡೀ ಸಮಾಜದ ಒಂದು ಹೊಣೆ ಇದೆ ಅಂದರೆ ಅವ್ರಿಗೆ ಕೊಡ್ಬೋದು. ಬಿಡಿ ಸನ್ಯಾಸಿಗಳು ಕೊಡಾಗಿಲ್ಲ, ಯಾತಕ್ಕೆ? ಆ ಸನ್ಯಾಸ ತಗೊಂಡಿದ್ದು ಯಾತಕ್ಕೋಸ್ಕರ? ಅವರು ಎಲ್ಲ ಬಿಟ್ಟು ಹೋಗಿರೋದು, ಮತ್ತೆ ಕೊಟ್ಟರೆ ಏನಾಯ್ತಲ್ಲ ಈಗ? ಸೊ ಡ್ರೆಸ್ ಚೇಂಜ್ ಆದಾಗಾಯ್ತು ಹೊರತು ಇದು ಬಿಟ್ಟಾಗಲಿಲ್ಲ ಅವರು. ಅರ್ಥ ಆಯ್ತಾ? ಮಠ ಪೀಠಾಸಿರಿ ಕಮಿಟ್ಮೆಂಟ್ ಇದೆ, ಅವ್ರೇನು ಮುಟ್ಟಾಗಿಲ್ಲ. ಅವರಿಗೆಲ್ಲ ಸಮಾಜಕ್ಕೆ ಕೊಡೋದಕ್ಕೋಸ್ಕರ ಬೇಕೇ, ಬೇರೆ ಸಂಪಾದನೆ ಇಲ್ಲ ಅದರಿಂದ ಕೊಡ್ಬೋದು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ಹೇಳಿದ್ದೆ, ಅದೇ ಹೇಳ್ತಿರೋದು. ಈಗ ಶಿಷ್ಯ ಸಂಪತ್ತು ಇರೋದ್ರಿಂದ ಮತ್ತು ಸಮಾಜದ ಜವಾಬ್ದಾರಿ ಇದೆ ಅವರಿಗೆ. ಸಮಾಜದಲ್ಲಿ ಉದಾಹರಣೆಗೆ ಶಿಷ್ಯರು ಇರಬೇಕಾದ್ರೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಇವತ್ತು ಮಾಡಿಕೊಡೋದಿಲ್ಲ, ಆ ವಿಚಾರ ಬೇರೆ. ಇಲ್ಲ ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ, ಆಗಬೇಕು. ಉದಾಹರಣೆ ಇವ್ರಿಗೆ ಕೊಟ್ಬಿಟ್ರಪ್ಪ ಸ್ವಾಮಿಗಳಿಗೆ, ಎಷ್ಟೋ ದುಡ್ಡಾಯ್ತು, ಯಾರೋ ಬಂದ ಮಗಳು ಭಾರಿ ಬಡವರು ಮದುವೆ ಆಗಲಿಕ್ಕೆ ದುಡ್ಡಿಲ್ಲ ಅಂತ ಕೊಟ್ಬಿಟ್ಟ, ಉಪಯೋಗ ಆಯ್ತಲ್ಲಿ. ಅರ್ಥ? ಆ ಥರ ಸಮಾಜ ಉಪಯೋಗ ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲ. ಉಪನಯನಕ್ಕೆ ದುಡ್ಡಿಲ್ಲ, ಉಪನಯನ ಮಾಡಿಸಿದ್ರು. ಸುಜಿನ ಸ್ವಾಮಿ ಏನು ಮಾಡ್ತಾರೆ ವೆಂಕಟ ಇವರಿಗೆ, ಮಗನ ಉಪನಯನ ಆಗಿಲ್ಲ ಮಠದಲ್ಲೇ ಆಗಲಿ ಅಂತ ಹೇಳಿ. ಇದಕ್ಕೆಲ್ಲ ಖರ್ಚು ಬೇಕಲ್ಲ, ಅದು ಯಾರು ಕೊಡ್ಬೇಕು? ಅದನ್ನ ಮಠಾಧೀಶರಿಬೇಕು, ಬಿಡಿ ಸನ್ಯಾಸಿಗಳ ಪ್ರಶ್ನೆ ಇಲ್ಲ. ಆದ್ದರಿಂದ ಏನು ಮಾಡಿದ್ರು, ಅವರು ಉಳಿದವರು ಉಪಯೋಗಿಸ್ತಾರಲ್ಲ ಆ ಟೈಪು ಮಾಯ ಕೊಟ್ಟರು, ಬೇರೆಯವರು ಕೊಟ್ಟರು ಅಷ್ಟೇ. ಅವರು ಅವ್ರಿಗೆ ದಾನ ಮಾಡೋಕ್ಕೆ ಅವಕಾಶ ಸಿಕ್ಕಾಗಾಯ್ತು. ಅವ್ರು ಎಷ್ಟು ಬೇಕು ಅವರಿಗೆ ಆಗ ಪಾಠ ಪ್ರವಚನ ಮಾಡಿಕೊಡ್ತಿದ್ರೆ ಎಷ್ಟು ಬೇಕಾಗುತ್ತೆ ಅವರಿಗೆ? ಸಮಾಜ ಉದ್ಧಾರದ ಸಂಸ್ಪಿಟ್ಟಿ ಅವರಿಗಿಲ್ಲ, ಗೊತ್ತಾಯ್ತಾ? ಶಿಷ್ಯರು ಎಂಥವ್ರಿಗಿರುತ್ತೆ ಕಥಾ ಪ್ರಕಾರ? ಶಿಷ್ಯ ಬ್ರಹ್ಮಚಾರಿಗಳ ಶಿಷ್ಯರು, ಇವರು. ಸೊ ಏನು ಏನಾಗಬೇಕು, ಅವರಿಗೂ ಭಿಕ್ಷೆ ಇವರಿಗೂ ಭಿಕ್ಷೆ. ಅವ್ರೇನು ಮಾಡಬೇಕಾಗ, ಮನೆ ಮನೆಗೂ ಭಿಕ್ಷೆ ಕೇಳ್ಕೊಂಡ್ಬರಬೇಕು, ಇವ್ರಿಗೆ ಕೊಡಬೇಕು, ಇವ್ರು ತಗೋಬೇಕಷ್ಟೆ. ನಾಳೆ ಗೀಳಿಗೆಲ್ಲ ಇಲ್ಲ ವ್ಯವಸ್ಥೆ, ಬೇರೆ ವ್ಯವಸ್ಥೆ ಯಾವುದೂ ಇಲ್ಲ, ಮುಗಿದೋಯ್ತು ಕ್ಲೋಸ್ ಅಲ್ಲಿಗೆ. ಅದು ಇವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಬೇರೆ. ಅರ್ಥ ಆಯ್ತಾ? ಈ ರಿಟೈರ್ಡ್ ಆದವರು ಪೆನ್ಷನ್ ಕೊಡ್ತಾರೆ, ಏನೇನು ಕೊಡೋದಿಲ್ಲ ಅವರಿಗೆ? ವೆಹಿಕಲ್ ಕೊಡ್ತಾರೆ, ರಿಟೈರ್ಡ್ ಆಗಿ ವೆಹಿಕಲ್ ಕೊಡ್ತಾರ? ಯಾಕೆ? ಯಾಕೆ ಅವ್ನಿಗೆ ಹೆಂಡತಿ ಮಕ್ಕಳಿದ್ದಾರೆ, ಕರೆಕ್ಟ್, ಅದಕ್ಕೆ ಪೆನ್ಷನ್ ಕೊಡ್ತಾರೆ ಹೊರತು ಓಡಾಡೋಕ್ಕೆ ವೆಹಿಕಲ್ ಎಲ್ಲ ಕೊಡೋದಿಲ್ಲ. ಸರ್ವಿಸ್ ಆಗಿದ್ದ ಕೊಟ್ಟರು ಕೂಡ ಒಂದು ಆಮೇಲೆ ಎಲ್ಲ ಕಿತ್ಕೊಂಡ್ಬಿಡ್ತಾರೆ, ನೆಸಿಟಿ ಓಡಾಡಬೇಕಾಗಿಲ್ಲ ಅವನೀಗ ಆ ಥರ. ಹಾಂ, ಆಮಂತ್ರತಂ ಮುನಿವರಂ ಉಭಯೋ ತಮಾಯಾಂತಮಿ ಪ್ರೇತ್ಯ ಬ್ರಹ್ಮಾವರ್ತಂ ಪ್ರಜಾಪತಿಂ ಗತಿ ಸಂಸ್ತುತಿ ವಾ ಗೀತ ಗೀತ ಸಂಸ್ತುತಿ ವಾತಿ ತ್ರೈಹಿ ಪ್ರತ್ಯುದೀಯು ಪ್ರಹರ್ಷಿತಾಃ ತಂ ಆಯಾಂತಂ ಅಭಿಪ್ರೇತ್ಯ ಬ್ರಹ್ಮಾವರ್ತಂ ಪ್ರಜಾಪತಿಂ ಗೀತ ಸಂಸ್ತುತಿ ವಾದಿತ್ರೈಹಿ ಪ್ರತ್ಯುದೀಯು ಪ್ರಹರ್ಷಿತಾಃ. ಆಗೇನಾಯ್ತು, ಜನಗಳೆಲ್ಲ ಪಾಪ ರಾಜ ಊರಲ್ಲಿದ್ದು ಭಾರಿ ಟೆನ್ಷನ್ ಆಗಿತ್ತು ಅವರಿಗೆಲ್ಲ. ಬಂತಷ್ಟು ಖುಷಿಯಾಯಿತು. ತಮ್ಮ ಆಯಾಂತಂ ಬರ್ತಾ ಇದ್ದಂಥ ರಾಜನನ್ನು ನೋಡಿ, ಅಭಿಪ್ರೇತ್ಯ ನೋಡಿಬಿಟ್ಟು, ಯಾರಿಗೆ ಬಂದರು? ಬ್ರಹ್ಮಾವರ್ತ, ಅವರಿದ್ದ ಜಾಗ ಬ್ರಹ್ಮಾವರ್ತ. ಪ್ರಜಾಪತಿಂ, ತಮ್ಮ ಪತಿಯಾದಂಥ ರಾಜನಾದಂಥ ಸ್ವಾಯಂಭೂಮನವು ವಾಪಸ್ ಬರೋದನ್ನು ಕಂಡು ಪ್ರಜಾ ಪ್ರಜೆಗಳೆಲ್ಲ ಕೂಡ ಪ್ರಹರ್ಷಿತ ಬಹಳ ಸಂತೋಷದಿಂದ ಗೀತಾ ಸಂಸ್ತುತಿ ವಾದಿತ್ರೈಹಿ ಪ್ರತ್ಯುದೀಯು. ಗೀತಗಳು, ಒಳ್ಳೆ ಸ್ತೋತ್ರಗಳು, ವಾದಿತ್ರ ಅಂದರೆ ವಾದ್ಯಗಳು, ಅಂದರೆ ಮೆರವಣಿಗೆ ಎದುರುಗೊಂಡ್ರು ಅಂತ ಅರ್ಥ. ಬರ್ತಕ್ಕಂಥ ರಾಜರ ಸಂಭ್ರಮದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಇವತ್ತು ರಾಜನ ಸ್ವಾಗತ ಮಾಡಿದ್ರು, ಬಂದವರುಗಳ ಆ ರೀತಿ ಮಾಡೋದಿಲ್ಲ, ಜನಗಳಿಗೆ ಮಾಡಿದ್ರು. ರಾಜರು ಯಾತಕ್ಕೆ ಮಾಡ್ತಾರೆ? ಅತ್ಯಾರಾತ ಇಡೀ ಜನರು ರೆಪ್ರೆಸೆಂಟ್ ಮಾಡ್ತಾರೆ, ಅದಕ್ಕೆ ಆತಷ್ಟು ಗೌರವ. ಪ್ರಹರ್ಷಿತಾ ಬಹಿಷ್ಪತಿ ನಾಮ ಪುರಿ ಸರ್ವಸಂಪತ್ ಸಮನ್ವಿತಾ ನ್ಯಪತನ್ಯತ್ರ ರೋಮಾಣಿ ಯಜ್ಞಶ್ಚಾಂಗಂ ವಿಧುನ್ವತಃ. ಆ ಊರಿನ ಹೆಸರೇನು ಕ್ಯಾಪಿಟಲ್ ಆತಂದ್ ಯಾವುದು ಅಂದ್ರೆ ಬಹಿಷ್ಮತಿ ಅಂತ ಕರೆ. ಊರ ಹೆಸರು ಹೇಳಾಗಿಲ್ಲ, ಇಡೀ ಇದೇ ಆತಂದು ಊರು, ಅದರ ಚಕ್ರವರ್ತಿ ಆತ ಆದ್ರಿಂದ ಇಡೀ ರಾಜ್ಯ ಆತನದು. ಕ್ಯಾಪಿಟಲ್ ಯಾವುದು ಅಂದ್ರೆ ಬಹಿಷ್ಮತಿ ಅಂತ ಹೆಸರು. ಬಹಿಷ್ಪತಿ ನಾಮಪುರಿ, ಬಹಿಷ್ಪತಿ ನಾಮಪುರಿ ಸರ್ವಸಂಪತ್ ಸಮನ್ವಿತ, ಪರಮೇಶ್ವತಿ ಎಂಬ ಪುರಿ ಊರದು ಸರ್ವಸಂಪತ್ತಿನಿಂದ ಕೂಡಿತ್ತು. ನೆಪತನ್ ಯತ್ರ ರೋಮಾಣಿ ಯಜ್ಞಶ್ಚಾಂಗಂ ವಿಧುನ್ವತಃ, ಎಷ್ಟು ಪವಿತ್ರವಾಗಿತ್ತು ಅಂದ್ರೆ ಯಜ್ಞಶ್ಚ ಅಂಗಂ ವಿಧುನ್ವತ. ವರಾಹದೇವರು ಬಂದು ಮೈ ಕೊಡವಿದ್ರಂತ ಒಂದ್ಸಲ, ಅವಾಗ ಎರಡು ಕೂದಲು ಬಿದ್ದಂತ ಅವ್ರದ್ದು. ಅದಕ್ಕೆ ಏನಾಯ್ತಂತೆ, ಕೂದಲಲ್ಲಿ ಏನಿದೆ, ಕೂದಲು ಒಳಗೆ ದರ್ಭೆ ಇದೆ. ಕೂದಲು ದರ್ಭೆ ಹುಟ್ಟಿದ್ದೆ ಎಲ್ಲಿಂದ, ವರಾಹದೇವರ ರೋಮಗಳಿಂದ. ದರ್ಭೆಗಳು ಅವ್ರ ಕೂದಲು ಬಿತ್ತು ಅಂದ್ರೆ ಏನರ್ಥ, ದರ್ಭೆಗಳು ಬಿದ್ದು ಅಂತ ಅರ್ಥ. ದರ್ಭೆಗಳಿಗೆ ಏನಂತ ಹೆಸರು, ಬರಿಹಿ ಅಂತ ಹೆಸರು, ಗೊತ್ತಾಯ್ತಾ. ಬರಿಹಿ ಅಂದ್ರೆ ದರ್ಭೆಗಳು ಅಂತ ಅರ್ಥ. ಆ ಊರಿಗೆ ಏನಾದ್ರು ಬರಿಹಿಷ್ಪತಿ ಅಂತಾಯ್ತು. ವರಾಹದೇವರ ದರ್ಭೆಗೆ ಉತ್ಪತ್ತಿ ಕಾರಣವಾಗ್ತಕ್ಕಂಥ ರೋಮಗಳು ಬಿದ್ದ ಜಾಗ ಅಂತ ಹೆಸರು. ಅಂದ್ರೆ ದರ್ಭೆಗಳು ಪವಿತ್ರ ಅಂದಮೇಲೆ ಆ ದರ್ಭೆಗಳು ಸಹ ಡೈರೆಕ್ಟ್ ಬಿದ್ದಿರ್ಬೇಕಾದ್ರೆ ಹೇಗಿತ್ತು ಊರೋದು, ಪರಮ ಪವಿತ್ರವಾದ ಸ್ಥಳ. ಜಪತನ್ಯತ್ರ ರೋಮಾಣಿ ಯಜ್ಞಶ್ಯಾಂಗಂ ವಿಧುನ್ವತಃ. ಮಹಿಷ್ಪತಿ ಬೇರೆ, ಅದು ಬೇರೆ, ಇನ್ನೊಬ್ಬ ರಾಜನ ಊರದು, ಇವ್ರದ್ದಲ್ಲ ಅದು, ಅದು ಬರುತ್ತೆ. ಮಹಿಷ್ಪತಿ ಅಂತ ಊರಿದೆ, ಅಲ್ಲಿ ಒಬ್ಬ ನೀಳ ಅಂತ ಒಬ್ಬ ರಾಜ ಇದ್ದ. ಆ ಜೈಮಿನಿ ಭಾರತದಲ್ಲಿ ಆತನ ಕಥೆ ಬರುತ್ತೆ, ಮಹಾಭಾರತದಲ್ಲಿ ಆತನ ವಿಷಯ ಹೇಳುತ್ತಾರೆ. ಆ ಊರ ಹೆಸರು ನೀಲ. ಆ ನೀಲ ಅಲ್ಲಿ ಒಬ್ಬ ರಾಜ ಇದ್ದ, ಅವನು ಇವ್ರ ಕಡೆ ಸೇರಿದ್ದ, ಯಾರು ಕೌರವ್ರ ಕಡೆ ಸೇರಿದ್ದ, ಇನ್ನೊಬ್ಬ ಇದ್ದ ನೀಲ ಅಂತೇಳಿ, ಅವ್ರು ಪಾಂಡವರ ಕಡೆ ಸೇರಿದ್ದ. ಹೆಸರು ಒಂದೇ, ಮಹಿಷ್ಪತಿ ಪತಿ ಅಲ್ಲ ಆತ. ಬರಿಹಿಷ್ಪತಿ ರಾಮಪುರಿ ಸರ್ವಸಂಪತ್ ಸಮನ್ವಿತ ಹೇಳ್ತಾರೆ. ಜಲಾರ್ದ್ರವಂಗಂ ವಿಧುನ್ವತಃ ಯಜ್ಞಹರ ಯಜ್ಞವರಾಹಸ್ಯ ಅಂಗಾತ್ ರೋಮಾಣಿ ಜ್ಞಾನಾನಂದ ಲಕ್ಷಣಾನಿ ಎತ್ರ ಬರಿಹಿಷ್ಪತ್ಯಾಂ ನೆಪತನ್. ಒಳ್ಳೆ ಪೂರ್ವ ಹೇಳ್ತಾರೆ, ವರಾಹದೇವರು ಸ್ನಾನ ಮಾಡಿದ್ರಂತ, ವರಾಹದೇವರು ಸ್ನಾನ ಮಾಡಿ ಮೈ ಕೊಡುವುದ್ರೆ ಸ್ನಾನ ಮಾಡಿ ಜಾಡ್ಸ್ಕೊತಾರಲ್ಲ, ಜಾಡ್ಸ್ಕೊಂಡ ತಕ್ಷಣ ಎರಡು ಕೂದಲು ಬಿದ್ದುವಂತೆ. ಪರಮಾತ್ಮನ ಕೂದಲು ಬೀಳ್ತಾವ ಅಂದ್ರೆ ಜ್ಞಾನಾನಂದಮಯ ಅನಿ ಜ್ಞಾನಾನಂದ ಲಕ್ಷಣ ಅನಿ ಜ್ಞಾನಾನಂದಮಯವಾದ ಪರಮಾತ್ಮನಿಗೂ ಪರಮಾತ್ಮನ ಇವಾಗ ಏನು ವ್ಯತ್ಯಾಸ, ಏನು ಇಲ್ಲ. ಕೃಷ್ಣ ಕೇಶವೇ ಕೃಷ್ಣ ಅಂತ ಹೇಳಿದ ಮೇಲೆ ಕೇಶಗಳಿಗೆ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಜ್ಞಾನಾನಂದ ಲಕ್ಷಣಾನಿ ಯತ್ರ ಬಹಿಷ್ಪತ್ಯಾಂ ನೆಪತನ್ ಸಹಸ್ರಶು ಅವತಾರ ಅಭಿವ್ಯಕ್ತ ಅಭೂವನ್ ನಿತ್ಯರ್ಥ. ಅನೇಕ ಅವತಾರಗಳಿಗೆ ನಾಂದಿ ಹಾಡಿದಂಥ ಸ್ಥಳ ಬಹಿಷ್ಪತಿ ಅಂತ ಕರೀತಾರೆ. ಕಶ ಕುಶಕಾಶಾ ತೇ ವಾಸನ್ ಲಸದ್ಧರಿತವರ್ಚಸ ಋಷಜೋ ಯೈ ಪರಾಭಾವ್ಯ ಯಜ್ಞಾನ್ ಯಜ್ಞಮೀಜಿರೇ. ಕುಶಕಾಶಾ ತಯೇ ವಾಸನ್ ಲಸತ್ಹರಿತ ವರ್ಚಸ. ಅಲ್ಲಿ ಆಸನ್ ಇದು ಬಿಟ್ಟೋಗಿದೆ, ಮೇಲೊಂದು ಅನುಸ್ವಾರ ಇರಬೇಕಲ್ಲಿ. ಋಷಯೋ ಯೈ ಪರಾಭಾವ್ಯ ಯಜ್ಞಾನ್ ಯಜ್ಞಮೀಜಿರೇ. ಕುಶಕಾಶಾ ತೇ ಏವ ಆಸನ್, ಅವೇ ರರ್ಭೆಗಳಾದವು, ಆ ರೋಮಗಳೇ ದರ್ಭೆಗಳಾದವು. ಹರಿತವರ್ಚಸ, ಹರಿತವರ್ಚಸ ಅಂದ್ರೇನೋ, ಹಸಿರು ಬಣ್ಣದ ದರ್ಭೆಗಳು. ಆ ಒಣಗಿದ ಮೇಲೆ ಬೇರೆ ಬಣ್ಣ ಆಗುತ್ತೆ ಅಷ್ಟೇ, ಹಸಿರು ಬಣ್ಣ ಇರುತ್ತೆ ಮೊದಲು. ಋಷಯೋಯೋ ಏ ಪರಾಭಾವ್ಯ, ಋಷಿಗಳು ಆ ದರ್ಭೆಗಳಿಂದ ಏನ್ ಮಾಡಿದರು, ಯಜ್ಞಜ್ಞಾನ್ ಪರಿಭಾಭಾವಿ ಯಜ್ಞ ಮೀಜರೆ, ಯಜ್ಞವನ್ನು ನಾಶ ಮಾಡಕ್ ಬಂದ ದೈತ್ಯರನ್ನು ಏನ್ ಮಾಡ್ತಿದ್ರಂತೆ, ದರ್ಭೆ ಹೊಡಿತಿದ್ರಂತೆ, ಸತ್ತೋಗ್ತಿದ್ರಂತ. ದರ್ಭೆಗಳು ಅಂದ್ರೆ ಹಸುರ ನಾಶಕವಾದದ್ದು, ದರ್ಭೆಯಿಂದ ಮಂತ್ರಿಸ್ತಾರೆ, ಬಹಿಕ್ತ ಏನಾಗುತ್ತೆ, ಅರಿಷ್ಟಗಳೆಲ್ಲ ನಾಶವಾಗುತ್ತೆ ಅಂತ ಅರ್ಥ. ದರ್ಭೆಗಳು ಬಹಳ ಪವಿತ್ರ, ಮನೆಯಲ್ಲಿದ್ರೂ ಸಾಕು, ಏನಾಗೋದಿಲ್ಲ, ಕೆಟ್ಟ ಶಕ್ತಿಗಳು ಬರೋದಿಲ್ಲ ಅಂತ ಹೇಳಿ. ದರ್ಭೆಗಳು ಮನೆಯಲ್ಲಿದ್ರೆ ಆಸುರ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಗಂಟೆ, ದರ್ಭೆ, ಸಾಲಿಗ್ರಾಮ ಇವೆಲ್ಲ ಮಂಗಳಕರ ವಸ್ತುಗಳು ಅಂತ ಹೆಸರು. ಅದು ಹೇಳಿದ್ದೇನೀಗ, ಲೋಕದೃಷ್ಟಿ ಅವೆಲ್ಲ ಹೇಳ್ತಿರೋದು. ಲೋಕದೃಷ್ಟಿಯೊಳಗೆ ಪರವ ಸೃಷ್ಟಿ ಮಾಡೋಕ್ಕೊಂದು ಕಾರಣ, ಬ್ರಾಹ್ಮಣ ಆಗಿದ್ರೆ ಪರಮಾತ್ಮ ಎಲ್ಲ ಅವಗಳು ಒಂದೇ, ಬ್ರಾಹ್ಮಣೋಶ್ಯ ಮುಖಮಾಸಿತ್ತು ಅಂತ ಯಾಕೆ ಹೇಳಿದ್ರು, ಗೊತ್ತಾಯ್ತಾ, ಪದ್ಯಾಂಶೂತ್ರವಾದ ಯಾಕೆ ಹೇಳಿದ್ರು, ಆ ರೀತಿಯಾಗಿ ಪರಮಾತ್ಮ ರೂಪರೂಪಗಳಿಗೆ ವ್ಯತ್ಯಾಸ ಇಲ್ಲ, ಅವಯವಾದ್ರೆ ವ್ಯತ್ಯಾಸ ಇಲ್ಲ, ಅಲ್ಲಿ ವಿಶೇಷ ಇದೆ, ನೆನ್ಪಿಟ್ಕೊಂಡಿರ್ಬೇಕು. ವಿಶೇಷ ಬೇರೆ, ವ್ಯತ್ಯಾಸ ಬೇರೆ, ಅರ್ಥ ಆಯ್ತಾ? ಈಗ ಪ್ರಥಮ ಅಲ್ಲ ಅಲ್ಲ ಅಲ್ಲ, ಅವುಗಳಿಂದ ದರ್ಭೆ ಬಂತು, ದರ್ಭೆ ಉತ್ಪತ್ತಿ ಕಾರಣ ಆಯ್ತಷ್ಟೆ. ಅರ್ಥ ಆಯ್ತಾ? ಈಗ ಈ ಬ್ರಹ್ಮದೇವರು ನಾರಾಯಣನಿಂದ ಹುಟ್ಟಿದ್ರು, ಬ್ರಹ್ಮದೇವರ ನಾರಾಯಣ ಹುಟ್ಟಿದ್ದಾರಿಂದ, ನಾರಾಯಣನಿಂದ, ನಾರಾಯಣನ ಅಲ್ಲ, ಆ ರೀತಿಯಾಗಿ. ಅದರಿಂದ ರೋಮಗಳಿಂದ ಹುಟ್ಟಿದ್ರೆ ದರ್ಭೆ, ದರ್ಭೆಗಳೇ ರೋಮಗಳಲ್ಲ, ರೋಮಗಳೇ ಪರಮಾತ್ಮ, ಆದ್ರೆ ರೋಮಗಳೇ ದರ್ಭೆಗಳು ಅಂದ್ರೆ ಅಭೇದ ಅಲ್ಲ, ಅದರಿಂದ ಹುಟ್ಟಿ ಬಂದು ಅಂತ ಅಷ್ಟೇ ಅರ್ಥ. ಕುಶಕಾಶಾಸ್ತಯೇ ವಾಸನ್ ಲಸದ್ ಧರಿತ ವರ್ಚಸಃ ಋಷೋಯೋ. ಅದ್ರ ದರ್ಭೆ ನೋಡೋ ರೀತಿ ಬದಲಾಗಬೇಕಿದೆ, ನೋಡಿದ ಮೇಲೆ ದರ್ಭೆ ಎಷ್ಟು ಪವಿತ್ರ ಅಂತ ಗೊತ್ತಾಗುತ್ತೆ. ಅನೇಕರಿ ದರ್ಭೆ ಅಂದ್ರೆ ಅಪವಿತ್ರ ಇದ್ದಾಗ ಲೆಕ್ಕ, ದರ್ಭೆ ಸಾಧಕ್ಕೊಂದೇ ದರ್ಭೆ ಅಂತ ಆಗಿಬಿಟ್ಟಿದೆ. ಮಂಗಳ ಕಾರ್ಯಕ್ಕೂ ದರ್ಭೆಗಳು ಬೇಕೇ ಬೇಕು, ಸಂಖ್ಯೆ ಬೇರೆ ಅಷ್ಟೇನೆ, ಎರಡು ಮೂರು ಐದು ಎಲ್ಲ ಬರುತ್ತಲ್ಲ ಡಿಫರೆನ್ಸ್, ಅಲ್ಲಿ ಡಿಫರೆನ್ಸ್ ಇದೆ ಅಷ್ಟೇ ಹೊರತು ಇದರಲ್ಲಿ ಡಿಫರೆನ್ಸ್ ಇಲ್ಲ, ಪಾವಿತ್ರದಲ್ಲಿ ಡಿಫರೆನ್ಸ್ ಇಲ್ಲ. ಋಷಯೋಯೈಃ ಪರಾ ಭಾವ್ಯ ಯಜ್ಞಜ್ಞಾನ್ ಯಜ್ಞ ಮೀಜರೆ. ಗರ್ಭ ಪರಮ ಪವಿತ್ರ ಆದ್ರಿಂದ ನಾಕೊಂಡಾಗ ನಮಸ್ಕಾರ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ನಮ್ಮಲ್ಲಿ ಪುಸ್ತಕ ಇಟ್ಕೊಂಡು ನಮಸ್ಕಾರ ಮಾಡಿದ್ರೆ ಪುಸ್ತಕ ಇಟ್ಕೊಂಡು ನಮಸ್ಕಾರ ಮಾಡಬಾರ್ದು. ಯಾಕೆ? ಪುಸ್ತಕ ಇವೆಲ್ಲ ಇಟ್ಕೊಳಕ್ಕಾಗಲ್ಲ, ಪುಸ್ತಕ ದರ್ಭೆನ. ಯಾಕೆಂದ್ರೆ ಪವಿತ್ರ ಅಂಥೇಳಿ ಅಂದರೆ ತಾತ್ಪರ್ಯ. ಪುಸ್ತಕ ಇಟ್ಕೊಂಡು ನಮಸ್ಕಾರ ಮಾಡಿ ಏನಾಗುತ್ತೆ? ವೇದವ್ಯಾಸರ ಕಾಲ ಹತ್ರ ಇಟ್ಟಾಗುತ್ತೆ. ಅದಕ್ಕೇನು ಮಾಡೋದು? ಪುಸ್ತಕ ಆ ಕಡೆ ಇಟ್ಟು ನಮಸ್ಕಾರ ಮಾಡಬೇಕು. ಇಲ್ಲಿ ದರ್ಭೆ ಕೆಳಗಿಡಬಾರ್ದು. ಮತ್ತೆ ಪವಿತ್ರ ಪದಿತಿ ಇದೆ ಲೈಟ್, ಅದಕ್ಕೆ ಕಿವಿಯಲ್ಲಿ ಇಟ್ಕೋಬೇಕು. ಬಗ್ಗೆ ಅದು ಎಡಗಿ ಮೇಲೆ ಇಟ್ಕೋಬಾರ್ದು. ಎಲ್ಲಿ ಇಟ್ಕೋಬೇಕು? ಅಲ್ಲೇನಿದೆ? ಗಂಗಾದಿ ತೀರ್ಥಗಳಿವೆ, ಸೊ ಆ ರೀತಿ ಇಟ್ಕೋಬೇಕು. ಇಲ್ಲ ದರ್ಭ ಅಪವಿತ್ರ ಆಗಿಬಿಡುತ್ತೆ ಕೆಳಗಿಟ್ಬಿಟ್ರೆ. ಅನೇಕರಿಗೆ ಗೊತ್ತಿಲ್ಲ, ಎಲ್ಲಿ ನಿಮ್ಗೆ ಉಪಯೋಗ ಗೊತ್ತಿರೋದಿಲ್ಲ. ಆದ್ರಿಂದ ಒಡಗೆ ಹಾಗೆ ಕೆಳಗೆ ಹೋಗ್ಬಿಟ್ಟಿರ್ತಾರೆ ಒಂದು ಕಡೆ. ತಪ್ಪೊಂದು ವಿಸರ್ಜನೆ ಮಾಡಿ ಒಂದು ತುಳಿದ ಜಾಗದಲ್ಲಿ ಹಾಕ್ಬೇಕು, ಮತ್ತೆ ಬಿಸಾಕ್ಬಿಡ್ತಾರೆ ಎಲ್ಲಿ ಸಿಕ್ಕರಲ್ಲಿ. ಬಹಳ ತಪ್ಪು. ಹೌದು, ಪವಿತ್ರ ಉಂಗುರ ಸಾಮಾನ್ಯ ಯಾವಾಗ ಹಾಕೊಂಡಿರ್ಬಾರ್ದು. ಪವಿತ್ರ ಉಂಗುರ ಪೂಜಾ ಕಾಲಕ್ಕೆ ಮಾತ್ರ, ತರ್ಪಣ ಕೊಡೋದಕ್ಕೆ ಪೂಜೆಗೆ ಅಷ್ಟೇ. ಹೊರತು ಯಾವಾಗ ಹಾಕೊಂಡಿದ್ರೆ ತಪ್ಪೇ ಅದು. ಗೊತ್ತಾಯ್ತಾ? ಹೌದು ಹೌದು. ಜುರಾಚಮ್ಮೆ ಅಂದೇನು? ಅದಕ್ಕೆ ಇದು ಸಂಬಂಧನೇ ಇಲ್ಲ. ಆಚಮನ ಮಾಡಲೇಬೇಕು ಯಾವಾಗಲೂ ಕೂಡ. ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ದುರಾಚಮ್ಯ, ಸಂಧಾನ ಶುರು ಮಾಡಬೇಕಾದ್ರೂ ದುರಾಚಮ್ಯ, ಮುಗಿಸಿದ ಮೇಲೂ ದುರಾಚಮ್ಯ, ಮಧ್ಯ ಮಧ್ಯೆ ಮಾಡುವಾಗ ಒಂದು ಆಚಮನ ಸಾಕು. ಗೊತ್ತಾಯ್ತಾ? ಆದರೆ ಯಾವುದೇ ಕಾರ್ಯ ಶುರು ಮಾಡಬೇಕಾದ್ರೆ ಮನೆ ಮುಗಿಸ್ಬೇಕಾದ್ರೆ ಎರಡು ಸತ್ತು ಆಚಮನ ಮಾಡಬೇಕು. ಭೋಜನ ಅಂದ್ರೆ ಎರಡು ಸತ್ತು ಆಚಮನ ಮಾಡಬೇಕು, ಎರಡು ಸತ್ತು ಮಾಡಬೇಕು. ಮತ್ತೆ ದುರಾಚಮ್ಯ, ಊಟ ಆದ್ಮೇಲೆ ಎರಡು ಸತ್ತು ಆಚಮನ ಮಾಡಬೇಕು. ಅದು ಪದ್ಧತಿ. ಅದಕ್ಕೆ ದೇವ ಪೂಜೆ ಕಾಲಕ್ಕೂ ಹಾಗೆ. ವೀಣಾ ಪವಿತ್ರ ಅಂದ್ರೆ ಏನರ್ಥ? ಅರ್ಥ ಆಗಲಿಲ್ಲ. ಅದು ಬೇರೆ. ಅದು ಎರಡು ಯಾವಾಗಲೂ ಅಂತ ಹೇಳಿದ್ರೆ ಯಾವಾಗಲೂ ಅಂದ್ರೆ ಪುಣ್ಯ ಕಾರ್ಯ ಮಾಡ್ತಿರ್ಬೇಕಾರೆ ಅಂತ ಅರ್ಥ. ಯಾವಾಗಲೂ ಅಲ್ಲ. ಇಲ್ಲ 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 ಅಲ್ಲಿ ಇಲ್ಲ ಇಲ್ಲ ಅದಿಲ್ಲ, ಅದನ್ನ ಹೇಳಿಲ್ಲ. ತುಳಸಿ ಕಷ್ಟ ಕೇಳ್ತಾರೆ. ತುಳಸಿ ಮಣಿ ಯಾವಾಗಲಿದ್ರೆ ಶ್ರೇಷ್ಠ ಅಂತ. ತುಳಸಿ ಮಣಿ ಯಾವಾಗಲೂ ಹಾಕೊಂಡಿದ್ರೆ ಬಹಳ ಶ್ರೇಷ್ಠ. ಮೈಲಿಗೆ ಇಲ್ಲ ಅದು. ತುಳಸಿ ಮಣಿ ಮೈಲಿಗೆ ಇಲ್ಲ. ಯಜ್ಞೋಪವೀತವದ್ಧಾರಿಯ ತುಳಸಿ ಮಣಿ ಮಾಲೀಕ ಅಂತ ಒಂದು ಮಾತು. ಯಜ್ಞೋಪವೀತ ಯಾವಾಗಲೂ ಹೇಗಿರಬೇಕೋ ತುಳಸಿ ಮಾಲೆ ಹಾಗೇ ಇರಲಿ ಅಂತ ಹೇಳ್ತಾರೆ. ಆದರೆ ಒಂದು ವ್ಯತ್ಯಾಸ ಏನಂದ್ರೆ ಅದರಲ್ಲೇ ಜಪ ಗಿಪ ಮಾಡಬಾರ್ದು. ಜಪಕ್ಕೆ ಬೇರೆ ಇಟ್ಕೊಂಡಿರ್ಬೇಕು, ಅದನ್ನ ತೆಗೆದಿಟ್ಬಿಡ್ಬೇಕು. ಇದು ಯಾವಾಗಲಿರೋದು ಬೇರೆ, ಜಪಕ್ಕೆ ಇದನ್ನೇ ಆಲ್ಪ ಮಲ್ಟಿಪರ್ಪಸ್ ಮಾಡ್ಕೋಬಾರ್ದು. ಅದೇ ಇದನ್ನೆಲ್ಲ ಜಪಕ್ಕೂ ಅದೇ, ಅದಕ್ಕೂ ಅದೇ, ಅದಕ್ಕೂ ಅದೇ ಮಾಡಬಾರ್ದು. ಯಾವಾಗಲಿರ್ತಕ್ಕಂಥದ್ದು ಅದು ಇವತ್ತು ಸೈಂಟಿಫಿಕಲಿ ಭಾರಿ ಒಳ್ಳೆಯದು. ಯಾವಾಗಲೂ ಅದು ಪ್ರೆಸ್ ಆಗ್ತಿದ್ರೆ ಆಕ್ಯುಪ್ರೆಷರ್ ಇದ್ದಾಗಿರುತ್ತೆ. ಸೊ ಹಾರ್ಟ್ ಕೂಡ ಇದಾಗುತ್ತೆ. ಹಾರ್ಟಿಗೆ ಭಾರಿ ಒಳ್ಳೆಯದಂತೆ. ಯಾವಾಗಲೂ ತುಳಸಿ ಸರ ಹಾಕ್ಕೊಂಡಿದ್ರೆ ಹಾರ್ಟ್ ಬೀಕಿದ್ದವರಿಗೆ, ಹೃದಯ ರೋಗ ಇದ್ದವರಿಗೆ ಅದು ಕಂಪ್ಲೀಟ್ ಇದು ಮಾಡ್ತಿರುತ್ತೆ. ಹಾಗಾಗಿ ಆ ಫ್ರಿಕ್ಷನ್ನಿಂದ ಏನಾಗುತ್ತಂತೆ, ಆಕ್ಟಿವೇಟ್ ಆಗುತ್ತೆ. ಆದ್ದರಿಂದ ಅದು ಒಳ್ಳೆಯದು ಅಂತ ಇದನ್ನು ಕೂಡ ಹೇಳ್ತಾರೆ. ಅದು ದೋಷ ಇಲ್ಲ ಅಂತ ಅದಕ್ಕೆ ಹೇಳಿದ್ರೆ. ಈಗ ಅದಕ್ಕೆ ಹೇಳಿ ತುಳಸಿ ಯಜ್ಞೋಪವೀತವದ್ಧಾರ್ಯ ತುಳಸಿ ಮಣಿ ಮಾಲೀಕ. ಅದು ಯಜ್ಞೋಪವೀತ ಹಾಕೊಂಡ್ಬಿಡ್ತೀರಲ್ಲ, ಅದು ಪ್ಯೂರ್ ಆದಾಗ ಲೆಕ್ಕ. ಕೆಲವು ಅದನ್ನು ಕಿವಿಗೆ ಹಾಕೋಬಾರ್ದು ಮತ್ತೆ ಈ ತಗೊಂಡು ಅದನ್ನು ಕಿವಿಗೆ ಹಾಕೋಬಾರ್ದು ಅಂದ್ರೆ ತುಳಸಿ ಮಣಿ ಬಂದಿತ್ತು, ತುಳಸಿ ಮಣಿ ಕಿವಿಗೆ ಹಾಕೋಬಾರ್ದು. ಯಜ್ಞೋಪವೀತ ಒಂದು ಹಾಕೊಂಡ್ಬಿಟ್ರೆ ಪಾವಿತ್ರ ಬಂತು. ಗೊತ್ತಾಯ್ತಾ? ತುಳಸಿ ಮಣಿ ಹಾಕೋಬಾರ್ದು. ಯಜ್ಞೋಪವೀತ ತುಳಸಿ ಮಣಿ ಹಾಕೋಬಿಡ್ತಾರೆ ವಡಿಯರಾಜ. ಆಗಲಿ ಆಗಲಿ, ಅದು ಹಾಕೋಬಾರ್ದು. ತುಳಸಿ ಮಣಿ ಶ್ರದ್ಧ ಶುದ್ಧ ಅಥವಾ ಇದನ್ನು ಇದು ಮಾಡೋ ಕಾರಣ. ಮತ್ತೆ ಯಜ್ಞೋಪವೀತ ಚೇಂಜ್ ಮಾಡಿ ತುಳಸಿ ಮಣಿ ಚೇಂಜ್ ಮಾಡಬೇಕಾಗಿಲ್ಲ. ಯಜ್ಞೋಪವೀತ ಮೈಲಿಗಾದ್ರೆ ಚೇಂಜ್ ಮಾಡ್ತಾರೆ, ಯಾವುದು ಸೂತಕಾದ್ರೆ ಚೇಂಜ್ ಮಾಡ್ತಾರೆ, ಅವ ಚೇಂಜ್ ಮಾಡಬೇಕಾಗಿಲ್ಲ. ಅದು ಸ್ವತಃ ಶುದ್ಧ, ಅದು ಚೇಂಜ್ ಮಾಡೋ ಕಾರಣ ಇಲ್ಲ. ಬಟ್ ಅದನ್ನು ಇದಕ್ಕೆ ಉಪಯೋಗಿಸ್ಬಾರ್ದು. ಯಾವುದಕ್ಕೆ? ಕೆಲವರಂತೂ ಎಷ್ಟು ಪಟ್ಟಿ ತುಳಸಿಗಾರ ಉಪಯೋಗಿಸ್ತಾರೆ ಅಂದ್ರೆ ತಾ ಹಾಕೊಂಡು ಯಾವಾಗ ಹಾಕೊಂಡು ದೇವ್ರ ಪೆಟ್ಟಿಗೆ ಅದನ್ನೇ ಹಾಕ್ಬಿಡ್ತಾರೆ. ಮತ್ತೆ ತೆಗೆದು ದೇವ್ರು ಇಟ್ಟಿರ್ತಾರಲ್ಲ ಅದಕ್ಕೆ ಕೃಷ್ಣಾರ್ಪಣೆ ಅದ್ರ ಮೇಲೆ ಹಾಕ್ಬಿಡೋದೇ ಕೆಲಸ. ಹಾಗೆಲ್ಲ ಮಾಡ್ಬೇಕು. ತಾವು ಹಾಕೊಂಡು ದೇವ್ರಿಗೆ ಹಾಕ್ಬಾರ್ದು ಎಂದು ಮೂದೋಯ್ತಲ್ಲಿಗೆ. ದೊಡ್ಡವರಿಗೆ ಯಾರಿಗೂ ಹಾಕಾಗಿಲ್ಲ, ದೇವ್ರಿಗೆ ಹಾಕಕ್ ಬರುತ್ತ? ತಾವಿದ್ದು ತಾವು ಯಾವಾಗಲೂ ಹಾಕೊಂಡಿದ್ರೆ ದೋಷ ಇಲ್ಲ. ಬಟ್ ಒಮ್ಮೊಮ್ಮೆ ಹಾಕೊಂಡಿದ್ರೆ ತಪ್ಪದು. ಯಾವಾಗ ಹಾಕೊಂಡ್ರೆ ಒಂದು ಪದ್ಧತಿ, ಇಲ್ಲ ಹೋಗಿ ಪೂಜಾ ಕಾಲಕ್ಕೆ ಹಾಕ್ತಿದ್ರೆ ಇನ್ನೊಂದು ಪದ್ಧತಿ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ಶಂಕ ತಪ್ಪೇನಲ್ಲದು. ಯಾಕೆಂದ್ರೆ ಯಜ್ಞೋಪದ ಅಕಸ್ಮಾತ್ ಅಸ್ಪರ್ಶ ಆಗಿರ್ಬೋದು ಏನಾದ್ರು ಒಂದು, ಯಾಕೆ ಅಂತ ಹೇಳ್ಬಿಟ್ಟು ಬದಲಾಯಿಸಿದ್ರೆ ತಪ್ಪಲ್ಲ. ಬದಲಾಯಿಸಲೇಬೇಕು ಅಂತ ನಿಯಮ ಇಲ್ಲ, ಬದಲಾಯಿಸಿದ್ರೆ ತಪ್ಪಲ್ಲ. ಅರ್ಥ ಆಯ್ತಾ? ಈಗ ಯಾಕಂದ್ರೆ ಅವ್ರಿಗೆ ಅನಿಸಿದ್ರೆ ಏನೋ ಒಳ್ಳೇದನ್ನು ಮುಟ್ಲಕ್ಕಾಗ್ಲಿ, ಏನೋ ಆಯ್ತು, ಪಕ್ಕದಲ್ಲಿ ಯಾವ ಸೂತ ಡೌಟ್ ಬಂತು, ಯಾರೋ ಇದ್ರು ಸರಿ ಅಂತ ಚೇಂಜ್ ಮಾಡಿಬಿಟ್ರೆ ಏನೋ ತಪ್ಪು. ಜನವಾರ ಎಷ್ಟು ಚೇಂಜ್ ಮಾಡಿದ್ರು ತಪ್ಪಲ್ಲ. ಬಟ್ ಕಾಲ ಏನಂತ ಕೇಳಿದ್ರೆ ಯಾವಾಗಲೂ ಚೇಂಜ್ ಮಾಡಾಗಿಲ್ಲ. ಊಟ ಆದ್ಮೇಲೆ ಚೇಂಜ್ ಮಾಡಾಗಿಲ್ಲ, ಏನೋ ತಗೊಂಡಿದ್ರೆ ಚೇಂಜ್ ಮಾಡಾಗಿಲ್ಲ. ಉಪವಾಸ ಇರ್ಬೇಕು, ಬಂದಷ್ಟು ಚೇಂಜ್ ಮಾಡಕ್ ಬರಲ್ಲ. ಬಸ್ನಲ್ಲಿ ಬಂದಷ್ಟು ಚೇಂಜ್ ಮಾಡಕ್ ಬರಲ್ಲ. ಗೊತ್ತಾಯ್ತಾ? ಮರುದಿವಸ ಸ್ನಾನ ಆದ್ಮೇಲೆ ಅಥವಾ ಬೆಳಿಗ್ಗೆ ಬಸ್ನಲ್ಲಿ ಬಂದು ಚೇಂಜ್ ಮಾಡ್ಬೋದು. ಬೆಳಿಗ್ಗೆ 6 ಗಂಟೆ ಬಸ್ ಬಂತು ಅಂತ ತಿಳ್ಕೊಂಬೋಣ, ಅವಾಗ ಬಂದು ಸ್ನಾನ ಮಾಡಿ ಚೇಂಜ್ ಮಾಡ್ಬೋದು. ಸಾಯಂಕಾಲ ಬಸ್ ಬಂದಾಗ ಬಸ್ ಚೇಂಜ್ ಮಾಡಕ್ ಬರಲ್ಲ, ಮತ್ತೆ ಬೆಳಿಗ್ಗೆದ್ದೇ ಮಾಡ್ಬೇಕು. ಅರ್ಥ ಆಯ್ತಾ? ಯಾವಾಗ ಚೇಂಜ್ ಮಾಡ್ತಾರೆ ಸಾಯಂಕಾಲ ಕೂಡ ಅಂತ ಕೇಳಿದ್ರೆ, ಈ ಶವಾದಿಗಳನ್ನು ಹೊತ್ತಿರ್ತಾರೋ ಅವಾಗ ಚೇಂಜ್ ಮಾಡ್ತಾರೆ. ಬಟ್ ತಮಾಷೆ ಅಂತ ಕೇಳಿದ್ರೆ ಮತ್ತೆ ಬೆಳಿಗ್ಗೆ ಮತ್ತೆ ಚೇಂಜ್ ಮಾಡಲೇಬೇಕು ಅದನ್ನ. ಆಗ ಚೇಂಜ್ ಮಾಡಿರ್ತಾರೆ, ಅದು ಯಾತಕ್ಕೋಸ್ಕರ ಆ ಸುದ್ದಿ ಹೋಗ್ಲಿಕ್ಕಷ್ಟೇ. ಬಟ್ ಅದು ಇದಕ್ಕೆ ಬರಲ್ಲ, ಅದು ತಾತ್ಕಾಲಿಕ ಶುದ್ಧಿಗೆ ಅಷ್ಟೇ. ಮರುದಿವಸ ಬೆಳಿಗ್ಗೆ ಮತ್ತೆ ಚೇಂಜ್ ಮಾಡಬೇಕು. ಇನ್ನೊಂದನ್ನು ಕುಶಕಾಶವ ಎಂ ಬರಿಹೀಹಿ ಬರಿಹಿಹಿ ಋಷಯೋ ಯೈ ಪರಾಭಾವಿ ಯಜ್ಞಜ್ಞಾನ್ ಯಜ್ಞಮೀಜರಿ. ಅದರಿಂದ ಋಷಿಗಳೆಲ್ಲ ಕೂಡ ಆ ದರ್ಭಗಳಿಂದಾಗಿನೇ ಏನ್ ಮಾಡ್ತಾ ಇದ್ರು, ಈ ರಾಕ್ಷಸರಗಳನ್ನೆಲ್ಲ ನಾಶ ಮಾಡ್ತಾ ಇದ್ರು. ಋಷ ಇವರು ಅಶ್ವತ್ಥಾಮಾಚಾರ್ಯ ಏನ್ ಮಾಡಿದ್ರು, ತಗೊಂಡು ದರ್ಭೆ ಬಿಟ್ಟಿದ್ದಷ್ಟೇ. ಬ್ರಹ್ಮೇಶ್ವರ ಅಸ್ತ್ರ ಅಂದ್ರೆ ಏನು, ಅದು ದರ್ಭೆ ಅಂತ ಬಿಟ್ಬಿಟ್ರೆ ಹೋಯ್ತದೆ, ಹಾಗೆ ಎದುರಿಸಲಿಕ್ಕಾಗೋದಿಲ್ಲ, ಅಷ್ಟು ಶಕ್ತಿ ಇದೆ ಅದರಲ್ಲಿ ಅಂತೇಳಿ. ಬರಿಹಿಷ್ಪತಿ ನಾಮ ಪುರಿ, ಒಂದು ಪಾವಿತ್ರಕ್ಕೆ ಇದು ಕಾರಣ, ಇನ್ನೊಂದು ಪಾವಿತ್ರ ಕಾರಣ ಹೇಳ್ತಾರೆ. ಗರುಡ ಅಮೃತವನ್ನು ಇಟ್ಟದ್ದು ಅದ್ರ ಮೇಲೆ, ಅಮೃತ ಕಲಸ ಇಟ್ಟ ಜಾಗ. ಸೊ ಪಾವಿತ್ರ ಇನ್ನೇನಾಯ್ತು ಅಲ್ಲಿಗೀಗ, ಇನ್ನೂ ಜಾಸ್ತಿ ಆದಾಗ ಆಯ್ತು ಪಾವಿತ್ರ, ಎರಡು ಸೇರ್ಕೊಂಡ್ಬಿಡ್ತ ಅದರಿಂದ. ಹುಟ್ಟಿದ ಜಾಗ ಹಾಗೆ, ಮೊದಲೇ ತುಳಸಿ ದೇವ್ರ ಮೇಲೆ ಹಾಕಿದ, ಏನಾಯ್ತು ಅದೀಗ, ಇನ್ನೂ ಪವಿತ್ರ ಆಗುತ್ತೆ. ಆ ಥರ ಮೊದಲೇ ಶುದ್ಧ ಗಲಶೋಧಕ ಶುದ್ಧ ಮಂತ್ರಿಸ್ಬಿಟ್ಟಿದ್ದಾರೆ, ಅಭಿಷೇಕ ಮಾಡಿದ ತೀರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಅದಕ್ಕೆ ವಿಶೇಷ ಮಹತ್ವ ಬಂತು. ಬರ್ಹಿಷ್ಪತಿ ನಾಮ ಪುರೀಂ, ಇನ್ನೂ ಇದೆ ಕುಶಾಕಾಶ ಕುಶಕಾಶಮಯಂ ಬರ್ಹಿಹಿ ಆಸ್ತೀರ್ಯ ಭಗವಾನ್ ಮನುಃ ಅಯಜದ್ಯಜ್ಞ ಪುರುಷಂ ಲಬ್ಧಂ ಸ್ಥಾನಂ ಯಥೋ ದೃಢಂ. ಅಷ್ಟೇ ಅಲ್ಲ, ಭಗವಾನ್ ಮನುಃ ಆ ಪೂಜ್ಯನಾದ ಸ್ವಯಂಭವ ಮನು, ಬರ್ಹಿಹಿ ಕುಶಕಾಶಮಯಂ ಬರ್ಹಿಹಿ ಆ ಗರ್ಭಗಳಿಂದ ಮಾಡಿದ್ದಂಥ ಇದನ್ನು ಹಾಸಿಬಿಟ್ಟು ಏನ್ ಮಾಡಿದ ಅದ್ರ ಮೇಲೆ, ಯಜ್ಞ ಪುರುಷಂ ಅಯಜತ್ ಯಜ್ಞವನ್ನು ಮಾಡಿದ. ಆ ದರ್ಭೆಗಳನ್ನು ಹಾಕಿ, ಅದಕ್ಕೆ ಯಜ್ಞಗಳಿಗೆ ದರ್ಭೆ ಬೇಕೇ ಬೇಕು. ಹಾಗಿದ್ದಕ್ಕೆ ಏನಾಯ್ತಂತೆ, ಸ್ಥಾನಂ ಯಥೋ ದೃಢಂ ಲಬ್ಧಂ, ಅತ್ಯಂತ ಪವಿತ್ರವಾದ ಸ್ಥಾನವನ್ನು ಪಡೆದ. ಯಜ್ಞ ಮಾಡಲಿಕ್ಕೆ ಯಜ್ಞ ಮಾಡಿದ್ರಿಂದ ಸ್ಥಾನ ಸಿಕ್ತು. ಯಜ್ಞಕ್ಕೆ ಏನು ಬೇಕಾಗಿತ್ತು, ದರ್ಭೆಗಳು ಬೇಕಾಗಿತ್ತು, ಅದನ್ನು ಉಪಯೋಗಿಸಿದೆ, ಅದೇ ಸಿದ್ಧಿ ಪಡೆದ. ಸೊ ದರ್ಭೆಗಳಿರಬೇಕು, ಅವನ್ನ ಸದುಪಯೋಗ ಮಾಡಬೇಕೆ ಹೊರತು ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಪರಿಷ್ಪತಿ ನಾಮಪುರೀಂ ನಿರ್ವಿಶ್ಯ ಸುಖಮಾವಸತ್ ತಸ್ಯಾಂ ಪ್ರವಿಷ್ಟೋ ಭವನಂ ತಾಪತ್ರಯ ವಿನಾಶನಂ ಸಭಾರ್ಯ ಸ ಪ್ರಜ ಕಾಮಾನ್ ಭೂಜೇ ಅನ್ಯಾವಿರೋಧತಃ. ಬರ್ಹಿಷ್ಮತೀಂ ನಾಮಪುರೀಂ ನಿರ್ವಿಶ್ಯ ಸುಖಮಾವಸತ್ ತಸ್ಯಾಂ ಪ್ರವಿಷ್ಟ ಭವನಂ ತಾಪತ್ರಯ ವಿನಾಶನಂ ಸಭಾರ್ಯ ಸ ಪ್ರಜ ಕಾಮಾನ್ ಭೂಜೇ ಅನ್ಯಾವಿರೋಧತಃ. ಬರ್ಹಿಷ್ಪತೀಂ ನಾಮಪುರೀಂ ನಿರ್ವಿಶ್ಯ ಆ ಬರಿಷ್ಪತಿ ಎಂಬ ಊರನ್ನು ಪ್ರವೇಶ ಮಾಡಿ ಸುಖವಾಗಿ ವಾಸ ಮಾಡಿಕೊಂಡಿದ್ದ ಸ್ವಾಮಿಭೋಮನು. ತಸ್ಯಾಂ ಪ್ರವಿಷ್ಟೋ ಭವನಂ ತಾಪತ್ರಯ ವಿನಾಶನಂ, ಆ ಊರಿನಲ್ಲೂ ತನ್ನ ಮನೆ ಹೊರಟ. ಅದು ರಾಜಧಾನಿ, ತನ್ನ ಮನೆ ಪ್ರವೇಶ ಮಾಡಿದ. ಮನೆ ಆಗಿತ್ತಂತೆ ತಾಪತ್ರಯ ವಿನಾಶನಂ, ಅಟ್ ಪವಿತ್ರವಾದ ಮನೆ. ಮನೆಯಲ್ಲಿ ಮನೆಗೋದ್ರೆ ಶಾಂತಿ ಯಾವಾಗ ಸಿಗುತ್ತೆ? ಸದ್ಯ ಮನೆಗೋದ್ರೆ ಸಾಕು ಅಂತ ಯಾಕಂತಾರದ್ದು ಕೇಳಿದ್ರೆ, ಆಫೀಸಲ್ಲಿ ಸಾಲಿಗ್ರಾಮ ಏನು ಇಲ್ಲ, ಮನೆಗೋದ್ರೆ ಏನಾಗುತ್ತೆ? ಒಳ್ಳೆ ಖುಷಿ ಆಗ್ಬೇಕು, ಯಾತಕ್ಕೆ? ದೇವರ ಸನ್ನಿಧಾನ ಇದೆ. ಆ ಥರ ಇದು ಮನೆಗೆ ಹೋಗೋದಿಲ್ಲ, ಕುಡ್ಕೊಂಡು ಅಲ್ಲಿ ಆಫೀಸ್ ಇದೆ ಕುಡ್ಲಕ್ಕೆ ಹೋಗಿಬಿಟ್ರೆ ದೇವರಿರ್ತಾನೆ ಅಲ್ಲಿ. ಅದು ಮನೆಗೆ ಹೋದ್ರೆ ತಾಪತ್ರಯ ವಿನಾಶನ ನಮ್ಮದು ಬಹಳ ಇಂಪಾರ್ಟೆಂಟ್. ಅದು ವೈಷ್ಣವರ ಮನೆ ಅಂದ್ರೆ ಹೇಗಿರ್ಬೇಕು? ಹೋಗಿ ಬಂದ್ರೆ ನಮಗೇನಾಗಬೇಕು? ಸಮಾಧಾನ ಆಗಬೇಕು, ಅವರಿಗೂ ಸಮಾಧಾನ, ಹೋಗಿ ಬಂದವರಿಗೂ ಸಮಾಧಾನ ಆಗಬೇಕು. ತಾಪತ್ರಯ ವಿನಾಶನ ಸಭಾರ್ಯ ಸಪ್ರಜ ಕಾಮಾನ್, ಏನ್ ಮಾಡ್ತಾನೆ? ಪತ್ನಿ ಸಮೇತನಾಗಿ, ಪ್ರಜೆಗಳ ಸಮೇತನಾಗಿ ಕಾಮಾನ್ ಬುಭುಜೆ ಯಥೇಷ್ಟವಾದ ಭೋಗಗಳನ್ನು ಅನುಭವಿಸಿಬಿಟ್ಟ. ಆದರೆ ಅನ್ಯ ಅವಿರೋಧತ, ಅದು ಇಂಪಾರ್ಟೆಂಟ್. ಶಾಸ್ತ್ರಕ್ಕೆ ವಿರೋಧವಾಗದಂತೆ ಮಾಡಿದ್ನೆ ಹೊರತು, ಬೇಕಾದಷ್ಟು ಎಂಜಾಯ್ ಮಾಡಿ. ಏನಾಗಬಾರ್ದು ಅದರಿಂದ? ಶಾಸ್ತ್ರಕ್ಕೆ ವಿರೋಧ ಬರಬಾರ್ದು. ಬಡಿಸಿದ ರಥದಲ್ಲಿ ಎಷ್ಟು ಬೇಕಾದ್ರೂ ಊಟ ಮಾಡಿ, ಪ್ರಾಬ್ಲಮ್ ಇಲ್ಲ. ರಥದಡಿಗೆಲ್ಲ ಬೇಕಾದ್ ಕೇಳಿಕೊಳ್ಳಿ, ಅಷ್ಟು ಬೇರೆ ಮಾಡಾಗಿಲ್ಲ. ರಥ ಮುಗಿದೋಯ್ತು, ಅವಾಗೇನೋ ಯಾವ್ದು ಬರುತ್ತೋ ಅದೆಲ್ಲ ಉಪಯೋಗಿಸಿ. ಮತ್ತು ಅನ್ಯ ಅವಿರೋಧತ, ಎಷ್ಟು ಸ್ಪೀಡ ಬೇಕಾದ್ರೆ ಹೋಗಿ. ಪ್ರೊವೈಡೆಡ್ ಏನ್ ಮಾಡ್ಬೇಕು, ಅವನ ರೂಲ್ಸ್ ಫಾಲೋ ಮಾಡ್ಬೇಕು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡಿದ್ರೆ ಅವಾಗ ಯಾರು ಹಿಡ್ಲಕ್ಕೆ ಬರೋದಿಲ್ಲ. ಅದು ಮೀಸಲು ಏನಾಗುತ್ತಾಗ, ಅವಾಗ ಇದು ಮಾಡಕ್ ಬರುತ್ತೆ. ಅದಕ್ಕೆ ಟ್ರಾಫಿಕ್ ಇರೋದೇ, ಟ್ರಾಫಿಕ್ ಯಾವುದಕ್ಕೋಸ್ಕರ? ರೋಡ್ ಇರೋದು ಯಾವುದಕ್ಕೋಸ್ಕರ? ಹೋಗ್ಲಿಕ್ಕೆ ರೋಡ್ ಇರೋದು ಅಂತೇಳಿ ರೂಲ್ಸ್ ವೈಲೇಟ್ ಮಾಡಿ ಹೋಗ್ಲಿಕ್ಕೆ ಬರೋದಿಲ್ಲ. ಜೀವನ ಇರೋದೇ ಭೋಗಕ್ಕೋಸ್ಕರ. ಆದ್ರೆ ಭೋಗ ಎಂಥದ್ದಾಗಬಾರ್ದು, ಬೇರೆ ವಿರೋಧ ಆಗಬಾರ್ದು. ಅಂತ ಭೋಗ ಯಾವ್ದಕ್ಕೆ ಸಾಧನ? ಅದು ಗುರಿ ಹೇಗೆ ಮುಡ್ತಾನೆ, ಅಲ್ಲಿ ಗುರಿ ಹೇಗೆ ಮುಡ್ತಾನೆ. ಡ್ರೈವಿಂಗ್ ಅಂಬೋದು ಎರಡು ಕೆಲಸ. ಅದು ಹೋಗ್ಬೇಕಾದ್ರೆ ಎಂಜಾಯಬಲ್, ಡ್ರೈವಿಂಗ್ ಭಾಳ ಎಂಜಾಯ್ ಮಾಡ್ತಾರೆ ಡ್ರೈವಿಂಗ್ ಮಾಡೋರು, ಗೊತ್ತಾಯ್ತಾ? ಅದು ಎಂಜಾಯಬಲ್, ಊರು ಮುಟ್ಟಬೇಕು ಇನ್ನೂ ಖುಷಿ. ಸೊ ಅದು ಎಂಜಾಯಬಲ್, ಊರು ಮುಟ್ಟೋದು ಖುಷಿನೇ. ಡ್ರೈವಿಂಗ್ ಎಲ್ಲರೂ ಬಂದ್ಬಿಟ್ಟು ಕಾರ್ ಕೊಟ್ಟು ನಾ ಮಾಡ್ತೀನಿ ಅಂತಿರ್ತಾರೆ ಡ್ರೈವಿಂಗ್ನ. ಯಾತಕ್ಕೆ? ಎಂಜಾಯಬಲ್. ಡ್ರೈವಿಂಗ್ ಬರದೇ ಇದ್ದವರಿಗೆ ಭಜಿತಿ ಆಗುತ್ತೆ ಅಷ್ಟೇ. ಡ್ರೈವಿಂಗ್ ಬಂದವರಿಗೆ ಹೇಗೆ ಡ್ರೈವಿಂಗ್ ಎಂಜಾಯಬಲ್ಲು, ಜೀವನನು ಎಂಜಾಯಬಲ್ಲು, ಮೋಕ್ಷನೂ ಎಂಜಾಯಬಲ್. ಸಾಧನೆ ಕೂಡ ಹೇಗಿರುತ್ತೆ ಯೋಗ್ಯರಿಗೆ? ಭಾರಿ ಎಂಜಾಯಬಲ್. ಅದಕ್ಕೆ ಕಾಮಾನ್ ಬಹುಜೆ ಅನ್ಯ ಅವಿರೋಧತಃ, ಅದೆಲ್ಲ ಆಚೆ ನಿರ್ಣಯದ ಹೇಳ್ತಾರೆ, ಇಲ್ಲಿ ಜಾಸ್ತಿ ಬರೋದಿಲ್ಲ. ಅನ್ಯಾವಿರೋಧ ಅಂದ್ರೆ ಏನೋ, ಶಾಸ್ತ್ರಕ್ಕೆ ವಿರೋಧವಾಗಬಾರದು. ಧರ್ಮ, ಅರ್ಥ, ಕಾಮ, ಮೋಕ್ಷ, ನಾಲ್ಕು ಪುರುಷಾರ್ಥ ಇರೋದು. ಈ ಕಾಮ ಒಂದಿದೆ, ಆ ಕಾಮ ಹೇಗಿರಬೇಕು ಅಂದ್ರೆ ಮೂರಕ್ಕೆ ವಿರೋಧ ಆಗಬಾರ್ದು. ಧರ್ಮಕ್ಕೆ ವಿರೋಧ ಆಗಬಾರ್ದು, ಅರ್ಥಕ್ಕೆ ವಿರೋಧ ಆಗಬಾರ್ದು, ಆಮೇಲೆ ಮೋಕ್ಷಕ್ಕೆ ವಿರೋಧ ಆಗಬಾರ್ದು. ಆಚಾರ ನಿರ್ಣಯದಲ್ಲಿ ಬರೀತಾರೆ ಅದೆಲ್ಲ ಕೂಡ. ಭೀಮಸೇನ ಏನಂತ ಹೇಳಿದ್ರು, ಕಾಮ ಶ್ರೇಷ್ಠ ಅಂತ ಹೇಳಿದ್ರು. ಕಾಮ ಶ್ರೇಷ್ಠ ಅಂತ ಗೊಂದಲ ಆಗಿರ್ತಾರೆ. ಏನು ಕಾಮ ಆಗಿ ಶ್ರೇಷ್ಠ ಆಗುತ್ತೆ ಅಂತ ಕೇಳಿದ್ರೆ, ಮೂರಕ್ಕೆ ವಿರೋಧವಲ್ದೆ ಹೋದ್ರೆ ಕಾಮ ಶ್ರೇಷ್ಠ, ಅನುಗುಣವಾದ್ರೆ ನೋಡಿ ಧರ್ಮಕ್ಕೆ ವಿರೋಧ ಆಗಬಾರ್ದು. ಮೊದಲೇ ಹೇಳಿಲ್ಲ ಈಗ, ಧರ್ಮಕ್ಕೆ ವಿರೋಧವಾಗಲಿ, ದ್ವಾದಶಿ ಪಾರಣೆ ಊಟ ಮಾಡಿದ ಧರ್ಮಕ್ಕೆ ವಿರೋಧ ಅಲ್ವೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅರ್ಥಕ್ಕೆ ವಿರೋಧ ಇಲ್ಲ, ಅರ್ಥ ಅಂದ್ರೆ ಹಣ. ಹಣ ಹೇಳ್ತಾರೆ, ಒಂದು ವಿರೋಧ 50 ರೂಪಾಯಿ, ಯಾವುದೋ ತಗೊಳ್ರಿ ಅಂತ ಹೇಳಿದ್ರೆ ನಮ್ಮ ಕೈಲಿ ಆಗಲ್ಲ, ದುಡ್ಡು ವಿರೋಧ ಅದು. ಸಾಲ ಮಾಡಿ ಒದ್ದಾಡ್ಬೇಕಾಗತ್ತೆ, ವಸ್ತು ಏನೋ ಬಂತು ಸಾಲ ನೆನೆಸ್ಕೊಂಡಾಗಲೇ ದುಃಖ ಆಗುತ್ತೆ ಅವನಿಗೆ. ಆದ್ರೆ ಅದು ಉಪಯೋಗ ಇಲ್ಲ, ಅರ್ಥಕ್ಕೆ ಅನುಗುಣ ಆಗಿರ್ಬೇಕು, ಅರ್ಥ ಹೇಗಿರಬೇಕು, ಧರ್ಮಕ್ಕೆ ಅನುಗುಣ ಆಗಿರ್ಬೇಕು. ಮೋಸ ಮಾಡಿ ದುಡ್ಡು ತರಬಾರ್ದು, ಧರ್ಮದಿಂದ ಬಂದಿರಬೇಕು. ಧರ್ಮ ಅರ್ಥ ಕಾಮ, ಆ ಮೂರಿಂದ ಏನಾಗುತ್ತೆ ಆಗ ಮೋಕ್ಷಕ್ಕೆ ಸಾಧನೆ ಆಗ. ಅರ್ಥ ಆಯ್ತಾ? ಆ ರೀತಿ ಇದ್ರೆ ಕಾಮ ಭಾರಿ ಶ್ರೇಷ್ಠ ಅಂತ ಅಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಓದ್ದವ್ರಿಗೆ ಅದು ಅರ್ಥ ಆಗುತ್ತೆ, ಇದು ನೋಡಿ ಅದನ್ನು ತಿಳ್ಕೋಬಹುದು, ಅದನ್ನು ಇದು ತಿಳ್ಕೊಳ್ಬಹುದು. ಅನ್ಯ ಅವಿರೋಧತಃ ಅವ್ರು ಹೇಳ್ತಾರೆ ಆಚಾರ್ಯರಲ್ಲಿ, ಮೂರಕ್ಕೂ ವಿರೋಧ ಇಲ್ಲದೆ ಹೋಗ್ಬಿಟ್ರೆ ನಂಬರ್ ಒನ್. ಅರ್ಥ ಆಯ್ತಾ? ಮೂರಕ್ಕೂ ವಿರೋಧ ಇಲ್ಲ, ಧರ್ಮಕ್ಕೆ ವಿರೋಧ ಇಲ್ಲ, ಅರ್ಥಕ್ಕೆ ವಿರೋಧ ಇಲ್ಲ, ಮೋಕ್ಷಕ್ಕೆ ವಿರೋಧ ಇಲ್ಲ, ನಂಬರ್ ಒನ್ ಕಾಮ ಅದು. ಎರಡಕ್ಕೆ ವಿರೋಧ ಆಗುತ್ತೆ, ಒಂದಕ್ಕೆ ವಿರೋಧ ಇಲ್ಲ, ಎರಡಕ್ಕೆ ವಿರೋಧ ಇಲ್ಲ, ಒಂದಕ್ಕೆ ವಿರೋಧ ಇದೆ. ಅದೇನದು? ಮಧ್ಯಮ ಕಾಮ. ಒಂದಕ್ಕೆ ವಿರೋಧ ಬಂತು, ಅದು ಮಧ್ಯಮ ಕಾಮ. ಎರಡಕ್ಕೆ ವಿರೋಧ ಬಂತು, ಅದು ಅಧಮ ಕಾಮ. ಮೂರಕ್ಕೆ ವಿರೋಧ ಬರದ ಹೋದ್ರೆ ಉತ್ತಮ ಕಾಮ. ಎರಡಕ್ಕೆ ವಿರೋಧ ಬಂದು ಒಂದಕ್ಕೆ ಮಾತ್ರ ವಿರೋಧ ಬರದ ಹೋದ್ರೆ ಮಧ್ಯಮ ಕಾಮ, ಎರಡಕ್ಕೆ ವಿರೋಧ ಬಂದ್ರೆ ಅಧಮ ಕಾಮ, ಮೂರಕ್ಕೆ ವಿರೋಧ ಬಂದ್ರೆ ಅದು ಸರ್ವನಾಶವಾಗತಕ್ಕಂಥ ಕಾಮ. ಅದನ್ನ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಬೇಕು. ಈ ಉದಾಹರಣೆಗೆ ಓಡಿದ್ದಾಳೆ, ಯಾರಿಗೆ ದ್ವಿತೀಯ ಕಾಮನೆ ಬಂತು. ಎಂಥ ಕಾಮ ಅದು? ಧರ್ಮಕ್ಕೆ ವಿರುದ್ಧ, ತನ್ನ ವೈಯಕ್ತಿಕ ಸುಖ. ಅಷ್ಟು ಶಾಸ್ತ್ರಕ್ಕೆ ಅವ್ರು ಹೇಳ್ತಾರೆ, ರುದ್ರದೇವರು ಮೆಚ್ಚೋದಿಲ್ಲ, ನಾರಾಯಣ ಮೆಚ್ಚೋದಿಲ್ಲ, ದೇವತೆಗಳು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಆಟ ಬೇಡದ ಏನಾಯ್ತು ಮುಂದೆ? ಹೆಣ್ಣಕೃಷ್ಣ ಅಕ್ಷರ ಹುಟ್ಟಿ ಆಯ್ತಲ್ಲ. ಇವಳೇ ಹಾಗೆ ಮಾಡಲಿಲ್ಲ, ದೇವತೆ ಮುಂದಿಲ್ಲೇ ಬರುತ್ತೆ ದೇವತೆ ಕತೆ. ಈಗ ಇವಳು ಕೇಳ್ತಾ ಆ ರೀತಿ ಕೇಳೋದಿಲ್ಲ, ಅದಕ್ಕೆ ಏನಾಯ್ತಿತ್ತು? ದೈವಿ ಕಾಮನೆ ಆಯ್ತು. ಸಂಗೀಯಮಾನ ಸತ್ಕೀರ್ತಿ ಸಸ್ತ್ರೀಭಿ ಸುರಗಾಯಕೈ ಪ್ರತ್ಯೂಷೇಷು ಅನುಬದ್ಧೇನ ಹೃದಾ ಶೃಣ್ವನ್ಹರೇ ಕಥಾ. ಸಂಗೀಯಮಾನ ಸತ್ಕೀರ್ತಿ ಸಸ್ತ್ರೀಭಿ ಸುರಗಾಯಕೈ ಪ್ರತ್ಯೂಷೇಷು ಅನುಬದ್ಧೇನ ಹೃದಾ ಶೃಣ್ವನ್ಹರೇ ಕಥಾ. ಪ್ರತಿ ದಿವಸ ಆತ ಬೆಳಿಗ್ಗೆ ಪ್ರತ್ಯೂಷೇಷು ಅನುಬದ್ಧೇನ ಬೆಳಗಿನ ಜಾವ ಹೇಳ್ತಾ ಇದ್ದ. ಏಳುವತ್ತಿಗೆ ಏನಾಗ್ತಿತ್ತಂತೆ? ಆತನ ಕೀರ್ತಿ ಹಾಡ್ತಾ, ಒಂದೇ ಮಾಗದರಾಗಲಿ ಏನ್ ಮಾಡಿದ್ರೆ ಆತನ ಸ್ತೋತ್ರ ಮಾಡ್ತಾ ಇದ್ರಂತೆ. ಹ್ಯಾ ಉದಯರಾಗ ಹಾಡ್ತಾರಲ್ಲ, ಈತನ ಮೇಲೆ ಹಾಡ್ತಾ ಇದ್ರಂತೆ. ಯಾರು? ಸುರಗಾಯ ಕೈಹಿ, ದೇವ ಗಂಧರ್ವರು ಹಾಡ್ತಾ ಇದ್ರಂತೆ. ಸಸ್ತ್ರೀಭಿ, ತಾವು ಪತ್ನಿ ಸಮೇತ ಹಾಡ್ತಾ ಇದ್ದಾರಂತೆ. ದೇವತೆಗಳು ಹೊಗಳ್ತಾರ ಈತನ ಅಂದ್ರೆ, ಈತೆಲ್ಲಿದ್ದಾನೆ ಗಂಧರ್ವಗಿಂತ ಕಚ್ಚೆಯಲ್ಲಿ ಎಲ್ಲಿ ಬರ್ತಾನೆ ಇದ್ದ? ತುಂಬಾ ಮೇಲಿದ್ದಾನ, ಆದ್ರಿಂದ ಗಂಧರ್ವರು ಹಾಡಿದ್ರು ಅಂದ್ರೆ ಏನು ಆಶ್ಚರ್ಯ ಅಲ್ಲ. ಅರ್ಥ ಆಯ್ತಾ? ಗಂಧರ್ವರು ಇದು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಸ್ತ್ರೀಭಿ, ಸಪತ್ನೀಕರಾಗಿ ಈ ಸಂಗೀಯಮಾನ ಸತ್ಕೀರ್ತಿ. ಸಸ್ತ್ರೀಭಿ ಸುರಗಾಯಕೈ ಸಂಗೀಯಮಾನ ಸತ್ಕೀರ್ತಿ. ಸ್ತ್ರೀಯರ ಸಮೇತರಾದಂತಹ ದೇವಗಂಧರ್ವರಿಂದ ಹಾಡಲ್ಪಡತಕ್ಕಂಥ ಸತ್ಕೀರ್ತಿ ಉಳ್ಳವನಾಗಿ ಪ್ರತ್ಯೂಷೇಷು. ಪ್ರತ್ಯೂಷ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ ಅಂತ ಕರೀತಾರೆ. ಪ್ರತ್ಯೂಷ ಸೂರ್ಯಾಸ್ತ ಆದ್ಮೇಲೆ ಕಾಲ ಅಂತ ಪ್ರದೋಷ. ಪ್ರತ್ಯೂಷ ಪ್ರದೋಷ ಆಪೋಸಿಟ್ ಎರಡು ಕೂಡ. ಅನುಬದ್ಧೇನ ಹೃದ, ಆದರೆ ಸಮಾಶೆ ಏನು ಗೊತ್ತೇನು? ಅವರೇನು ಇದು ಸ್ತೋತ್ರ ಮಾಡ್ತಾ ಇದ್ದಾರೆ, ಈತ ಎಂಜಾಯ್ ಮಾಡ್ತಾ ಇಲ್ಲ. ಯಾನು ಏನ್ ಮಾಡ್ತಿದ್ದಾನೆ ಈತ? ಹೃದ ಮನಸ್ಸಿನಿಂದ ಹರೇ ಕಥಾ ಶೃಣ್ವನ್, ಭಗವಂತನ ಕಥೆ ಕೇಳ್ತಾ ಇದ್ದಾರೆ. ಅದು ಮೈ ಮರಿತಾ ಇಲ್ಲ. ಆತ ರಾಜನ ಸಿಗ ಗೌರವ ಯಾತಕ್ಕೋಸ್ಕರ? ಅದು ರಾಜಸ್ಥಾನ ನಿಮಿತ್ತ ಗೌರವ. ಅದು ತಾನು ದೊಡ್ಡವನು ಅಂತ ಅರ್ಥ ಅಲ್ಲ, ಅದಕ್ಕೆ ಪೋಸ್ಟ್ ದೊಡ್ಡದು, ಪೀಠ ಅಂತೀವಲ್ಲ ಆ ಥರ, ಅದು ದೊಡ್ಡದು. ಅವನ ಅರ್ಥ ಇದೆ, ಅದು ಎಚ್ಚರಿಕೆ ಇದೆ. ಅದಕ್ಕೇನು ಮಾಡಿದ್ದಾನಾತ? ದೇವರು ಸ್ಮರಣೆ ಮಾಡ್ತಾ ಆ ತಾನು ಮೈಮರತೆ ಎಚ್ಚರವಾಗಿದ್ದಾನೆ ಹೊರತು ಉಬ್ಬಿ ಹೋಗಿಲ್ಲ. ದುರ್ಯೋಧನ ಏನು ಮಾಡಿಬಿಡ್ತಾರೆ ಪದವಿ ಬಂದಾಗ? ತಾನೇ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಡ್ತಾರೆ. ತಾನು ಶ್ರೇಷ್ಠ ಅಲ್ಲ, ಪದವಿ ನಿಮಿತ್ತ ಶ್ರೇಷ್ಠ ಬಂದಿರೋದೆ. ಪದವಿ ನಿಮಿತ್ತ ಶ್ರೇಷ್ಠನ ಈ ಗೌರವ ಯಾರಿಗೆ ಸಲ್ಲುತ್ತದೆ? ಈಗ ಪದವಿ ಸಲ್ಲ, ಪದವಿಲಿ ಯಾರೇ ಕೂತರೂ ಸನ್ಮಾನ ಮಾಡ್ತಾರ. ಅರ್ಥ ಆಯ್ತಾ? ಪದವಿಲಿ ಯಾರೇ ಕೂತರೂ ಸಿಗುತ್ತೆ, ಆದರೆ ತನ್ನೇ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅರ್ಥ ಆಯ್ತಾ? ತನಗೇನು ತಿಳ್ಕೊಬಾರ್ದು. ಅದಕ್ಕೇನು ಮಾಡಿದೆ? ತನಗೇನು ತಿಳ್ಕೊಳ್ಳಿಲ್ಲ. ಸಂಶೃಣ್ವನ್ ಹರೇ ಕಥಾ, ಪರಮಾತ್ಮನ ಕಥೆಗಳನ್ನು ಕೇಳುತ್ತಾ ಮನಸ್ಸಿನಿಂದ ಸ್ಮರಣೆ ಮಾಡ್ತಾ ಕೂತಿದ್ದಾನೆ. ನಿಷ್ಣಾತಂ ಯೋಗ ಮಾಯಾಸು ಮುನಿಂ ಸ್ವಾಯಂಭುವಂ ಮನುಂ ಯದಾ ಸಂಸ್ಥಯಿತು ಭೋಗಾಹ ನಶೇಕುರ್ ಭಗವತ್ ಪರಂ. ನಿಷ್ಣಾತ್ ಭೋಗಗಳ ಒಂದು ಡೇಂಜರ್ ಏನು ಅಂದ್ರೆ, ಮಾಡ್ತಾ ಮಾಡ್ತಾ ಅದು ಇನ್ವಾಲ್ವ್ ಹೇಳ್ಕೊಂಡ್ಬಿಡುತ್ತಂತ, ಆ ಕಡೆಗೆ ನೀರಲ್ಲಿ ಹೇಗೆ ಮುಳುಗೋಗ್ಬಿಡ್ತಾನೋ ಹಾಗೆ. ಆ ರೀತಿ ಆದ್ರೆ ಇವನನ್ನ ಭೋಗಗಳು ಏನ್ ಮಾಡಲಿಲ್ಲ, ಸೋಲಿಸ್ಲಿಕ್ಕಾಗಲಿಲ್ಲ. ಯಾತಕ್ಕೆ ಅಂದ್ರೆ ನಿಷ್ಣಾತಂ ಯೋಗ ಮಾಯಾಸು ಮುನಿಂ ಸ್ವಯಂಭುವಂ ಮನುಂ. ಯೋಗ ಮಾಯಿಲಿ ನಿಷ್ಣಾತನಾದವನು, ಪರಮಾತ್ಮನ ಮಾಯನ ಅರ್ಥ ಮಾಡ್ಕೊಳ್ಳೋದರಲ್ಲಿ ನಿಪುಣನಾದವನು, ಮತ್ತು ಅಂತ ಸ್ವಯಂಭುವ ಮನುವನ್ನ ಭಗವತ್ಪರಂ ಭಗವದ್ಭಕ್ತನಾದವನು ಅಂಥವನನ್ನ ಭೋಗಾಹ ಸಂಶ್ರಯಿತು ನಶೇಕುಹು, ದಾರಿ ತಪ್ಪಿಸ್ಲಿಕ್ಕೆ ಸಮರ್ಥವಾಗಲೇ ಇಲ್ಲ. ಭೋಗ ಎಂಬ ಸಾಮಾನ್ಯವಾಗಿ ಏನ್ ಮಾಡುತ್ತೆ? ಮಿಸ್ಲೀಡ್ ಮಾಡುತ್ತೆ. ಆದ್ರೆ ಇವನನ್ನು ಮಾತ್ರ ಏನ್ ಮಾಡಿದ್ರು ಭೋಗಗಳು ಅಡ್ಡಹಾದಿ ಹಿಡಿಸ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಕಾರಣ ಏನು? ಭಗವತ್ಪರನಾಗಿದ್ದೆ ಮುಖ್ಯ ಕಾರಣ, ಯೋಗಮಾಯಿ ನಿಷ್ಣಾತನಾಗಿದ್ದ, ಆದ್ರಿಂದ ಆತನ ಮನಸ್ಸು ವಿಷಯಾಸಕ್ತಿಯಲ್ಲಿ ಒಳಗಾಗಲಿಲ್ಲ ಅಂತ ಹೇಳ್ಬಿಟ್ಟು. ನಿಷ್ಣಾತಂ ಯೋಗಮಾಯಾಸು ಮುನಿಂ ಸ್ವಾಯಂಭುವಂ ಮನುಂ ಯದಾ ಸಂಸಹಿತು ಭೋಗಾಹ ನಶೇಕುರ್ ಭಗವತ್ಪರಂ. ಏನೋ ಹಾಕಿರು ಸ್ವೀಟು, ದೇವ್ರ ಪ್ರಸಾದ ತಿಂದುಬಿಟ್ಟ. ಆಮೇಲೆ ರುಚಿ ಹತ್ತಿತ್ತು, ಏನು ಮಾಡ್ದ? ಇನ್ನೂ ಸ್ವಲ್ಪ ಹಾಕಿರಿ ಶುರು ಮಾಡ್ದ. ನಿಧಾನವಾಗಿ ಹೆಚ್ಚಂತ ಗೊತ್ತು, ಜಾಸ್ತಿ ತಿಂದುಬಿಟ್ಟ. ಏನಾಯ್ತು ಈಗ? ಅದು ರುಚಿಗೆ ತಿನ್ನಕ್ಕೆ ಕೊನೆಗೆ ಆಗಿದ್ದೇನದು? ಓವರ್ ತಿಂದು ಫಜಿತಿ ಮಾಡ್ಕೊಂಬಿಟ್ಟ. ಅಂದ್ರೆ ಮೊದಲು ಪ್ರಸಾದ ಅಂತ ತಗೊಂಡ ಸರಿ ಹೋಗಿತ್ತು, ಅವೇ ಏನ್ ತಿಳ್ಕೊಂಡ್ಬಿಟ್ಟ ಅದನ್ನ, ಅದು ರುಚಿ ಅಂತ ಭಾವಿಸಿ ತಿನ್ಲಕ್ಕೆ ಶುರು ಮಾಡಿಬಿಟ್ಟ. ಅದೇನ್ ಭೋಗ ಏನ್ ಮಾಡಿದಾಗಾಯ್ತು, ಅವನ್ನ ಡಾಮಿನೇಟ್ ಮಾಡಿದಾಗಾಯ್ತು. ಆದ್ರೆ ಸ್ವಯಂಭೋಗವನ್ನು ಯಾವ ಭೋಗಗಳು ಡಾಮಿನೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾತಕ್ಕೆ? ಎಲ್ಲ ಕಾಲಕ್ಕೆ ಏನಿತ್ತೆ ಅಂತ ಮನಸ್ಸಿನೊಳಗೆ ದೇವರ ಧ್ಯಾನ ಇತ್ತು, ಆದ್ರಿಂದ ಅದು ಭೋಗಗಳು ಇನ್ವಾಲ್ವ್ ಆಗಲಿಲ್ಲ ಅಂತ. ಅಯಾತ್ ಅಯಾಮಾಸ್ತಸ್ಯಾಸನ್ ಯಾಮಾಹ ಸ್ವಾಂತರಪಾನಾಹ ಶುಣ್ಣತೋ ಧ್ಯಾಯತೋ ವಿಷ್ಣೋಹ ಬುರ್ವತೋ ಬೃವತಃ ಕಥಾಹ. ನಾವು ಕಂಟ್ರೋಲ್ ಎಲ್ಲಿ ಮಾಡ್ತೀವಿ ಅಂದರೆ ಅದು ಟಾನಿಕ್ ಕೊಟ್ಟರೆ ಒಳ್ಳೆ ರುಚಿಯಾಗಿರುತ್ತೆ, ಜಾಸ್ತಿ ಕುಡಿಯೋದಿಲ್ಲ. ಡಾಕ್ಟರ್ ಹೇಳಿದಷ್ಟೇ ಕುಡಿತಾರೆ, ಹೌದಲ್ಲ? ಮೂರು ಚಬ್ಬು ಗುಡ್ ಚಬ್ಬಿತ್ತೇನೆ ತೊಗೋತಾರೆ, ಜಾಸ್ತಿ ತೊಗೊಳೋದಿಲ್ಲ. ಟ್ಯಾಬ್ಲೆಟ್ಸ್ ಭಾರಿ ಸ್ವೀಕಾರ ಇರೋದ್ರಿಂದ ಒಂದು ಹಾಕಿ ತಿಂಬೋದಿಲ್ಲ. ಡಾಕ್ಟರ್ ಹೇಳಿದ್ದಾರೆ, ಎಚ್ಚರಿಕೆ ಇರುತ್ತದೆ. ಊಟಕ್ಕೂ ಬರ್ತ್ಬಿಡ್ತಾರೆ ಅಷ್ಟೇ. ಊಟಕ್ಕೂತಾಗೇಂದ್ರೆ ಕಥಾ ಪ್ರಕಾರ ದೇವರು ಹೇಳಿದ್ದಾನೆ ಇಷ್ಟು ಜಾಸ್ತಿ ತಿನ್ನಬಾರದು, ಅದು ತಿಂದರೆ ರೋಗ ಬರೋ ಚಾನ್ಸೇ ಇಲ್ಲ. ನಮಗೆ ಔಷಧಿ ರೋಗ ವಾಸಿ ಮಾಡುತ್ತೆ ಅಂತ ಗೊತ್ತಿದೆ. ಸರಿಯಾಗಿ ತಿಂದರೆ ಫುಡ್ಡೇ ಔಷಧಿ. ಸರಿಯಾಗಿ ಊಟ ಮಾಡ್ಕೊಂಡಿದ್ರೆ ಊಟ ಏನು ಕೆಲಸ ಮಾಡುತ್ತದ? ಔಷಧಿಯಾಗಿ ವರ್ಕ್ ಮಾಡುತ್ತೆ, ಫುಡ್ಡಾಗೂ ವರ್ಕ್ ಮಾಡುತ್ತೆ. ಅದು ಭಾಳ ಜನ ಇನ್ವಾಲ್ವ್ ಆಗಿಬಿಡ್ತಾರೆ, ತಪ್ಪಾಗುತ್ತೆ. ಯಾರು ಕೋರ್ಸ್ ಮಾಡೋದು ತಪ್ಪು, ಅದು ಕೋರ್ಸ್ ಮಾಡುತ್ತೆ. ಕೆಲವರು ಹೊತ್ತು ನಾನು ಹಾಕಿಲ್ಲ ನಾನು ಹಾಕ್ತಾ ಇರ್ತೀನಿ ಬರ್ತೀನಿ, ನಾನು ಹಾಕಿಲ್ಲ ನಾನು ಹಾಕ್ತಾ ಇರ್ತೀವಿ ಬರ್ತಾರೆ. ಅವರೆಲ್ಲ ಹಾಕಿಲ್ಲ ತಿನ್ನಂಗತಿ ಏನಾಗಬೇಕು? ನಾನು ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂತ ಬಂದರೆ ತಪ್ಪದು. ಅದು ಮೋಹ ಅದೆಲ್ಲ ಕೂಡ, ಇದು ತಿನ್ನೋರು ಮೋಹ, ಬಡಿಸೋರು ಮೋಹ. ಅದು ಬೇಡ ಅಂದ್ರೆ ಬಿಟ್ಬಿಡ್ಬೇಕಲ್ಲ. ಬಡಿಸೋದಕ್ಕೆ ಹೇಗಿರಬೇಕು ಅಂದರೆ ಕೇಳಿದಾಗ ಇಲ್ಲ ಅನ್ನಾಗಿರಬಾರ್ದು, ಆ ಥರ ಬಡಿಸ್ಬೇಕು. ಅವ್ರು ಬೇಡ ಅಂದ್ರೆ ಸೈಡಿಂದ ಹಾಕ್ತಾರೆ ಕೆಲವರು, ಗೊತ್ತಾಯ್ತಿಲ್ಲ ಇವ್ರು ಹಾಕಿದ್ರು ತಿಂದ್ಬಿಡ್ತಾನೆ. ಕೊನೆಗೆ ಅವ್ನು ರೋಗ ಬಂದು ಇವನು ಜವಾಬ್ದಾರನೇ. ಒಂದ್ಸರಿ ಏನಾಯ್ತು, ರಾಯಚೂರಲ್ಲಿ ಪ್ರವಚನ ಇತ್ತು, ಒಬ್ಬರು ಪಾಪ ಕೊಪ್ಪಳದಿಂದ ಬಂದಿದ್ರು, ಆಚಾರ ಉಪನ್ಯಾಸ ಕೇಳಕ್ಕೆ ಬಂದಿದ್ರು, ಒಂದು 25 ವರ್ಷ ಕೆಳಗಡೆ ಪ್ರಧಾನ ಅರ್ಚಕರು. ಪಾಪ ಉಪನ್ಯಾಸ ಕೇಳಬೇಕು, ಅಲ್ಲಿಂದ ಬಂದು 15 ಜಿಲ್ಲೆ ಇರ್ತೀರಿ ಅಂತ ಬಂದು ರಾಯಚೂರಲ್ಲಿ ಕೂತಿದ್ದಾರೆ. ಪಾಪ ಒಬ್ರು ಮನೆ ಊಟಕ್ಕೆ ಹೋದ್ರು, ಅವರೇನು ಮಾಡಿದ್ರು, ಹಾಕ್ರಿ ಹಾಕಿ ತುಪ್ಪ ಹಾಕಿದ್ದು 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 ಹಾಕಿದ್ದು. ಈ ಕಡೆಯಿಂದ ಹಾಕ್ತಾರೆ ಒಳ್ಳೆ ಬೆಣ್ಣೆಕಾಯಿ ತುಪ್ಪ ಅಂತಾರೆ, ಸುರಿ ಹೀಕ್ತಾರೆ. ಅವ್ರ ಸುರಿ ಸೌಟಿಲ್ಲ, ಇದ್ರೊಳಗೆ ಡೈರೆಕ್ಟ್ ಪಾತ್ರೆ ಇಲ್ಲ. ಬೇಡ, ಅವ್ರು ತುಪ್ಪ ತಿನ್ನಬಾರ್ದು ಅಂತ ಅವ್ರು ಮನಸ್ಸಿನಲ್ಲಿ, ಚೆಲ್ಲಬಾರ್ದು ಅಂತ ಅವ್ರ ಮನಸ್ಸಿನೊಳಗೆ. ಹಾಕ್ತಾರೆ ತಿಂತಾರೆ, ಹಾಕ್ತಾರೆ ತಿಂತಾರೆ ಅಂದ್ರು. ಬಹುಶಃ ನಾ ಇಲ್ಲೇ ಕತೆ ಮುಗಿಸ್ತೀರಿ ಅಂತ ಕಳಿಸ್ತೀವಿ, ಓದ್ತಾರೆ ಕತೆ ಮುಗಿಯುತ್ತೆ ಅನ್ಕೊಂಡ್ರು. ಪಾಪ ಆಮೇಲೆ ಮರುದಿವಸ ಒಳ್ಳೆ ಇದ್ದಿಲ್ಲ, ಅವ್ರು ಕೇಳಿದ್ರೆ ಇಲ್ಲ ಅವ್ರು ನಿಂದ ಹೆಚ್ಚು ಕಳೆದು ಗುರಿಗೆ ಹೋಗ್ಬಿಟ್ರು ಅಂತೇಳಿ ಅರ್ಥ ಆಯ್ತು. ಇವ್ರು ಮಾಡಿ ಪುಣ್ಯ ಕೆಲಸ ಏನು, ಬಂದು ಕೆಲಸ ತಪ್ಪಿಸಿಬಿಟ್ರು, ಕೂದಿ ವಾಪಸ್ ಹೋಗ್ಬಿಟ್ಟು. ಅವ್ರು ಹೆಚ್ಚು ಹೆಲ್ತ್ ಹೆಲ್ತ್ ಅಪ್ಸೆಟ್ ಆಯ್ತು ಅವ್ರು. ಈ ಪಾತಿ ಹೊರಗಟ್ಟೆ ಕುಡಿದಾಗ್ತದೆ, ಹಾಕಿದ್ದು ಹಾಕಿದ್ದೆ, ಭಾಳ ತಪ್ಪು. ಅದು ಆಗಿದಾರ ಆಗುತ್ತಾ, ಅದು ಬಂದು ಉದ್ದೇಶನೇ ಫೇಲ್ ಆಯ್ತು. ಮತ್ತೆ ಇನ್ನೊಂದ್ಸತ್ತು ಅದೇ ಮತ್ತೆ ಬಂದರು. ಪಾಪ ಅದು ಬಂದು ಯಾರ ಮನೆಗೆ ಹೋಗಿದಿರ ಹೇಳ್ಕೊಂಡು ಪಾಪ ಉಳಿಸ್ಕೊಂಡು. ಅಂದ್ರೆ ಬುದ್ಧಿ ಯಾತಕ್ಕೆ ಬಂದ್ರೆ ಯೋಚನೆ ಮಾಡೋಕೆ ಪರೀಕ್ಷೆ ಹೋಗ್ತಿರ್ತಾರೆ. ಗಸಗಸೆ ಪಾಯಸ ಹಾಕ್ಸಿದ್ದೆ ಹಾಕ್ಸಿದ್ದೆ ಗತಿ ಹುಡುಗ ನಿದ್ದೆ ಹೊಡೆದ್ಬಿಡ್ತಾರೆ ಅಷ್ಟೇ ಹೋಗಿ. ಅವನ ಕಾರ್ಯಕ್ರಮ ನೋಡ್ಕೊಂಡು ಹೇಗೆ ಪಡಿಸ್ಬೇಕು ಆ ಥರ. ಭೋಗಗಳನ್ನು ಮನುಷ್ಯ ಅವನು ತಿನ್ನಬಾರ್ದು, ಉಳಿದವ್ರು ಭೋಗಕ್ಕೆ ಇದು ಮಾಡಬಾರ್ದು ಆದಷ್ಟು ಕೂಡ. ಬೇಡ ಅಂದ್ರೆ ಕಷ್ಟ ಬಿಟ್ಬಿಡ್ಬೇಕು. ಅದು ತಪ್ಪು, ಅದು ಚೆಲ್ಲೋಷ್ಟು ಹಾಕ್ಬೇಕಂತೆ ಅದಕ್ಕೆ ಅಂತ ತಾತ್ಪರ್ಯ ಅದು ಹೇಳಿಲ್ಲ. ಅದು ಅಲಂಕಾರಿಕವಾದ ಮಾತು. ಚೆಲ್ಲೋಷ್ಟು ಅಂದ್ರೆ ಅವ್ರು ಬೇಡ ಅನ್ನೋರಿಗೆ ಹಾಕ್ತಿರ್ರಿ, ಅದು ನಿಮ್ಮಿಂದ ತಪ್ಪಾಗಬಾರ್ದು ಅಂತ. ಇನ್ನಕ್ಕೆ ಅದು ಬೇಕು ಅನ್ಸಿರುತ್ತೆ, ಅವ್ರು ಕಡಿಮೆ ಹಾಕ್ಬಿಡ್ತಾರೆ, ಅವ ಪಾಪ ಬರುತ್ತೆ. ಅದಕ್ಕೋಸ್ಕರ ಹೇಳಿದ ಮಾತೇ ಹೊರತು ಇದಕ್ಕೋಸ್ಕರ ಹೇಳಿದ್ದಲ್ಲ ಅದು. ಮತ್ತೆ ಇನ್ನೊಂದು ಸ್ವಾರಸ್ಯ ಇದೆ, ಅದು ಯಾರಿಗೆ ಅದು ಹೇಳೋದು? ಚೆಲ್ಲೋಷ್ಟು ಹಾಕಿದ್ರೆ ಚೆಲ್ಲಿ ಅಂತಲೂ ಅರ್ಥ. ಚೆಲ್ಲಲಿ ಚಂದ್ರೆ ಏನಾಗುತ್ತೆ? ಪ್ರಾಣಿಗಳಿಗೆ ಮುಟ್ಟುತ್ತೆ ಅಂತ. ಪ್ರಾಣಿಗಳು ತಿನ್ನೋದು ಆಹಾರ, ಅದರಿಂದನೇ ಅದು ದೋಷ ಅಲ್ಲ. ಬಟ್ ಚೆಲ್ಲಬಾರ್ದು ಅಂತ ನಾವು ನಿಯಮ ಮಾಡ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಏನು ಹಾಕಿದ್ರು ತಿಂತಾ ಕೂತ್ಕೊಂಡ್ಬಿಟ್ರೆ ಕೊನೆ ಪ್ರಾಣಿಗಳಿಗೆ ಸಿಗೋದೇನು? ಹಾಕಿದ ತಿಂತಾದ್ರು ತಿಂತಾದ್ದು ಹಾಕೋದು, ಕೊನೆ ಎಂಡೆ ಇಲ್ಲ ಅದಕ್ಕೆ, ಅನವಸ್ಥ ದೋಷ ಬಂದ್ಬಿಡುತ್ತೆ. ಅಯಾತಯಾಮಃ ತಸ್ಯಾಸನ್ ಯಾಮಃ ಸ್ವಾಂತರಯಾಪನಃ ಶುಣ್ಣತೋ ಧ್ಯಾಯತೋ ವಿಷ್ಣೋಃ ಕುರ್ವತೋ ಬೃವತಃ ಕಥಾಃ. ಎಷ್ಟು ಹೇಳ್ತಾರೆ, ಆತನ ವರ್ಣನೆ ಮಾಡ್ತಾರೆ. ಇದೆಲ್ಲ ಯಾಕೆ ತಿಳ್ಕೊಂಡಿರ್ಬೇಕು ಅಂದರೆ ತಾರತಮ್ಯದಲ್ಲಿ ಆತನ ಧ್ಯಾನ ಮಾಡಬೇಕು. ನಾವು ಸ್ವಯಂಭೋವನವನ್ನು ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ? ಈಗ ತತ್ವನ್ಯಾಸದೊಳಗೆ ತತ್ವನ್ಯಾಸದಲ್ಲಿ ಈತ ಬರ್ತಾನೆ. ಉಪಸ್ಥಕ ಅಭಿಮಾನಿ ಯಾರೋ? ಉಪಸ್ಥ ತತ್ವಕ್ಕೆ ಸ್ವಯಂಭವನೇ ಅಭಿಮಾನಿ ದೇವತೆ. ಆತನ ಚಿಂತನೆ ಮಾಡೋಕೆ ಇವೆಲ್ಲ ಗೊತ್ತಿರಬೇಕು ಹೇಗಿದ್ದ ಅಂತ. ಅವ ಉಪಯೋಗ ಬರುತ್ತೆ. ಆ ಚಿಂತನೆ ಮಾಡಬೇಕಾದ್ರೆ ಪರಿಚಯದ ಏನು ಚಿಂತನೆ ಮಾಡ್ತಾರೆ? ಅಯಾತ ಯಾಮಾಹ ತಸ್ಯಾಸನ್ ಯಾಮಾಹ. ಆತನ ಪ್ರತಿಯೊಂದು ಯಾಮಗಳು, ಯಾಮಗಳು ಅಂದ್ರೆ ಏನು? ಕ್ಷಣಗಳು. ಕ್ಷಣಗಳು ಏನಿದ್ವು ಅಂದ್ರೆ ಅಯಾತ ಯಾಮಗಳಾಗ್ತಾ ಇತ್ತು, ಅದು ವೇಸ್ಟ್ ಆಗ್ತಿದ್ದಿಲ್ಲ ಅಂತ. ಪ್ರತಿ ಕ್ಷಣವನ್ನು ಸಾರ್ಥಕ ಮಾಡ್ಕೋತಾ ಇದ್ದ. ಸ್ವಾಂತರ ಯಾಪನಾಹ. ನಮಗೆ ಪ್ರತಿ ಕ್ಷಣ ಸಾರ್ಥಕವಾಗ ಕಾನ್ಸೆಪ್ಟ್ ಎಲ್ಲಿರುತ್ತೆ ಅಂದ್ರೆ ಎಕ್ಸಾಮ್ ಹಾಲ್ನೊಳಗೆ. ಈಚ್ ಅಂಡ್ ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನ್ ಮಾಡ್ತಾನೆ? ಯುಟಿಲೈಸ್ ಮಾಡ್ಕೋಬೇಕು, ಇಲ್ಲದವ್ರಿಗೆ ಎಷ್ಟು ತಪ್ಪಾಗುತ್ತೆ. ಆ ತರ ಸ್ವಾಂತರ ಯಾವ ಎಲ್ಲ ಸ್ವಾಂತರ ಯಾಪನಾಹ ಮನಸ್ಸೊಳಗೆ ದೇವರ ಧ್ಯಾನವನ್ನು ಮಾಡ್ತಾ ಇದ್ದ. ಶುಣ್ಣತೋ ಧ್ಯಾಯತೋ ವಿಷ್ಣೋ ಕುರುವತೋ ಬುರುವತಃ ಕಥಾಹ. ಅದೇನ್ ಮಾಡ್ತಿದ್ದಂತೆ? ಶೃಣ್ವತಃ ಹರೇ ಕಥಾಹ ಶೃಣ್ವತಃ. ದೇವರ ಕಥೆ ಕೇಳ್ತಿದ್ದ, ದೇವರ ಕಥೆ ಧ್ಯಾನ ಮಾಡ್ತಿದ್ದ, ದೇವರು ಹೇಳಿದ ಕೆಲಸ ಮಾಡ್ತಿದ್ದ. ಆದ್ರಿಂದ ಏನಾಗ್ತಿತ್ತು ಅಲ್ಲಿಗೆ? ಯಾವುದು ವೇಸ್ಟೇ ಆಗ್ತಿರಲಿ. ಅರ್ಥ ಆಯ್ತಾ? ಯಾವುದು ವೇಸ್ಟ್ ಎಷ್ಟು ನಂಬರ್ ಹಾಕ್ತಾರೆ ಎಕ್ಸಾಮ್ ಹಾಲ್ನಲ್ಲಿ ವೇಸ್ಟ್ ಅಲ್ಲ ಅದು. ಯಾತಕ್ಕೆ? ಅದು ಕೌಂಟ್ ಆಗದೆ ಅದರಿಂದ, ಗೊತ್ತಾಯ್ತಾ? ಯಾವುದು ಪೇಜ್ ಪಿ ಟಿ ಓ ಅಂತ ಬರೋದು ಅದು ವೇಸ್ಟ್ ಅಲ್ಲ, ಯಾಕೆ ನೆಕ್ಸ್ಟ್ ಪೇಜ್ ಕನೆಕ್ಷನ್ ಸಿಗುತ್ತೆ. ಆ್ಯಕ್ಚುಲಿ ಪಿ ಟಿ ಓ ಮಾರ್ಕ್ಸ್ ಇಲ್ಲ, ಬಟ್ ಯಾವುದಕ್ಕೆ ಹೆಲ್ಪ್ ಆಗುತ್ತದ? ನೆಕ್ಸ್ಟ್ ಪೇಜ್ ನೋಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಬರೆಯೋದಲ್ಲಿ ಏನಾಗುತ್ತೆ ಅವನಿಗೆ? ಹ್ಯಾ ಕೌಂಟ್ ಆಗುತ್ತೋ, ಇಲ್ಲ ಕೇಳೋದು, ಇಲ್ಲ ಧ್ಯಾನ ಮಾಡೋದು, ಇಲ್ಲ ದೇವ್ರ ಕೆಲಸ ಮಾಡೋದು ಇಲ್ಲ ಬೃಹತ ದೇವ್ರ ಕಥೆ ತಾನೇ ಹೇಳೋದು ದೇವ್ರ ಕಥೆನ ನಾಲ್ಕು ಕೆಲಸ. ಆದ್ರಿಂದ ಏನಾಯ್ತು ಆತನಿಗೆ, ಕಾಲ ವೇಸ್ಟ್ ಆಗ್ತಿರಲಿಲ್ಲ. ಇದೇ ಮಾತನ್ನು ಮಧ್ವಯುದಲ್ಲಿ ಹೇಳ್ತಾನೆ. ವಿಷ್ಣು ತೀರ್ಥರು ಹೇಗಿದ್ರು ಅಂದ್ರೆ, ಶ್ರವಣೇನ ಅನುವಾದೇನ ಮನನೇನ ಅವೃಥಾಕರೋತ್ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಆಚಾರ್ಯ ತಮ್ಮ ವಿಷ್ಣು ತೀರ್ಥರು ಏನ್ ಮಾಡಿದ್ರಂತೆ, ಇಲ್ಲ ಶ್ರವಣ, ಇಲ್ಲ ಪಾಠ, ಇಲ್ಲ ಧ್ಯಾನ, ಒಟ್ಟು ಮಾಡ್ಕೊಂಡಿದ್ರೆ ಒಂದು ಚೂರು ವೇಸ್ಟ್ ಮಾಡಲಿಲ್ಲ. ಮನುವಿನ ಮಾತು ಅವ್ರ ಮಾತು ಒಂದೇ ರೀತಿ ಇದೆ. ಮನುಗಳು ಸ್ವಾಯಂಭವ ಮನುಗಳು ಹೇಗೆ ಕಾಲ ಕಳೆದ್ರು ಅಂದ್ರೆ ಏನು ವೇಸ್ಟ್ ಮಾಡ್ತಿದ್ದೆ ವಿಷ್ಣು ತೀರ್ಥರು, ಏನು ವೇಸ್ಟ್ ಆಗ ಈಗಲೂ ವೇಸ್ಟ್ ಮಾಡ್ತಾರೆ. ಎಲ್ಲಿ ಕೂತಿದ್ದಾರೆ ಅವರು? ಕುಮಾರ ಪರ ಇವತ್ತು ಕೂತ್ಕೊಂಡು ಅವ್ರ ಮುಂದೆ ಅನುಗ್ರಹ ಮಾಡಕ್ ಬರ್ತಾ ಇದ್ದ. ಇನ್ನು ಅರ್ಥ ಮಾಡ್ಕೊಂಡ್ರೆ, ಶುಣ್ಣತೋ ಧ್ಯಾಯತೋ ವಿಷ್ಣೋಹೋ ಕುರುವತೋ ಬೃಹತ ಕರತ ಕಥಾಹ. ಇನ್ನು ಯೋಚನೆ ಮಾಡಿ ಏನ್ ಮಾಡ್ಬೇಕೀಗ, ಏನೇ ಕೆಲಸ ಮಾಡ್ತಿದ್ದೇವೆ ಪ್ರಿಸ್ಕ್ರೈಬ್ಡ್ ಅವದಲ್ಲ ಯೋಚನೆ ಮಾಡ್ಬೇಕಲ್ಲ. ಏನು ಕೆಲಸ ಮಾಡಿರ್ಕೊ ಕಸ ಬಡಿತಾರೆ, ಉಪಯೋಗ ಹೇಗೆ ದೇವ್ ಪೂಜೆ ಮಾಡಬೇಕಾಗಿದೆ ಮುಂದೆ. ಯಾವ್ದಕ್ಕೆ ಕೌಂಟ್ ಆಯ್ತು? ಅದಕ್ಕೆ ಕೌಂಟ್ ಆಯ್ತು. ತೊಳೆದ ಅದು ಕೌಂಟ್ ಆಯ್ತು. ಪಾತ್ರೆ ತೊಳೆದ ಅದು ಕೌಂಟ್ ಆಯ್ತು. ಎತ್ತಕ್ಕೆಲ್ಲ ಅದಕ್ಕೆ ಉಪಯೋಗ ಆಗುತ್ತೆ. ಬೇರೆದಕ್ಕೆ ಅದು ಬಿಟ್ಟು ದೇವರ ಕೆಲಸಕ್ಕೆ ಉಪಯೋಗ ಬರಲಿಲ್ಲ ಅಂದ್ರೆ ಏನಾಯ್ತದ? ತಕ್ಷಣ ವೇಸ್ಟ್. ಆ ಅರ್ಥದೊಳಗೆ ಅಯಾತ ಯಾಮಸ್ತಸ್ಯಾಸನ್ ಯಾಮಾಹ ಸ್ವಾಂತರ ಯಾಪನಾಹ ಶುಣ್ಣತೋ ಧ್ಯಾಯತೋ ವಿಷ್ಣೋ ಕುರುವತೋ ಬೃವತಃ ಕಥಾ ಸಏವಂ ಸ್ವಾಂತರಂ ನಿನ್ನೆ ಯುಗಾನಾಂ ಏಕಸಪ್ತತಿಂ ವಾಸುದೇವ ಪ್ರಸಂಗೇನ ಪರಿಭೂತ ಗತಿತ್ರಯಃ. ಇಷ್ಟು ಒಮ್ಮೆ ಮಾಡೋದೇ ಕಷ್ಟ, ಉತ್ಸವ ಮಾಡಿದಾಗ ಮಾಡೋದು ಕಷ್ಟ, ಒಂದೊಂದು ದಿವಸ ಮಾಡೋದು ಕಷ್ಟ. ಆ ರೀತಿ ಎಷ್ಟು ದಿವಸ ಮಾಡಿದಂತಾತ? ಸಹ ಏವಂ ಆ ರೀತಿಯಾಗಿ ಸ್ವಾಂತರ ತನ್ನ ಮನಸ್ಸನ್ನ ಯುಗಾನಾಂ ಏಕಸಪ್ತತಿಂ ನಿನ್ನೆ 71 ಮಹಾಯುಗ ಕಳೆದ. 71 ಮಹಾಯುಗ ಅಂದ್ರೆ ಎಷ್ಟಾಯ್ತು? ಒಂದ್ ಮಹಾಯುಗಕ್ಕೆ 43,20,000 ವರ್ಷ ಇಂಟು 71. 8 ಹೀಗೆ ಇದ್ದಂತೆ ಪುಣ್ಯಾತ್ಮ, ಅರ್ಥ ಆಯ್ತಾ? 8 ಹೀಗೆ ಇದ್ದ. ವಾಸುದೇವ ಪ್ರಸಂಗೇನ ಪರಿಭೂತ ಗತಿತ್ರಯ. ಈ ರೀತಿಯಾಗಿ ವಾಸುದೇವ ಪ್ರಸಂಗೇನ ಪರಮಾತ್ಮನ ಸದಾ ಚಿಂತನೆ ಮಾಡ್ತಾ ಮಾಡ್ತಾ ಅದೇನ್ ಮಾಡಿದ್ದ? ಪರಿಭೂತ ಗತಿತ್ರಯ, ಮೂರು ಗತಿಗಳನ್ನು ಕಳ್ಕೊಂಡ್ಬಿಟ್ಟ. ಯಾವ್ದು ಗತಿಗಳು ಅಂದ್ರೆ, ಪರಿಭೂತನ ಯಾತಿಯ ನಿರಯ ತಿರಿಯ ಜ್ಞಾತನ ತಮಸಾಂ ತ್ರಯಂ ಏನ. ಆಚಾರ್ಯ ಭಾಷ್ಯದಲ್ಲಿ ಬರೆದ ಮಾತದು ಅಂತ ಗೊತ್ತಾಯ್ತಾ? ತರ್ವಜ್ ತ್ರಿಧಾಯಾತಿ ತಿರಿಯಗ್ವಾ ನರಕಂ ತಮಃ ವಿದ್ಯಾಪಥಃ ಕರ್ಮಪಥಃ ಇತಿ ದ್ವೌ ಪಂಥಾನೋ ಪ್ರಕೀರ್ತಿತೋ. ಎರಡು ಮಾರ್ಗ ಅಂತ, ವಿದ್ಯಾ ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಂತ ಎರಡು ಮಾರ್ಗ. ಆ ಎರಡು ಮಾರ್ಗವನ್ನು ಬಿಟ್ಟುಬಿಟ್ರೆ ತೈರ್ವರ್ಜಿತಃ ತ್ರಿಧಾಯಾತಿ, ಅದು ಬಿಟ್ಟು ಅವ್ನು ಮೂರು ಕಡೆ ಹೋಗ್ತಾನಂತೆ. ಎಲ್ಲಿ? ತಿರಿಯಗ್ವಾ ಯಾತನಂ ನರಕಂ ತಮಃ, ಇಲ್ಲ ಪಶು ಪಕ್ಷಿಗಳಾಗಿ ಹುಟ್ಟುತ್ತಾನೆ, ಇಲ್ಲ ನರಕಕ್ಕೆ ಹೋಗ್ತಾನೆ, ಇಲ್ಲ ತಮಸ್ಸಿಗೆ ಹೋಗ್ತಾನೆ. ಇವನೇನ್ ಮಾಡ್ಕೊಂಡ? ಮೂರು ಕಳ್ಕೊಂಡ. ಪರಿಭೂತ ಗತಿತ್ರಯ, ಮೂರು ವಿಧವಾದ ಗತಿಗಳನ್ನು ಕಳ್ಕೊಂಡು ಸಾರ್ಥಕವಾದ ದೇವರ ಸಾಗಿಸಿಕೊಂಡ. ಇದರ ಅರ್ಥ ಮಾಡಿದವರು ಏನಾಗುತ್ತೆ? ಮೂರಲ್ಲಿ ಒಂದು ಕಾದಿರುತ್ತೆ ಅಂತ ಅರ್ಥ. ನಮ್ಮ ಕ್ಷಣ ವೇಸ್ಟ್ ಮಾಡಿದರೆ ಕ್ಷಣಕ್ಕೇನಿದೆ ಮುಂದೆ? ತಿರಿಯಗ್ವನಿಯಾಗಿ ಹುಟ್ಟಬೇಕು, ಅಥವಾ ನರಕಕ್ಕೆ ಹೋಗ್ಬೇಕು, ಅಥವಾ ತಮಸ್ಸಿಗೆ ಹೋಗ್ಬೇಕು. ಶಾರೀರ ಮಾನಸ ದಿವ್ಯಾಹ ಪರ್ಯಾಸೇ ಏಚ ಮಾನುಷಾಹ ಭೌತಿಕಾಶ್ಚ ಕಥಂ ಕ್ಲೇಶಾಹ ಬಾದಂತೆ ಹರಿ ಸಂಶ್ರೇಯಂ. ಎಷ್ಟು ಹೇಳ್ತಾರೆ ಅದನ್ನು? ಶಾರೀರ ಮಾನಸ ದಿವ್ಯಾಹ ಪರ್ಯಾಸೇ ಏಚ ಮಾನುಷಾಹ ಭೌತಿಕಾಶ್ಚ ಕಥಂ ಕ್ಲೇಶಾಹ ಬಾದಂತೆ ಹರಿ ಸಂಶ್ರೇಯಂ. ಶಾರೀರಿಕವಾದ, ಮಾನಸಿಕವಾದ ಅಥವಾ ಅಂತರಿಕ್ಷದ ಯಾವುದೇ, ಅಥವಾ ಮನುಷ್ಯರು ಬರತಕ್ಕಂತಹ ಅಥವಾ ಭೌತಿಕವಾದಂತಹ ಯಾವುದೇ ಕ್ಲೇಶಗಳು ಕೂಡ ಹರಿ ಸಂಶ್ರೇಯಂ ನ ಬಾಧಂತೆ, ಹರಿಭಕ್ತರನ್ನು ಪೀಡಿಸೋದಿಲ್ಲ. ಗೊತ್ತಾಯ್ತು? ಯಾವುದೇ ವಿಧವಾದ ಬಾಧೆಗಳು ಕೂಡ ಹರಿಭಕ್ತನನ್ನು ಪೀಡಿಸೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜ ದೃಷ್ಟಾಂತ. ಯಾವ್ದಾದ್ರು ಬಾಧೆ ಬಂತೇನೆ ಆತನಿಗೆ? ಯಾವುದು ಬಾಧೆ ಬರಲಿ. ಇದು ಪ್ರಸನ್ನ ವೆಂಕಟದಾಸರ ಹಾಡಿದೆ ಒಂದು, ಭಾಳ ಚೆನ್ನಾಗಿದೆ. ಸಕಲ ಕಲ್ಯಾಣವಕ್ಕೂ ಅಚ್ಯುತ ಭಟರಿಗೆ ಅಂತ ಒಂದು ದೇವರು ನಾವು ಹಿಂದೆ ಹಾಕಿತ್ತದ ನಮ್ಮ ವ್ಯಾಸಮಧ್ವದಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ, ಯಾವ ಕಾಲಕ್ಕೂ ಅವ್ರಿಗೆ ಕೆಟ್ಟದಾಗೋದೇ ಇಲ್ಲ. ಒಳ್ಳೆ ಒಳ್ಳೆ ಕಾವ್ಯ, ಒಳ್ಳೆ ನಿರೂಪಣೆ. ಅರಿಗಳೇ ಸಕಾರಕ್ಕೂ ಶತ್ರುಗಳು ಏನಾಗ್ಬಿಡ್ತಾರಂತೆ? ಫ್ರೆಂಡ್ಸ್ ಆಗಿಬಿಡ್ತಾರಂತೆ. ಅತಿ ವಿಷ ಅಮೃತ ಬಕ್ಕು, ಅತ್ಯಂತ ವಿಷ ಏನಾಗುತ್ತಂತೆ? ಅಮೃತ ಆಗುತ್ತಂತೆ. ಆಮೇಲೆ ಉರಿ ತಣ್ಣಗಕ್ಕು, ಬೆಂಕಿ ಏನಾಗುತ್ತಂತೆ? ತಣ್ಣಗಾಗಿಬಿಡುತ್ತಂತೆ. ಆಮೇಲೆ ಉರಗ ಪೂಮಾಲಯಕ್ಕು ಹಾವಾಕಿರೆ ಏನಾಗುತ್ತಂತೆ? ಹೂವಿನಾರ ಆಗಿಬಿಡುತ್ತಂತೆ. ಅದೆಲ್ಲ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಮೂರು ನುಡಿ ಹಾಡು ಭಾಳ ಚೆನ್ನಾಗಿದೆ. ಇದು ಇಲ್ಲಿ ಒಂದು ಮಾತನ್ನು ಹೇಳ್ಬಿಡ್ತಾರೆ. ಶಾರೀರ ಶರೀರದ ರೋಗ ಇಲ್ಲ, ಮನಸ್ಸಿನ ವ್ಯಥೆ ಇಲ್ಲ, ಮೇಲಿಂದ ಬೀಳೋ ಭಯ ಇಲ್ಲ, ಮನುಷ್ಯರ ಕೂಡ ತೊಂದರೆ ಇಲ್ಲ, ಭೌತಿಕವಾದ ತೊಂದರೆಗಳಿಲ್ಲ, ಯಾವ ತೊಂದರೆಗಳು ಕೂಡ ಹರಿಭಕ್ತನಿಗೆ ಬರೋದಿಲ್ಲ. ಯಹ್ ಪೃಷ್ಠೋ ಮುನಿ ವಿಪ್ರಾಹ, ಇಲ್ಲಿ ಬರೀತಾರೆ ಭೌತಿಕ ತೊಂದರೆಗಳೊಂದು ಯಾವುದು ಅಂತ ಕೇಳಿದರೆ, ಭೂತ ಪ್ರೇತಾದಿಭ್ಯೋ ಜಾತಾಹ, ವಿಜಯದ್ರೆ ಭೂತ ಪ್ರೇತಗಳ ಯಾವ ಭಯನೂ ಅವರಿಗಿರೋದಿಲ್ಲ. ಯಹ್ ಪೃಷ್ಠೋ ಮುನಿ ವಿಪ್ರಾಹ ಧರ್ಮಾನ್ನಾನಾವಿಧಾನ್ ಶುಭಾನ್ ಋಣಾಂ ವರ್ಣಾಶ್ರಮಾಣಾಂಚ ಸರ್ವಭೂತ ಹಿತ ಸದಾ. ಇಷ್ಟು ಚೆನ್ನಾಗಿ ಬದುಕಿದ್ರಿಂದ ಜನ ಏನ್ ಮಾಡಿದ್ರಂತೆ? ಬಂದು ಮುನಿಗಳು ಬಂದು ಕೇಳಿದ್ರಂತ ಆತನನ್ನ ರಾಜ, ಸೊ ಧರ್ಮೋಪದೇಶ ಮಾಡುವಂತ ಕೇಳಿದ್ರಂತೆ. ಯಹ ಪೃಷ್ಠೋ ಮುನಿಭಿಪ್ರಾಹ, ಮುನಿಗಳಿಂದ ಕೇಳಲ್ಪಟ್ಟ ಅವನು ಹೇಳಿದ ಧರ್ಮಾನ್ ನಾನಾವಿಧಾನ್ ಶುಭಾನ್, ಅನೇಕ ವಿಧ ಧರ್ಮಗಳ ಉಪದೇಶವನ್ನು ಮಾಡಿದ. ನೃಣಾಂ ವರ್ಣಾಶ್ರಮಾಣಾಂಚ ಸರ್ವಭೂತ ಹಿತಸ್ತದ, ಮನುಷ್ಯರ ಧರ್ಮಗಳನ್ನ, ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಹೇಳಿದ. ಅದೇ ಧರ್ಮಗಳ ಏನಾಯ್ತು, ಅದು ಮನುಸ್ಮೃತಿ ಆಯ್ತು. ಅರ್ಥ ಆಯ್ತಾ? ಮನು ಉಪದೇಶ ಮಾಡಿದ್ದೆ ಮುಂದೆ ಕೇಳಿದವರು ಯಾರಿಗೂ, ಭೃಗು ಮೊದಲ ದೊಡ್ಡ ದೊಡ್ಡ ಮುನಿಗಳು ಕೇಳ್ತಾರೆ, ಉಪದೇಶ ಇವರು ಮಾಡ್ತಾರೆ, ಅದು ಮನುಸ್ಮೃತಿಯಾಗಿ ಮುಂದೆ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಮನು ಮನುವಿನ ಮಾತಿಗೆ ಯಾತಕ್ಕೆ ಬೆಲೆ ಬಂತು ಅಂದ್ರೆ ಹಾಗೆ ಬದುಕಿದ್ದಾಗ, ಹಾಗೆ ಬದುಕಿದ್ದಕ್ಕೆ ಬೆಲೆ ಬಂತು, ಅದು ಹೇಳಿದ ಮಾತೆಲ್ಲ ರೆಕಾರ್ಡ್ ಆಯ್ತು. ಇವತ್ತು ಸ್ಮೃತಿಗಳು ಬಹಳ ದೊಡ್ಡ ಸ್ಮೃತಿ ಯಾವುದು ಅಂದ್ರೆ ಮನುಸ್ಮೃತಿನೇ. ಲೆಂತಿ ಭಾರಿ ಲೆಂತಿ ಸ್ಮೃತಿನೂ ಅದೇನೆ. ಮತ್ತು ಎಲ್ಲ ಕಡೆ ಕೋಟ್ ಮಾಡ್ತಾರೆ, ಮಹಾಭಾರತದಲ್ಲಿ ಎಷ್ಟೋ ಸತ್ ಕೋಟ್ ಮಾಡ್ತಾರೆ. ಇದು ಕುಂತಿ ಕೋಟ್ ಮಾಡ್ತಾರೆ, ಮನು ಸ್ವಯಂಭೂ ಒಬ್ರವಿ ಸ್ವಾಮಿಭವನು ಹೀಗೆ ಹೇಳಿದ್ದಾರೆ, ಋಷಿಗಳು ಮುಂದೆಲ್ಲ ಕೋಟ್ ಮಾಡ್ತಾರೆ. ಅದು ಧರ್ಮಾನುಷ್ಠಾನಕ್ಕೆ ಮೋಸ್ಟ್ ಅಥೆಂಟಿಕ್ ವರ್ಕ್. ಆಚಾರ್ಯ ರೆಫರ್ ಮಾಡ್ತಾರೆ ಅದನ್ನು. ಸ್ಮೃತ ಪ್ರಮಾಣಾನೇವ ಮನ್ವಾದ್ಯಾಹ ಸ್ಮೃತಯೋಕ್ತನುಕೂಲತಃ. ಮನು ಮೊದಲಾದ ಸ್ಮೃತಿಗಳು ಕೂಡ ಪ್ರಮಾಣ ಅಂತ ಆಚಾರ್ಯ ಹೇಳ್ತಾರೆ. ಯದ್ವೈ ಮೊದಲವಾದ ತದ್ಭೇಷಜ ವೇದವಾಕ್ಯದಲ್ಲಿ ಬರುತ್ತೆ. ಮನು ಹೇಳಿದ್ದೆಲ್ಲ ದೊಡ್ಡ ಔಷಧಿ ಅಂತ ತಿಳ್ಕೊಂಬಿಡಿ. ಅದು ಮುಖ್ಯಾರ್ಥ ಮನು ಅಂದ್ರೆ ವಾಯುದೇವರು ಅಂತ ಅರ್ಥ. ಇದಕ್ಕೂ ಯಥೋಚಿತ ಅನ್ವಯ ಆಗುತ್ತೆ. ಯಃ ಪೃಷ್ಠೋ ಬಲಿ ಪ್ರಾಹ ಧರ್ಮಾನ್ನ ನಾವಿಧಾನ್ ಶುಭಾನ್ ನೃಣಾಂ ವರ್ಣಾಶ್ರಮಾಣಾಂಚ ಸರ್ವಭೂತ ಹಿತ ಸದಾ ಏತತ್ ತೇ ಆದಿರಾಜಸ್ಯ ಮನೋಶ್ಚರಿತವದ್ಭುತಂ ವರ್ಣಿತಂ ವರ್ಣನೀಯಸ್ಯ ತದಪತ್ಯೋದಯಂ ಶೃಣು. ಏತತ್ತೇ ಆದಿರಾಜಸ್ಯ ಮನೋಹ ಚರಿತಮದ್ಭುತಂ. ನೋಡು, ಈ ಒಂದು ಮನುವಿನ ಚರಿತ್ರೆಯನ್ನು ಹೇಳಿದೆ, ಆದಿರಾಜನಾದ ಮನುವಿನ ಚರಿತ್ರೆಯನ್ನು ಹೇಳಿದೆ. ಅದ್ಭುತವಾದ ಚರಿತ್ರೆ ಇದು. ವರ್ಣಿತಂ ವರ್ಣನೀಯಸ್ಯ ತದಪತ್ಯ ಉದಯಂ ಶೃಣು. ಈ ಹೇಳಲೇಬೇಕಾದ ಕಥೆ ಹೇಳಿದ್ದೇನೆ ನಾನೀಗ. ತದಪತ್ಯ ಉದಯಂ ಶೃಣು, ಆತನ ಮಕ್ಕಳ ಕಥೆ ಹೇಳ್ತೇನೆ ಕೇಳು ಅಂತ ಶುರು ಮಾಡ್ತಾರೆ. ದೇವಹೂತಿ ಮಗಳು ತಾನೆ, ಆ ವಂಶ ಆಗಿ ಬೆಳೀತು ಅಂತ ಹೇಳ್ತೇನೆ ಕೇಳು ಅಂತ ಶುರು ಮಾಡ್ತಾರೆ. ಈ ಮನುವಿನ ಕಥೆ, ಮನುವಿನ ಮಕ್ಕಳ ಕಥೆ ಬಹಳ ಮುಖ್ಯವಾದಂತಹ ಭಾಗ ಇದು. ಏತತ್ತೇ ಆದಿರಾಜಸ್ಯ ಮನೋಶ್ಚರಿತ ಅದ್ಭುತಂ ವರ್ಣಿತಂ ವರ್ಣನೀಯಸ್ಯ ತದಪತ್ಯೋದಯಂ ಶೃಣು. ಇದು ಶುರುವಾಗಿದ್ದ ಯಾರಿಂದ? ಕರ್ದವರಿಂದ, ಮುಗಿದಿದ್ದು ಮನುವಿನಿಂದ. ಅವ್ರ ಕಥೆನೂ ಪುಣ್ಯಕರ, ಇವ್ರ ಕಥೆನೂ ಪುಣ್ಯಕರ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂಧೆ ತ್ರಯೋವಿಂಶೋ ಅಧ್ಯಾಯ. ನಾಳೆ 24ನೇ ಅಧ್ಯಾಯ. ನಾಳೆ ಪಾಠ ಇಲ್ಲಲ್ಲ, ನಾಳೆ ನಾಡಿದ್ದು ಮತ್ತೆ ಕರ್ಮನಿರ್ಣಯ ಶುರು ಮಾಡೋಣ. ಓಂ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ.